Thank you. ಸರ್ವತ್ರಾಪ್ತೇಶ್ವರಾನ್ವೀಕ್ಷಾಂ ಕೈವಲ್ಯಂ ಅನಿಕೇತನಂ, ಅದಕ್ಕೆಲ್ಲ ಅರ್ಥ ಹೇಳುತ್ತಾರೆ, ಹಿಂದಿನಿಂದಲೇ ಇದೆ. ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೇತ್ ಗುರುವಾತ್ಮದೈವತಃ ಅಮಾಯಜ ಅನುವೃತ್ಯಾ ಚ ತುಷೇದಾತ್ಮ ಆತ್ಮದೋ ಹರಿಹಿ. ಸರ್ವತೋ ಮನಸೋ ಅಸಂಗಂ ಆದೋ ಸಂಗಂಚ ಸಾಧುಷು ಮಯಾಂ ಮೈತ್ರೀಂ ಪ್ರಶ್ರಯಂಚ ಕೂತೇಶ್ವದ್ಧಾಯಥೋಚಿತಂ. ಶೌಚಂ ತಪಃ ತಿತಿಕ್ಷಾ ಚ ಮೌನಂ ಸ್ವಾಧ್ಯಾಯ ಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾಂಚ ಸಮತ್ವಂ ದ್ವಂದ್ವ ಸಂಜ್ಞಯೋಃ. ಶೌಚಂ ತಪಃ ತಿತಿಕ್ಷಾಂಚ ಮೌನಂ ಸ್ವಾಧ್ಯಾಯಂ ಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾಂಚ ಸಮತ್ವಂ ದ್ವಂದ್ವ ಸಂಜ್ಞಯೋಃ. ಇವಿಷ್ಟನ್ನು ಕೂಡ ಜೀವನದಲ್ಲಿ ಬ್ರಹ್ಮಚರ್ಯಂ ಅಹಿಂಸಾಂಚ ಸಮತ್ವಂ ದ್ವಂದ್ವ ಸಂಜ್ಞಯೋ, ಬ್ರಹ್ಮಚರ್ಯ ಅಹಿಂಸಾ ದ್ವಂದ್ವ ಸಂಜ್ಞಯೋ ಸಮತ್ವ. ದ್ವಂದ್ವಗಳು ಅಂದರೆ ಸುಖ ದುಃಖ, ಜಯ ಅಪಜಯ, ಲಾಭ ಅಲಾಭ ಮೊದಲಾದ, ಮಾನ ಅಪಮಾನ ಮೊದಲಾದವುಗಳೆಲ್ಲ ದ್ವಂದ್ವಗಳು. ಅವುಗಳನ್ನು ಸಮವಾಗಿ ತಿಳಿಬೇಕು. ಅಂದರೆ ಸುಖ ಬಂದಾಗ ಉಬ್ಬೋದು, ದುಃಖ ಬಂದಾಗ ಕುಗ್ಗೋದು, ಇವೆರಡು ಕೂಡ ಮನುಷ್ಯನ ಉನ್ನತಿಗೆ ಬಹಳ ಅಡ್ಡಿ ಬರತಕ್ಕಂಥ ಅಂಶಗಳು ಅಂತ ಅರ್ಥ. ಸರ್ವತ್ರ ಆತ್ಮೇಶ್ವರಾನ್ವೀಕ್ಷಾಂ ಕೈವಲ್ಯಂ ಅನಿಕೇತನಂ ವಿವಿಕ್ತ ಚೀರವಸನಂ ಸಂತೋಷಂ ಏನ ಕೇನಚಿತ್. ಸರ್ವತ್ರ ಎಲ್ಲ ಕಡೆಗೂ ಕೂಡ ಆತ್ಮ ಈಶ್ವರಾನ್ವೇಕ್ಷಾಂ, ಆತ್ಮ ಈಶ್ವರ ಅನ್ವೀಕ್ಷಾಂ, ಆತ್ಮನಃ ಈಶ್ವರಸ್ಯ ಅನ್ವೀಕ್ಷಾಂ, ಆತ್ಮನಃ ಸ್ವಾಮಿಯಾದಂತಹ ಈಶ್ವರನ ಭಗವಂತನ ಅನ್ವೀಕ್ಷಾಂ ದರ್ಶನವನ್ನು ಮಾಡ್ತಾ ಇರುವ ಎಲ್ಲ ಕಡೆಗೂ ಕೂಡ. ವಿದ್ಯಾವನೀಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನೇ ಶುನಿಚೈವ ಶ್ವಪಾಕೇಜ ಪಂಡಿತ ಸಮದರ್ಶಿನ, ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರು, ಎಲ್ಲಾ ಕಡೆಯೂ ದೇವರ ರೂಪಗಳನ್ನು ಚಿಂತನೆ ಮಾಡಬೇಕು, ಸ್ವಾಮಿತ್ವೇನೇ ಚಿಂತನೆ ಮಾಡಬೇಕು. ಕೈವಲ್ಯಂ ಅನಿಕೇತನ, ಕೈವಲ್ಯಂ ಅಂದರೆ ಏಕಾಂತಿತ್ವ, ಆದಷ್ಟು ಒಂಟಿಯಾಗಿರೋ ಅಭ್ಯಾಸವನ್ನು ಮಾಡಬೇಕು. ಯಾಕೆ ಏಕಸ್ತಪ ಆ ರೀತಿ ಇದ್ದಷ್ಟು ಕೂಡ ಧ್ಯಾನಾದಿಗಳನ್ನು ಮಾಡಲಿಕ್ಕೆ ಹೆಚ್ಚು ಅವಕಾಶ ಇರೋದ್ರಿಂದ ಹಾಗೆ ಮಾಡಬೇಕು. ಅನಿಕೇತನ, ಅನಿಕೇತನ ಅಂದರೆ ಮನೆ ಇಲ್ಲದೆ ಇರೋದು ಅಂತ ಹೊಸಗೆ, ನಿಕೇತನ ಅಂದರೆ ಮನೆ, ಅನ್ವಿಕೇತನ ಮನೆ ಇಲ್ಲದಿರಬೇಕೆ ಅಂತ ಅರ್ಥ, ಒಡೆಯನರ್ಥ ಅಭಿಮಾನ ಇಲ್ಲದಿರಬೇಕೆ ಅಂತ. ಅನಿಕೇತನ ಗೃಹಾದಿಗಳ ಮೇಲೆ ಅಭಿಮಾನವನ್ನು ಬಿಡೋದು. ಕೈವಲ್ಯಂ ಅನಿಕೇತನ ಮೇನ ಹೇಳಿದ್ದೇನೀಗ ಅದೇ ತಾನೆ. ವಿಕ್ತ ಚೀರವಸನಂ, ವಿವಿಕ್ತ ಚೀರವಸನಂ, ವಿವಿಕ್ತವಾಗಿರಬೇಕು, ಚೀರವಸನವನ್ನು ಧರಿಸಬೇಕು. ವಿವಿಕ್ತಂ ಚೀರವ ಕೈವಲ್ಯಂ ಏಕ ಪ್ರಕೃತಿ ಪ್ರಾಕೃತಾದಿ ಮಿಶ್ರ ಸಾಹಿತ್ಯಂಚ ಚೀರವಸನಂ ವಲ್ಕಲಂ ಅಂದ್ರೆ ವಲ್ಕಲ ಸಾಮಾನ್ಯ ಬಟ್ಟೆಯನ್ನು ಧರಿಸೋದು, ನಾರುಮಡಿ ಮತ್ಯಾದಿಗಳನ್ನು ಧರಿಸೋದು. ಸಂತೋಷಂ ಏನಕೇನಚಿತ್, ಯಾವ ಸಿಕ್ಕರೆ ತೃಪ್ತಿ ಪಡು, ಸಂತೋಷದ ತೃಪ್ತಿ ಎಷ್ಟು ಸಿಕ್ಕರೆ ಸ್ವಲ್ಪ ಹೆಚ್ಚು ಬಂದರೂ ಪರವಾಗಿಲ್ಲ, ಕಳವೆ ಬಂದರೂ ಪರವಾಗಿಲ್ಲ, ಆಸೆ ಪಡದೇ ಇರುವಿಕೆ. ಅಲಂ ಬುದ್ಧಿಂ ಸಂತೋಷಂ ಅಲಂ ಬುದ್ಧಿಂ, ಸರ್ವತ್ರ ಆತ್ಮೇಶ್ವರಾನ್ವೀಕ್ಷಾಂ ಕೈವಲ್ಯಂ ಅನಿಕೇತನಂ ವಿವಿಕ್ತ ಚೀರವಸನಂ ಸಂತೋಷಂ ಏನಕೇನಚಿತ್ ಶ್ರದ್ಧಾಂ ಭಾಗವತೇ ಶಾಸ್ತ್ರೇ ಅನಿಂದಾಮನ್ಯತ್ರ ಜಾಪಿಹಿ மனோவாக்காய தண்டம் சத்யம் சமதமாபபி. ஸ்ரத்தாம் பகவதே சாஸ்திரே, பாகவத சாஸ்திரத்தில் ஸ்ரத்தா ಎರಡು ಅರ್ಥ ಅದಕ್ಕೆ. ಭಾಗವತ ಗ್ರಂಥದಲ್ಲಿ ಶ್ರದ್ಧಾ ಅಂತ ಒಂದರ್ಥ, ಮತ್ತು ಭಗವದ್ ವಿಚಾರ ಹೇಳ್ತಕ್ಕಂಥ ಗ್ರಂಥಗಳಲ್ಲೆಲ್ಲ ಶಾಸ್ತ್ರಗಳೇ ಶ್ರದ್ಧೆ ಇರಬೇಕು. ಶ್ರದ್ಧಾಂ ಅದರ ಆಸ್ತಿಕ್ಯ ಇರಬೇಕು, ನಾಸ್ತಿಕ್ಯನೇ ಜಾಸ್ತಿ ಇರೋದು. ಶ್ರದ್ಧಾಂ ಭಾಗವತೇ ಶಾಸ್ತ್ರೇ ನಿಂದಾವನ್ಯತ್ರ ಜಾಪಿಹಿ. ಶ್ರದ್ಧಾಂ ಭಾಗವತೇ ತಂತ್ರೇ ವೇದೇ ಭಾರತ ಪಂಚಮೇ ವಿಷ್ಣೋರವ್ಯವಧಾನೇನ ವಕ್ತೃತ್ವ ಸರ್ವತೋ ಭವೇ. ಅದಕ್ಕೆ ಭಾಗವತೇ ತಂತ್ರ ಎಂಬುದಕ್ಕೆ ವೇದಾದಿ ತಂತ್ರೇ ಅಂತ ಅರ್ಥ ಬರುತ್ತೆ. ತಂತ್ರ ಅಂದರೆ ಶಾಸ್ತ್ರ, ಭಾಗವತ ತಂತ್ರ ಅಂದರೆ ಭಾಗವತ ಶಾಸ್ತ್ರ. ತದುಕ್ತಂ ಶ್ರದ್ಧಾಂ ಭಾಗವತೇ ತಂತ್ರೇ ವೇದೇ ಭಾರತ ಪಂಚಮೇ. ಇಲ್ಲಿ ಭಾಗವತ ಅಂದರೆ ಪುರಾಣ ಅಷ್ಟೇ ಅಲ್ಲ, ವೇದಗಳು ಮಹಾಭಾರತ ಮೊದಲಾದವುಗಳಲ್ಲಿರಬೇಕು. ವಿಷ್ಣೋರ್ ಅವ್ಯವಧಾನೇನ ವಕ್ತೃತ್ವ ಸರ್ವತೋ ಭವೇತ್. ಯಾವುದನ್ನು ವೇದವ್ಯಾಸರು ನೇರ ಹೇಳಿದ್ದಾರೆ ಅದನ್ನು ಜಾಸ್ತಿ ಶ್ರದ್ಧೆ ಇರಬೇಕು. ವೇದವ್ಯಾಸ ಸಾಕ್ಷಾತ್ ಹೇಳಿದ ಮಹಾಭಾರತಾದಿಗಳಲ್ಲಿ ಹೆಚ್ಚು ವಿಶ್ವಾಸ, ಅದೇ ರೀತಿ ವಾಯುದೇವರ ಸ್ವರಮೂಲ ಗ್ರಂಥಾದಿಗಳಲ್ಲಿ ಮತ್ತು ಜ್ಞಾನಿಗಳ ಗ್ರಂಥಗಳಲ್ಲಿ ಎಲ್ಲದರಲ್ಲೂ ಕೂಡ ಶ್ರದ್ಧೆಯನ್ನು ಹೊಂದಬೇಕು. ಅನಿಂದಾಮನ್ಯತ್ರ ಚಾಪಿಹಿ, ಬೇರೆ ಕಡೆಗೆ ಬೈಲಕ್ಕೆ ಹೋಗಬಾರ್ದು. ಇದು ನೋಡೋದು ಕನ್ಫ್ಯೂಷನ್ ಆಗುತ್ತೆ. ಭಾಗವತ ಶಾಸ್ತ್ರ ನಂಬಿಕೆ ಇರಬೇಕು, ಬೇರೆದನ್ನು ಬೈಬೇಡಿ ಅಂತ ಹೇಳ್ಬಿಟ್ರು ತಕ್ಷಣ ಏನಾಗುತ್ತೆ, ಹಾಗಾದ್ರೆ ಆದರೆ ಮಾಡಿ ಖುಷಿ ಆಗುತ್ತೆ. ನೋಡಿದ್ರ ಬೇರೆ ಸಿದ್ಧಾಂತ ಬೈಬಾರ್ದು, ನಿಮ್ಮ ನೀವು ಹೇಳ್ಕೊಂಡು ಹೋಗ್ರಿ, ಬೇರೆದನ್ನ ಯಾಕೆ ಬೈತೀರಿ ಗೊತ್ತಾಯ್ತಾ ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗಲ್ಲ, ಭಗವದ್ ವಿಚಾರ ಹೇಳ್ತಕ್ಕಂಥ ಶಾಸ್ತ್ರಗಳಲ್ಲಿ ವಿಶೇಷವಾದ ನಂಬಿಕೆ ಇರಬೇಕು. ಅನ್ಯತ್ರ ಅಂದರೆ ಈ ಮಾಯಾವಾದಾದಿ ಮತಗಳು ಅಂತ ಅರ್ಥ ಅಲ್ಲ, ಜ್ಯೋತಿಷಾಸ್ತ್ರಾದಿ ಶಾಸ್ತ್ರಗಳಿವೆ, ಅದರಲ್ಲಿ ಏನ್ ಮಾಡಬೇಕು ಅಂದ್ರೆ ನ್ಯೂಟ್ರಾಗಿ ಭಾರಿ ಸೀರಿಯಸ್ ಆಗಿ ತಗೋಬೇಡಿ ಅಂತ ಅರ್ಥ ಅದ್ರ ಬಗ್ಗೆ. ಅದನ್ನೇ ಹೇಳ್ತಾರೆ ಭಾಗವತೇ ತಂತ್ರೆ ಜ್ಯೋತಿಷಾಸ್ತ್ರಾದಿಷು ಅನಿಂದಾಂ ನಿಂದಾರಾಹಿತ್ಯಂ. ಅವ್ ಸರಿನೇ, ಜ್ಯೋತಿಷವಾಗಿ ಏನೋ ಬರುತ್ತೆ ಗೊತ್ತಾಯ್ತಿಲ್ಲ, ಅವೆಲ್ಲ ಫ್ಯಾಕ್ಟ್ಸ್ ಇರಬಹುದು, ಬಟ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಗೊತ್ತಾಯ್ತಾ, ಕೆಲವು ನಿಂದೆ ವಿಚಾರಗಳು ಬೇರೆ, ಉದಾಸೀನ ಮಾಡತಕ್ಕಂಥ ವಿಚಾರಗಳು ಬೇರೆ. ಕೆಲವು ವಿಷಯ ಇವತ್ತೇನು ಫಿಸಿಕ್ಸ್ ಕೆಮಿಸ್ಟ್ರಿ ಸುಳ್ಳೇನ ಅವೆಲ್ಲ ಕೂಡ ಅವೆಲ್ಲ ಸರಿಯೇನು ತಪ್ಪೇನಲ್ಲ ಅವೆಲ್ಲ ಕೂಡ. ಆದ್ರೆ ಇದಕ್ಕೆ ಉಪಯೋಗ ಇಲ್ಲ, ಮೋಕ್ಷಕ್ಕೆ ಉಪಯೋಗ ಇಲ್ಲ. ಅರ್ಥ ಅದಕ್ಕೇನಂತ ಹೇಳಬಾರ್ದು, ಅವನ ಅಪ್ರಮಾಣ ಅಂತ ಹೇಳಬಾರದು, ಅಪ್ರಮಾಣ ಅಂತ ಹೇಳಬಾರದು. ಅದನ್ನೇ ಅಧ್ಯಯನ ಮಾಡ್ತಾನೆ ಕೂಡಬಾರದು. ಅರ್ಥ ಆಯ್ತಾ? ಈಗ ಉಪಾಧೇಯತ್ವೇನ ಅಧ್ಯಯನ ಮಾಡಬೇಕಾಗಿಲ್ಲ ಅಂತೇಳಿ ನಿಂದೆನೂ ಮಾಡಬೇಕಾಗಿಲ್ಲ. ದುಷ್ಟಶಾಸ್ತ್ರಗಳು ಮಾತ್ರ ಏನ್ ಮಾಡಬೇಕು, ನಿಂದೇನೆ ಮಾಡಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಇದಕ್ಕೆ ಆಚಾರ್ಯ ಅರ್ಥ ಬರೆಯದೆ ಹೋಗಿದ್ರೆ ಎಷ್ಟು ಕನ್ಫ್ಯೂಷನ್ ಆಗ್ತಿತ್ತು. ಮೇಲ್ನೋಟಕ್ಕಿದ ಉಳಿದ ಯಾವ ಮತಗಳನ್ನು ಬೈಬಾರ್ದು, ಮತಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ ಇದು, ಉಳಿದ ಶಾಸ್ತ್ರಗಳೇ ಸಂಬಂಧಪಟ್ಟಂತ ವಿಚಾರ. ಶಾಸ್ತ್ರ ಅಂದ್ರೆ ಸರಿ ಅಂತಾನೆ ಅರ್ಥ, ಎಲ್ಲ ಸರಿ ಹೋಲಕ್ಕಾಗುತ್ತ ನಮಗೀಗ ಸಾಧ್ಯ ಇಲ್ಲ. ಯಾವ್ದು ಮೋಕ್ಷೋಪಯೋಗ ಅದನ್ನ ಮಾಡ್ಬೇಕು ಅಷ್ಟೇ ಹೊರತು ಬೇರೆ ಅಲ್ಲ. ಯಾವ್ದಲ್ಲ, ಜ್ಯೋತಿಷ್ ಹೇಳ್ಕೊಂಡಿದ್ರು ತುಂಬಾ ಜನ ತರ್ಕಾರಿ ಶಾಸ್ತ್ರ ಓದ್ಕೊಂಡು ಹೋಗ್ಬಿಡ್ತಾರೆ, ಅದು ತಪ್ಪಾಗಿಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಸರಿ ಅಂತ ಇರಬಹುದು, ಆದ್ರೆ ಅದನ್ನ ಓದಿ ಅನುಷ್ಠಾನ ಮಾಡಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಅನಿಂದಾಂ ನಿಂದಾರಾಹಿತ್ಯಂ ಬಳಸಿರ್ತಾರೆ, ವಿಶೇಷ ಪದಾರ್ಥ ತಿಂದ ಹೋದ್ರೆ ಯಾಕೆ ತಿಂದಿಲ್ಲ ಅಂತ ಕೇಳ್ತಾರೆ. ಈ ಉಪ್ಪು ಚಟ್ನಿ ಚೆಲ್ಲಿದ್ರೆ ಯಾರು ಕೇಳೋದಕ್ಕೆ ಹೋಗೋದಿಲ್ಲ. ಯಾಕೆ, ಅದೇ ನಿಷಿದ್ಧ ಪದಾರ್ಥ ಅಲ್ಲ ಅದು, ನಿಷಿದ್ಧ ಏನೂ ಅಲ್ಲ, ಬಟ್ ಏನಲ್ಲ ಅದು ತಿನ್ಲೇಬೇಕು ಅಂತ ಏನಲ್ಲ, ಗೊತ್ತಾಯ್ತಿಲ್ಲ. ಆದ್ರೆ ಇದು ಮಾತ್ರ ತಿನ್ಲ ಯಾಕೆ ಚೆಲ್ಲಿಬಿಟ್ರಿ, ತುಪ್ಪ ಯಾಕೆ ಚೆಲ್ಲಿದ್ರಿ, ಸ್ವೀಟ್ ಯಾಕೆ ಚೆಲ್ಲಿದ್ರಿ ಅಂತ ಕೇಳ್ತಾರೆ. ಆ ರೀತಿ ವೇದಾಂತ ಶಾಸ್ತ್ರ ಒಂದು ಅತ್ಯಂತ ಚೆಲ್ಲಲೇಬಾರದಂತಹ ವಸ್ತುವಾದ್ರಿಂದ ಅದನ್ನು ಬಿಡ್ಲಕ್ಕೆ ಹೋಗಬಾರ್ದು. ಉಳಿದ ಪದಾರ್ಥಗಳನ್ನ ನಿಮ್ಮ ಯಥಾ ನಿಮ್ಮ ಸಾಮರ್ಥ್ಯ ಆಗಿ ನೋಡ್ಕೊಂಡು ಇದು ಮಾಡಬೇಕು. ಅದು ಅದೇ ಈರುಳ್ಳಿ ಹಾಕ್ಬಿಟ್ರೆ ನಿಲ್ಬಾರ್ದು ಅಂತ ಏನು ಬಿಟ್ಬಿಡಕ್ಕಾಗಲ್ಲ, ಏನ್ ಮಾಡ್ಬೇಕನ್ನ, ಪೂರ್ತಿ ತ್ಯಾಜ್ಯ ಆಗ್ಬಿಡೋದು. ತ್ಯಾಜ್ಯ ಬೇರೆ, ಔದಾಸೀನ ತೋರಿಸೋದು ಬೇರೆ, ಉಪಾಧೇಯ ಬೇರೆ. ಅದೇ ರೀತಿ ಶಾಸ್ತ್ರಗಳಲ್ಲಿ ಮೂರು ವಿಧ ಇದೆ. ಭಾಗವತ ಶಾಸ್ತ್ರದಲ್ಲಿ ಭಾಗವತ ಅಂತ ವಿಶೇಷವಾದ ವಿಶ್ವಾಸವನ್ನೇ ಒಂದು ಓದಬೇಕು, ವಿಶ್ವಾಸ ಹೊಂದಬೇಕು ಅಂತ ಹೇಳಿದ್ರೆ ನಂಬ್ತೀವಿ ಅಂತ ಹೇಳಿದ್ರೆ ಸರ್ ನಂಬಿದ ಮೇಲೆ ಏನ್ ಮಾಡ್ಬೇಕು, ಅದನ್ನ ಯಾರೋ ಲೆಟ್ರ್ ಬರೀತಾರೆ ಸುಮ್ಮನೆ ಇಟ್ಬಿಡ್ತೀವಿ, ಅದೇನ್ ಮಾಡ್ತೀವಿ ಫಸ್ಟ್ ಅದನ್ನ, ಎಷ್ಟು ಅರ್ಜೆಂಟ್ ಇದ್ರು ಒಂದ್ಸರಿ ಕಣ್ಣು ಹಾಕ್ತಾನೆ ಬಿಡೋದಿಲ್ಲ. ಅದಕ್ಕೆ ಬೇಕಾದ್ರೆ ಕೆಲವನ್ನ ಅವ್ರು ತೆಗಲಿ ಮಾಡಿ ಮತ್ತೆ ವಾಪಸ್ ಕೇಳಿರ್ತಾರೆ ಇಟ್ಬಿಡಿ ಆ ಕಡೆ ಅಂತ ಹೇಳಿ ಓದ್ಕೊಳ್ಳೋದ್ರಲ್ಲಿ ಕೆಲವನ್ನ. ಕೆಲವನ್ನ ಏನ್ ಮಾಡ್ತಾರೆ, ಒಳಗೆ ಸೇರಿಸೋದಿಲ್ಲ, ಕೆಲವನ್ನ ಬಿಸಾಕ್ತಾರೆ, ಕೆಲವನ್ನ ಒಳಗೆ ಸೇರಿಸೋದಿಲ್ಲ, ಕೆಲವನ್ನ ಓದ್ತಾರೆ, ಕೆಲವನ್ನ ಪ್ರಿಸರ್ವ್ ಮಾಡ್ತಾರೆ ಕೆಲವನ್ನ. ಆ ರೀತಿ ಇರಬೇಕು. ಶ್ರದ್ಧಾಂ ಭಾಗವತೇ ತಂತ್ರೇ ವೇದೇ ಭಾರತ ಪಂಚಮೇ ಅನ್ಯತ್ರ ಜ್ಯೋತಿಷಾಸ್ತ್ರಾದಿಷು ಅನಿಂದಾಂ ನಿಂದಾರಾಹಿತ್ಯಂ ಯತೀನಾಮಿತಿ ಶೇಷ. ಅಲ್ಲೊಂದು ವಿಶೇಷಾಂಶವನ್ನು ಮತ್ತೆ ಬರೀತಾರೆ ಆಚಾರ್ಯ. ತದುಕ್ತಂ ಕಲಾ ವಿದ್ಯಾ ಸ್ವನಿಂದಾ ಚ ವ್ಯವಧಾನೇನ ಕೇಶವೇ ಪ್ರವೇಶಾತ್ಯತಿಭಿ ಕಾರ್ಯ ಅನ್ಯಥಾ ನಿಲಯಂ ರಜೇತ್ ಇತ್ಯಾದಿನಾ. ಅಲ್ಲಿ ಸ್ವಾರಸ್ಯ ಏನು ಅಂದ್ರೆ, ಗೃಹಸ್ಥರ ಧರ್ಮಗಳು ಬೇರೆ, ಯತಿ ಧರ್ಮಗಳು ಬೇರೆ. ಗೃಹಸ್ಥರಾದವರು ಕೆಲವು ವಿದ್ಯೆಗಳನ್ನು ಓದಬಹುದು, ನಿರ್ವಾಹ ಇಲ್ಲ, ಹೊಟ್ಟೆಪಾಡಿ ಓದಬೇಕಾಗ್ತದೆ. ಕೆಲವು ವಿದ್ಯೆಗಳನ್ನು ಅನಿವಾರ್ಯವಾಗಿ ಓದಬೇಕು. ಅದು ಯತಿಗಳು ಮಾತ್ರ ಸರ್ವಥಾ ಓದಬಾರ್ದು, ಗೊತ್ತಾಯ್ತಾ. ಅದು ಕಲಾವಿದ್ಯೆಗಳು ಅಂತ, ಜೀವನೋಪಾಯ ಮಾಡಿಕೊಡತಕ್ಕಂಥ ವಿದ್ಯೆಗಳು ಏನಂತ ಹೆಸರು, ಕಲಾವಿದ್ಯೆಗಳು ಅಂತ ಹೆಸರು. ಕಲಾವಿದ್ಯೆಗಳನ್ನು ಇವರು ಓದಲೇಬಾರದು ಯತಿಗಳಾದವರು. ಅಥವಾ ಯತಿಗಳಾದ್ಮೇಲಾದ್ರೂ ಓದಬಾರ್ದು, ಮೊದಲು ಓದಿದ್ರು ಕೂಡ ಆಮೇಲೆ ಏನ್ ಮಾಡಬಾರ್ದು, ಮೊದಲು ಹೇಗೆ ಓದಿದ್ದೇವೆ ಅಂತ ಆಮೇಲೆ ಕಂಟಿನ್ಯೂ ಮಾಡಬಾರ್ದು, ಬಿಟ್ಟು ಬಿಡಬೇಕಾದ್ರೆ. ಅಲ್ಲಿ ಸಂಗೀತಾದಿಗಳು ಸೇರಿಬಿಡುತ್ತೆ, ಸಂಗೀತಾದಿಗಳು ಅರತಕ್ಕಂಥ ಜಗತ್ತಿಗೆ ಗೊತ್ತಾಗಿದೆ ಈಗಾಗಲೇ. ಕಲಾವಿದ್ಯಾಸು ಅನಿಂದಾಚ ವ್ಯವಧಾನೇನ ಕೇಶವೇ. ಗೃಹಸ್ಥರಿಗೆ ಪರವಾಗಿಲ್ಲ, ಯಾಕೆ ವ್ಯವಧಾನ ಅವ್ರು ಡೈರೆಕ್ಟ್ ದೇವರು ಹೇಳೋದಿಲ್ಲ, ಆದ್ರೆ ಅನುಸಂಧಾನ ಮಾಡ್ಕೊಳ್ಳೋದು ಬರುತ್ತೆ. ಅದು ಯತಿಗೆ ಡೈರೆಕ್ಟ್ ಇರುವ ಅನುಸಂಧಾನ ಮಾಡ್ಕೋಬೇಕು ಈ ಮಧ್ಯೆ, ಅರ್ಥ ಆಯ್ತಾ? ಈಗ ಉದಾಹರಣೆಗೆ ರಥದಲ್ಲಿ ನೇರ ಹಾಲು ಬರ್ತಿರ್ಲಿಕ್ಕೆ ಕಾಯಾಲಕ್ಕೆ ಹೋಗ್ಬೇಕು, ಅದಕ್ಕೆ ಯಾಕೆ ಹೋಗ್ಬೇಕು? ಅದಕ್ಕೆ ಹೋಗ್ತಾನೆ. ನೇರ ಹಾಲು ಬರ್ತಿರ್ಬೇಕಾದ್ರೆ ಕಾಯಾಲಕ್ಕೊಳನೆ ಸಿಟಿ ಇಲ್ಲ, ಅರ್ಥ ಆಯ್ತಿಲ್ಲ. ಅದೇ ರೀತಿನೇ ಯಾವುದು ಸುಲಭವಾಗಿದೆ ಅದನ್ನು ಬಿಟ್ಟು ಬೇರೆದಕ್ಕೆ ಹೋಗೋ ಕಾರಣ ಇಲ್ಲ. ಎತ್ತಿಗಡಿ ಮಾತ್ರ ಏನ್ ಮಾಡಬೇಕು? ಅದೇ ಶ್ರೇಷ್ಠ. ಗೃಹಸ್ಥರಿಗಾಗಿ ನಿರ್ವಾ ಇಲ್ಲ ಈಗಾಗಲೇ, ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ? ಕೆಲವನ್ನವರು ಆಪತ್ಕಾಲದಲ್ಲಿ ಓದಬಹುದು, ಸದ್ಯ ಇಟ್ಕೊಂಡು ಓದಬೇಕಾಗಿಲ್ಲ. ಆಫೀಸ್ ಕೆಲಸ ಸರಿಯಾಗಿ ಮಾಡಬೇಕು, ತಪ್ಪಿಲ್ಲ ಅದರೊಳಗೆ. ಆದ್ರೆ ಪ್ರಾಣ ಕೊಟ್ಟು ಮಾಡಂಥದಲ್ಲ, ಅರ್ಥ ಆಯ್ತಿಲ್ಲ. ಆಫೀಸ್ ಕೆಲಸ ಬಿಡ್ಬೇಕು, ಗ್ರಹಣ ಬಿಡ್ಬೇಕು ಅಂತ ಪ್ರಶ್ನೆ ಬಂದ್ರೆ ಏನ್ ಮಾಡ್ಬೇಕಾಗ? ಯಾವ್ದು ಬಿಡ್ಬೇಕು ನಾವು? ಯಾಕೆ ಆಫೀಸ್ ದಿವಸ ಇರ್ತದೆ ಗ್ರಹಣ, ವರ್ಷಕ್ಕೂ ಇಂತ ಈ ಗ್ರಹಣ ಬರೋದು ಎಷ್ಟೋ ವರ್ಷಕ್ಕೊಂದು ಬರ್ತದೆ, ಗೊತ್ತಾಯ್ತಿಲ್ಲ. ಈ ವರ್ಗ ಬರಬೇಕಾದ್ರೆ ವೆರಿ ಲಾಂಗ್ ಗ್ರಹಣ, ಇದು ಸಣ್ಣ ಗ್ರಹಣ ಅಲ್ಲ. ಸುಮಾರು 3:51 ಅಂದ್ರೆ ಬಹಳ ದೊಡ್ಡ ಗ್ರಹಣ, ದೊಡ್ಡ ಪರ್ವಕಾಲ. ಆದ್ರಿಂದ ಅದೇನ್ ಮಾಡಬಾರ್ದು, ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ನಮ್ಮಲ್ಲಿ ಅಲ್ಲಿ ಕನ್ಫ್ಯೂಷನ್ ಶುರುವಾಗ್ಬಿಡುತ್ತೆ. ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಕೇಳಿದ್ರೆ, ಸಾವಯವದಕ್ಕೆ ರಜೆ ಹಾಕ್ತಿದ್ರು ರಜೆ ಹಾಕೋದಿಲ್ಲ, ಯಾವ್ಯಾವ್ದಕ್ಕೆ ರಜೆ ಹಾಕ್ಲೇಬೇಕಾಗ್ತದೆ. ಸಣ್ಣ ಪುಟ್ಟು ವಿಷಯಕ್ಕೂ ಹಾಕಬೇಕಾಗ್ತದೆ, ಸ್ಟ್ರೈಕ್ ಹಾಕ್ಲೇಬಿಡ್ತೀವಿ, ನೀರವೆಲ್ಲ ಕೂತ್ಬಿಡ್ತಾರೆ ನೋಡಿ, ಏನ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಮಾತ್ರ ಏನ್ ಮಾಡ್ಬೇಕು? ಹಾಕ್ಲೇಬೇಕು. ಏನ್ ಮಾಡ್ತೀವಿ ಮಾಡಿ, ಅದು ಹಿಂದಿನ ಕಾಲದ ಒಂದು ನೀವು ಆಯ್ತು ಅಂತ ಹಾಗೆ ಅದು ಅನುಷ್ಠಾನ ಮಾಡ್ಬೇಕು, ಅದು ಕರ್ತವ್ಯ. ಭಾಗವತೆ ಹಿಂದೆ ಹೇಳಿದ್ರೆ ಕತೆ, ಯಾರೋ ಜರುಮಾಸ್ಕಾರದಲ್ಲಿ ಯಾರೋ ನಿಜಾಮ್ ಕರ್ಕೊಂಡೋಗಿದ್ದಂತೆ. ಇದಕ್ಕೆ ಆಚಾರ ಅವ್ರು ದಿವಾನರೆಲ್ಲ ಸಾಮಾನ್ಯವಾಗಿ ಅವ್ರು ಬ್ರಾಹ್ಮಣರು ಇರ್ತಿದ್ರು, ಅದು ಮಾಧ್ವರ್ಯ ಜಾಸ್ತಿ. ಅದು ಕೂಡ ಎಲ್ಲ ಟ್ರಿಪ್ ಕರ್ಕೊಂಡೋಗಿದ್ದಾನೆ ಬೆಳಿಗ್ಗೆ, ಇವರಿಗೆ ಅರ್ಜೆಂಟ್ ಬರ್ಬೇಕು, ಬೆಳಿಗ್ಗೆ 6:00 ಬರ್ಕೊಂತ ಹೇಳಿದ್ದಂತೆ. ಇವ್ರು ಹೋಗಿಲ್ಲ 6:00, ಸಿಟ್ಟು ಬಂದಿದೆ ಅಂತ ಕರ್ಕೊಂಬರಿ ಆಚಾರ ಕರ್ಕೊಂಬಂದಿರೋ ಜಾತಕ ಕಳಿಸಿದ್ದಾನೆ. ಅವರು ಧನುರ್ಮಾಸ ನೈವೇದ್ಯ ಮಾಡಿಕೊಂಡು ಕೂತ್ಬಿಟ್ಟರು ಆರಾಮವಾಗಿ. ಧನುರ್ಮಾಸ ಎಲ್ಲ ಮಾಡ್ತಾ ಕೂತಿದ್ದಾರೆ. ಕರೆಕ್ಟ್ ಕೊತ ಹೇಳಿದ್ರಿಲ್ಲ, ಈಗ ಇದೆಲ್ಲ ಮುಗದೆಲ್ಲ ವಿಧಿ ಇದು, ಬಿಟ್ಟು ಬರೋದಿಲ್ಲ ನಾವು, ಆಮೇಲೆ ಬರ್ತೇನೆ ಅಂತ ಹೇಳಿದಾರೆ. ಅವಾಗ ಹೋಗಿದ್ದಾನೆ, ಹೋಗಿಬಿಟ್ಟು ಹೇಳಿದ್ರು ಏನ್ ಹೇಳಿರು ಅಂತ. ಸಿಟ್ಟು ಬಂದು ಅವನೇ ಬಂದಂತ, ಅಲ್ಲಿಗೆ ಬಂದೆಲ್ಲ ನೋಡಿದನಂತೆ, ನಿಂತ್ಕೊಂಡು ಮಾಡೋದನ್ನ ನೋಡಿ ಸುಳ್ಳು ಹೇಳ್ತಾರೆ ಏನ್ ಮಾಡಿದ್ರು ನೋಡಿದ್ರೆ ಎಲ್ಲ ಗೊತ್ತಾಯ್ತು. ತಕ್ಷಣ ಆಯ್ತು ಅಂತ ಊರಿಗೆ ವಾಪಸ್ ಹೋಗ್ಬಿಟ್ಟಂತೆ. ಮನೆ ಹೇಳಿ ಕಳಿಸ್ತಿದ್ದಂತೆ, ಏನ್ ಮಾಡ್ತಾರೋ, ಸಸ್ಪೆಂಡ್ ಮಾಡ್ತಾರೋ, ಡಿಸ್ಮಿಸ್ ಮಾಡ್ತಾರೋ. ಆಯ್ನ ಕಾಲ ಸಸ್ಪೆಂಡ್ ಡಿಸ್ಮಿಸ್ ಮಾಡಿದ್ರೆ ಪುಣ್ಯ, ಏನ್ ಮಾಡ್ತಿದ್ರು ಅವರು? ಕೊಂದಾಕ್ಷ ಜನಗಳು ಆಯ್ನ ಕಾಲಕ್ಕೆಲ್ಲ ಶಿಕ್ಷೆ ಅಂದ್ರೆ ರಾಜಾಜ್ಞೆ ಅಂದ್ರೆ ಬೇರೆ ದಂಡನೆ, ದೇಹ ದಂಡನೆ. ಹೋಗಿ ನೋಡಿದ್ರೆ ಬಂಗಾರದ ಇದು ಇದನ್ನ ತಪ್ಪೆಲೆ ಬಂಗಾರ ಸೌಟು ಅದೆಲ್ಲ ಕೊಟ್ಟು ಇವತ್ತು ದಿವಸ ಇದ್ರಲ್ಲಿ ನೈವೇದ್ಯ ಮಾಡ್ರಿ ಅಂತ ಹೇಳಿದ್ರು. ಏನಾಯ್ತು ಅವನಿಗೆ? ಅದ್ ನೋಡಿ ಆಶ್ಚರ್ಯ ಪರಿಣಾಮ ಆಗಿಬಿಟ್ಟು. ಅದು ಧರ್ಮಾನುಷ್ಠಾನ ಮಾಡಿ ತೋರಿಸ್ಬೇಕೆ ಹೊರತು ಅದನ್ನ ಅವ್ ಇವರೇ ಮಾಡಿ ನಾವ್ಯಾಕೆ ಮಾಡ್ಬೇಕಂತ ಹೇಳ್ತಾನೆ. ಅವ್ರು ಏನಾರ್ತಾನ, ರಾಜಾಜ್ಞೆಗಿಂತ ಯಾವ್ದು ದೊಡ್ಡದಾಯ್ತು ಅವನಿಗೆ? ಆಚಾರ್ಯ ಇದು ಅವ ಏನ್ ಭಾರಿ ಸಂತೋಷಪಟ್ಟ, ಅವ್ರು ನನಗಿಂತ ದೊಡ್ಡವರು ಇದ್ದಾರೆ ಅಂತ ಅರ್ಥ ಬರೋಕಾಗಿದ್ದೆ, ಭಾರಿ ಖುಷಿ ಆಯ್ತು ಅವನಿಗೆ. ಆದ್ರೆ ಧರ್ಮಾನುಷ್ಠಾನ ಏನ್ ಮಾಡ್ಬೇಕಾಗತ್ತೆ? ನಾವು ದೊಡ್ಡದನ್ನು ತೋರಿಸ್ಬೇಕಲ್ಲ, ಯಾವ್ಯಾವುದೇ ಎಲ್ಲೆಲ್ಲ ಪೆಂಡಿಂಗ್ ಇರುತ್ತೆ ಅದನ್ನ ಉಪಯೋಗಿಸ್ಬೇಕಂತ ಹೊರತು ನಮಗೆ. ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಅನಿಂದ ಮನ್ಯತ್ರ ಚಾಪಿ ಮನೋ ವಾಕ್ಕಾಯ ದಂಡಂ ಸತ್ಯಂ ಶಮದಮವಪಿ. ಮನದ ಮನೋದಂಡ ವಾಗ್ದಂಡ ಕಾಯದಂಡ ಅಂದ್ರೆ ಹತೋಟಿ, ದಂಡ ಅಂದ್ರೆ ಏನು? ನಿಗ್ರಹ ಮಾಡ್ಬೇಕಾದ ಮನ ಮನೋ ನಿಗ್ರಹ, ವಾಗ್ ನಿಗ್ರಹ ಮತ್ತು ದೇಹ ನಿಗ್ರಹ ಮೂರಿರಬೇಕು. ಮನೋ ನಿಗ್ರಹ ಅಂಬುದು ಮನಸ್ಸು ಬೇರೆ ಕಡೆ ಹೋಗುದಂತ ತಡೆಯೋದು. ವಾಗ್ ನಿಗ್ರಹ ಅಂದ್ರೆ ಏನು? ಏನೇನೋ ಮಾತು ಬಾಯಿಂದ ಬಂದು ದೊಡ್ಡ ಗಲಾಟೆ ಆಗ್ತಿದೆ ನೋಡಿ, ಏನೇನೋ ಬಾಯಿಂದ ಮಾತು ಬಂದ್ಬಿಟ್ಟು ವಾಗ್ದಂಡನೆ ಮಾಡ್ಕೊಳ್ಳೋದು ಹೋಗಿತ್ತು. ಈಗ ಸರ್ವದಂಡನೆ ಗುರಿಯಾಗಬೇಕಾಗುತ್ತೆ, ಎಲ್ಲರ ದಂಡನೆ ಗುರಿಯಾಗಬೇಕಾಗುತ್ತೆ. ಅದಕ್ಕೆ ಹತೋಟಿ ಇರಬೇಕು. ಕೆಲವು ಸಲ ಕೆಲವು ಕಡೆ ಆ ಕಡೆ ಹೋಗ್ಬಿಟ್ರಂತೂ ಬಾಯಿ ಬರೀ ಅವೇ ಮಾತುಗಳೇ ಬರೋದು, ಒಳ್ಳೆ ಮಾತು ಬರೋ ಚಾನ್ಸಸ್ಸೇ ಕಡಿಮೆ. ವಾಕ್ ಕಾಯದಂಡ, ಕಾಯದಂಡ ಅಂದ್ರೆ ಗ್ರಹಣ ಅನುಷ್ಠಾನ ಮಾಡೋದು, ಏಕಾಶ ವ್ರತಗಳು ಮಾಡೋದೆಲ್ಲ ಏನದು? ಕಾಯದ ಸಿಕ್ಕಲ್ ತಿಂದೇ ಇರೋದು, ಅವೆಲ್ಲ ಕೂಡ ಕಾಯದಂಡಗಳು. ಮನೋ ವಾಕ್ ಕಾಯದಂಡಂ ಸತ್ಯಂ ಶಮದಮೋಪಿ. ಸತ್ಯಂ, ಸತ್ಯಂ ಅನ್ನೋದಕ್ಕೆ ಲೋಕದ ಅರ್ಥ ಯಥಾರ್ಥ ವಚನಂ, ಒಡಗಿನ ಅರ್ಥ ಬ್ರಹ್ಮಸೂತ್ರಾದಿಗಳ ಅಧ್ಯಯನ. ಅದು ಉಡು ಶಾಸ್ತ್ರ ಬ್ರಹ್ಮಸೂತ್ರ ಇದೆ. ಸತ್ಯಂ ಮೀಮಾಂಸ ಅಂತ ಹೇಳ್ತಾರೆ. ಶ್ರದ್ಧಾ ಆಸ್ತಿಕ್ಯ ಬುದ್ಧಿ ಸಾ ದ್ವಿವಿಧ. ಶ್ರದ್ಧೆ ಎಂಬುದು ಎರಡು ವಿಧ. ಅಲ್ಲೂ ಆಚಾರ್ಯ ಸೂಕ್ಷ್ಮ ವಿಚಾರವನ್ನು ಹೇಳ್ತಾರೆ. ಶ್ರದ್ಧೆ ಎರಡು ವಿಧ ಏನಂತ? ಅತ್ರೋಕ್ತಮಸ್ತಿ ಇತ್ ಹೇಳಿದ್ ಸರಿ ಇತಿ ಏಕ, ಮಮಾತ್ರ ಪ್ರಯೋಜನಮಸ್ತಿ ಇತಿ ಅನ್ಯ. ಡಿಫರೆನ್ಸ್ ಗೊತ್ತಾಯ್ತಾ? ಮೊದಲು ಜನರಲ್ ಆಸ್ತಿಕ್ಯ ಅಂದ್ರೇನು? ಅದು ಸತ್ಯ, ಅದು ಜನರಲ್ ಆಸ್ತಿಕ್ಯ. ಇದು ಸತ್ಯ ನನಗೆ ಪ್ರಯೋಜನ, ಅದು ವಿಶೇಷ ಆಸ್ತಿಕ್ಯ. ಅರ್ಥ ಆಯ್ತಾ? ಈಗ ಸತ್ಯ ಬೇರೆ, ಶ್ರದ್ಧಾ ಸಾಮಾನ್ಯ ಆಸ್ತಿಕ್ಯ ಬೇರೆ, ವಿಶೇಷ ಆಸ್ತಿಕ್ಯ ಬೇರೆ. ಭಾಗವತಾದಿ ಗ್ರಂಥಗಳಲ್ಲಿ ಹೇಗಿರಬೇಕು? ನವೀ ಪ್ರಯೋಜನ ಇದೆ. ಅರ್ಥ ಆಯ್ತಾ? ಯಾರು ಬಿಸಿನೆಸ್ ಮಾಡ್ತಾರೆ ಅವನಿಗೆ ಪ್ರಯೋಜನ, ನವೀ ಪ್ರಯೋಜನ ಇಲ್ಲ ಅದರಿಂದ. ಆದ್ರೆ ಭಾಗವತ ಶಾಸ್ತ್ರದ ಯಾರಿಗೆ ಪ್ರಯೋಜನ ಇದೆ? ನವೀ ಪ್ರಯೋಜನ ಇದೆ. ಒಂದು ವಸ್ತು ಸತ್ಯ ಆಗಿರೋದು ಬೇರೆ, ನಮಗೆ ಉಪಯೋಗಕ್ಕೆ ಬರೋದು ಬೇರೆ. ಅರ್ಥ ಆಯ್ತಾ? ಅದು ಎರಡು ರೀತಿ ಶ್ರದ್ಧೆ ಇರಬೇಕು. ಆ ಶ್ರದ್ಧೆಯಲ್ಲಿ ಲೋಕದ ವಿಚಾರದ ಬಗ್ಗೆ ಸಾಮಾನ್ಯ ಶ್ರದ್ಧೆ ಇರಬೇಕು, ಶಾಸ್ತ್ರದ ವಿಚಾರ ಬಗ್ಗೆ ವಿಶೇಷ ಶ್ರದ್ಧೆ ಇರಬೇಕು. ಅದು ವಿಶೇಷ ಶ್ರದ್ಧೆ ಯಾವ್ದಾದ್ರು ನಿಲ್ದವರು ಮನುಷ್ಯ ಮಾಡಲಿಕ್ಕಾಗೋದಿಲ್ಲ. ಶ್ರದ್ಧೆಗಳ ಅನೇಕ ವಿಧವಾದ ಅಂಶಗಳಿರುತ್ತದೆ. ತತ್ರ ಪ್ರಥಮ ಯತೇರಪಿ ಕಲಾಸು ಕಾರ್ಯ. ಯತಿಗಳು ಕೂಡ ಬೇರೆ ವಿದ್ಯೆಗಳನ್ನ ಸತ್ಯ ಅಂತ ಒಪ್ಪಬೇಕು, ಏನು ತಪ್ಪಲ್ಲ. ತಾವೇ ಅಧ್ಯಯನ ಮಾಡ್ತಾ ಕೊಡಬಾರದು. ಯಾರೋ ಜ್ಯೋತಿರ್ ವಿದ್ವಾಂಸ ಬಂದ, ಭಾರಿ ದೊಡ್ಡ ವಿದ್ವಾಂಸ, ಅವ್ರಿಗೆ ಗೌರವ ಇತ್ಯಾದಿಗಳು ಕೊಟ್ಟು ಏನು ತಪ್ಪಲ್ಲ. ತಾನು ಒಂದಕ್ಕೆ ಹೋಗಬೇಕಾಗಿಲ್ಲ. ಆ ವಿದ್ಯೆಯನ್ನು ಗೌರವ, ಸತ್ಯವಾದ ವಿದ್ಯೆ ಓದಿದ್ದಾನಾದ್ರೆ ಗೌರವ. ಜ್ಯೋತಿಶಾಸ್ತ್ರ ಸುಳ್ಳಲ್ಲ, ಸುಳ್ಳಲ್ಲ. ತನ್ನಷ್ಟಕ್ಕೆ ಯಾವ್ದು ಕಾರಣ ಅಲ್ಲ, ಅದು ಮೋಕ್ಷಕ್ಕೆ ಕಾರಣ ಅಲ್ಲ. ಜ್ಯೋತಿಷ್ಯಾತ ಏನಂತ ಕರೀತಾರೆ ಅದನ್ನ? ವೇದಾಂಗ. ಅದು ಅದೇ ವೇದ ಅಲ್ಲ, ವೇದ ಬೇರೆ ವೇದಾಂಗ ಬೇರೆ. ವೇದಾಂಗಗಳಂದ್ರೇನು? ಅವು ಸೆಕೆಂಡರಿ ಟು ವೇದಾಸ್, ಗೊತ್ತಾಯ್ತಾ? ಅವಕ್ಕೆ ಹೆಲ್ಪ್ಫುಲ್ ಟು ವೇದಾಸ್ ಹೊರತು ಮೇನ್ ಅಲ್ಲ. ಆದ್ರೆ ಇದೇನದು, ಈ ಪಾತ್ರೆಗಳೆಲ್ಲ ಅಂಗಗಳು ಅಡಿಗೆಗೆ, ಅದನ್ನ ತಿನ್ನಕ್ಕಾಗೋದಿಲ್ಲ. ಏನ್ ಬೇಕು ಅದಕ್ಕೆ? ಅಡಿಗೆ ಎಂಬುದು ಅಂಗಿ, ಅದು ಅದು ತಿನ್ನಕ್ಕೆ ಉಪಯೋಗ ಬರ್ತೀವಲ್ಲ. ಇಂಡೈರೆಕ್ಟ್, ಡೈರೆಕ್ಟ್ ಅಲ್ಲ. ವಿವಿಧ ಶಾಸ್ತ್ರಾದಿಗಳು ಇಂಡೈರೆಕ್ಟ್, ಶಾಸ್ತ್ರ ಎಂಬುದು ಡೈರೆಕ್ಟ್. ಆದ್ರಿಂದ ಯತಿಗಳಾದವರು ವಿಶೇಷ ವೇದಾಂತ ವಿದ್ಯೆಯನ್ನೇ ಅಧ್ಯಯನ ಮಾಡ, ಬೇರೆ ವಿದ್ಯೆಗಳನ್ನು ಮಾಡಬಾರದು. ಉಳಿದಗಳು ಸರಿ ಅಂತ ಒಪ್ಪಬೇಕು. ಎಷ್ಟು ಬೇಕು ಅದಕ್ಕೆ? ಜ್ಯೋತಿಷಾಸ್ತ್ರಕಾರ ಮಾಡಿಬಿಟ್ರೆ ಸಾಧಕ ಆಚಾರ ಹೇಳುತ್ತೆ, ದೈವಜ್ಞೈಹಿ ಜ್ಞಾತ್ವಾ ವಿಪ್ರಾ ಸ್ಥಿತಿಂ ಸಮ್ಯ ದೈವಜ್ಞೈಹಿ ಸಮುದೀನಿತ. ಜ್ಯೋತಿಷಾಸ್ತ್ರ ಹೇಳಿದ್ ಕೇಳಿಬಿಟ್ರೆ ಸಾಕಷ್ಟೆ. ಅವರಲ್ಲಿ ವಿವಾದ ಬಂದರೆ ಹೇಳ್ಬಿಟ್ಟು ಮರುದಿವಸ ಮಾಡಿ ಬಹುದು, ಸಿಂಪಲ್. ಜ್ಯೋತಿಷಾಸ್ತ್ರ ವಿವಾದ ಬಂತು ಅಂತ ಕೇಳಿದ್ರೆ ಮರುದಿವಸ ಮಾಡಿದ್ರೆ ಆಗುತ್ತೆ. ಪ್ರಯೋಜನಾಭಾವ ಅದಕ್ಕೆ ಹೇಳ್ತಾರೆ. ಎರಡನೇದು ಯತಿಗಳು ಗಣವಿದ್ಯೆ, ಅದಕ್ಕೂ ಪ್ರಯೋಜನ ಇಲ್ಲೇ ಇಲ್ಲ ಅವರಿಗೆ. ಅದರಿಂದ ಉಭಯ ಪಂಚರಾತ್ರಾದಿ ಶಾಸ್ತ್ರೇಷು ಕಾರ್ಯ, ಆ ಪಂಚರಾತ್ರಾದಿ ಶಾಸ್ತ್ರಗಳಲ್ಲಿ ಮಾತ್ರ ಜನರಲ್ ಸದ್ಯನೂ ಇರಬೇಕು, ವಿಶೇಷ ಸದ್ಯ ಭಾರಿ ಇರಬೇಕು ಅದರೊಳಗೆ, ಅದು ಮುಖ್ಯ. ತದ್ ವಿರೋಧಿಷು ಶಾಸ್ತ್ರೇಷು ಸರ್ವೈಹಿ ಅವಿಶೇಷೇಣ ಸದಾ ನಿಂದಾ ಕಾರ್ಯ. ತದ್ ವಿರೋಧಿಷು ಶಾಸ್ತ್ರೇಷು, ಅವ್ರ ವಿರೋಧಿಯಾದ ಶಾಸ್ತ್ರಗಳಿದೆಯಲ್ಲ, ಯಾವ್ಯಾವ ಶಾಸ್ತ್ರಗಳು? ದುಶ್ಶಾಸ್ತ್ರಗಳು. ದುಶ್ಶಾಸ್ತ್ರಗಳಲ್ಲಿ ಮಾತ್ರ ಖಂಡನೆ ಮಾಡೋದು, ಬೇರೆ ದಾರಿ ಇಲ್ಲ. ಇದೆಲ್ಲ ಯಾತಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರು? ನಿಂದಾ ವನ್ಯತ್ರ ಅನ್ನೋದಕ್ಕೆ ಇಷ್ಟೆಲ್ಲ ಸ್ಪಷ್ಟೀಕರಣ ಕೊಡ್ತಾರೆ. ಅದಕ್ಕೆ ಭಾಗವತ ತಾತ್ಪರ್ಯ ಅಂತ ಹೆಸರು ಅದಕ್ಕೆ. ತದಭಾವೆ ತಮಯೇವ ಪರಾಯಣ, ನಿಂದನೆ ಮಾಡದೆ ಹೋದ್ರೆ ಸಮಸ್ಯೆ ಆಗುತ್ತೆ, ಬೇರೆ ದಾರಿನೇ ಇಲ್ಲ. ಅತ ಸುರಾಯವ ತನ್ನಿಂದನ ಕುರುವಂತಿ ಸದಾ ವಿಜ್ಞಾತ ತಾತ್ಪರ್ಯಾರ್ಥತ್ವ. ಆದ್ರಿಂದ ದೇವತೆಗಳು ಯಾವಾಗಲೂ ಏನ್ ಮಾಡ್ತಾರೆ? ದುರ್ಮತ ಖಂಡನೆಗಳನ್ನು ಮಾಡ್ತಾನೆ ಇರ್ತಾರೆ. ತದುಕ್ತಂ, ಇದರಿಂದ ಇನ್ನೊಂದು ಅರ್ಥ ಏನಂದ್ರೆ, ದುರ್ಮತ ಖಂಡನೆ ವಿಶೇಷವಾಗಿ ಯಾರು ಮಾಡ್ತಾರೋ ಅವರು ಉತ್ತಮಾಧಿಕಾರಿಗಳು ಅಂತ ಅರ್ಥ, ನೆನಪಿರಬೇಕು. ಸಾಮಾನ್ಯಾಧಿಕಾರ ನಂಬಿಕೊಂಡು ಹೋದ್ರೆ ಸಾಕು, ಉತ್ತಮಾಧಿಕಾರಿಗಳು ಖಂಡನೆ ಮಾಡಬೇಕಾದ ಅರ್ಥ ಆಯ್ತಾ? ಸಿವಿಲ್ ಪೊಲೀಸ್ ಬೇರೆ, ಇವ್ರು ಬೇರೆ, ಡಿಫೆನ್ಸ್ ಬೇರೆ, ಡಿಫೆನ್ಸ್ ಬೇರೆ, ಪೊಲೀಸ್ ಬೇರೆ, ಟ್ರಾಫಿಕ್ ಪೊಲೀಸ್ ಬೇರೆ. ಟ್ರಾಫಿಕ್ ಪೊಲೀಸ್ ಅಲ್ಲಿ ಯಾವ್ದಕ್ಕೆ ಸಂಬಂಧಪಡೋದಿಲ್ಲ? ಈ ಕೆಲಸಕ್ಕೆ ಬರೋದಿಲ್ಲ. ಯಾವ್ದಕ್ಕೆ ಉಪಯೋಗ? ಅವರು ಬರೀ ಟ್ರಾಫಿಕ್ ನಿಯಂತ್ರಣ ಅಷ್ಟೇನೆ, ಇವರು ಅಪರಾಧ ಕಂಟ್ರೋಲ್ ಈ ಪೊಲೀಸರು ಮಾಡ್ತಾರೆ. ಅದೇ ರೀತಿನೇ ಇದೆ ಉಳಿದಲ್ಲ ಏನ್ ಮಾಡಬೇಕೀಗ? ದೇವತೆಗಳು ವಿಶೇಷವಾದ ಕರ್ತವ್ಯ ಮಾಡ್ತಾರೆ. ಅದಕ್ಕೇನು ಅದರಿಂದ ಗೌರವ ಜಾಸ್ತಿ ಅವರಿಗೆ, ಮಿಲಿಟರಿ ಸರ್ವಿಸ್ ಜಾಸ್ತಿ ಗೌರವ ಇದೆ, ಡಿಫೆನ್ಸ್ ಸರ್ವಿಸ್ಗೆ ರೆಸ್ಪೆಕ್ಟ್ ಜಾಸ್ತಿ. ಅದು ರಿಟೈರ್ಮೆಂಟ್ 55-60 ಅಲ್ಲ, ಅದಕ್ಕೆಲ್ಲ ಕೂಡ ಎಷ್ಟು 35ಕ್ಕೆ ಮುಗಿಸಿ ಹಾಕ್ಬಿಡ್ತಾರೆ, 20-35 ಅಷ್ಟೇನೆ. ಆಮೇಲೆ ಉಳು ಸರ್ವಿಸ್ ಬೇಕಾದ್ರೆ ಮಾಡ್ಕೋಬಹುದು. ಯಾಕೆ? ಅದು ಗಟ್ಟಿಮುಟ್ಟಾಗಿರಬೇಕು, ಭಾರಿ ವಿಶೇಷ ಪ್ರಾಣತ್ಯಾಗದ ರಿಸ್ಕ್ ಇದೆ ಅದರೊಳಗೆ, ಇದರೊಳಗೆ ಆ ರಿಸ್ಕ್ ಇಲ್ಲ. ಅದರಿಂದಾಗಿನೆ ನಿಧಾನವಾಗಿ ಬೇರೆ ಆಗ್ತಾ ಹೋಗುತ್ತೆ. ಹೌದೌದು, ಅದ್ರ ಗಂಡನೆ ಮಾಡಿದ್ರೆ ಅಂದಂತ ಮಸಿಗೆ ಹೋಗ್ತಾರೆ. ಉಳಿದವ್ರು ಮಾಡಬಾರದು ಅಂತ ಹೇಳಿಲ್ಲ, ಎಲ್ಲರೂ ಮಾಡಬೇಕು, ವಿಶೇಷವಾಗಿ ಅವ್ರು ಮಾಡಬೇಕು. ಉತ್ತಮಾಧಿಕಾರಿಗಳಿಗೆ ಎರಡೂ ಅಷ್ಟೇ ದೊಡ್ಡ ವ್ಯಾಸರಾದಂತವ್ರು ಏನ್ ಮಾಡಿದ್ರು? ವಿಶೇಷವಾದ ಕಾರ್ಯ ಮಾಡಬೇಕು. ಉಳಿದವ್ರು ತಿಳ್ಕೊಂಡಿರ್ಬೇಕು, ತಿಳ್ಕೊಂಡಿರ್ಬೇಕು, ಅದು ತಪ್ಪು ಬಂದು ತಿಳ್ಕೊಂಡಿರ್ಬೇಕು. ಸಾಮಾನ್ಯ ಕಾರ್ಯನೇ ಮಾಡಲೇಬೇಕು ಅದನ್ನ. ಉದಾಹರಣೆಗೆ ಸಾಮಾನ್ಯ ಮನುಷ್ಯ ಕೂಡ ಯಾರ ಬಿದ್ರೆ ಪೊಲೀಸ್ ಬರಲಿ ಅಂತ ಕಾಯ್ತಾ ಕೂತ್ರೆ ಏನ್ ಮಾಡ್ಬೇಕಾಗ? ಯಾರು ಬಿಡ್ತಾರೆ ಪೊಲೀಸ್ ಫೋನ್ ಮಾಡಿ ಬಿದ್ದಾರೋ ಎತ್ತರೆ ಅಂತ ಕೇಳ್ಬಿಟ್ಟು ಯಾರು ಮಾಡ್ಬೇಕಾಗಿಲ್ಲ ಸರ? ನಾನು ಮಾಡ್ಬೇಕಾದ್ರೆ ಅದು ಕೆಲವು ವಿಷಯಗಳು ಮಾತ್ರ ಯಾರು ಮಾಡಬೇಕಾಗ್ತದೆ? ಅದು ಖಂಡನೆ ಅನೇಕ ವಿಧ, ಮತ್ತೆ ಸಾಮಾನ್ಯ ಹಂತದ ಖಂಡನೆ ಬೇರೆ, ವಿಶೇಷ ಹಂತದ ಖಂಡನೆ ಬೇರೆ. ಸಾಮಾನ್ಯ ಹಂತದ ಖಂಡನೆ ಏನ್ ಮಾಡಬೇಕು? ಎಲ್ಲರೂ ಮಾಡ್ಬೇಕು, ಅದೇನು ಇದೇನೇನಿಲ್ಲ. ಆದ್ರೆ ವಿಶೇಷ ಖಂಡನೆ ಮಾಡ್ಬೇಕಾದ್ರೆ ಮಾತ್ರ ಏನ್ ಮಾಡ್ಬೇಕು ಅದಕ್ಕೆ? ಅದಕ್ಕೇನ್ ಅದಕ್ಕೆ ಆಚಾರ್ಯರು ಸಣ್ಣ ಪುತ್ತ ಇವ್ರನ್ನ ಆಚಾರ ಶಿಷ್ಯರು ತಿಳ್ಕೊಂಡ್ಬಿಟ್ಟಿದ್ರೆ ಸೋಲಿಸ್ಬಿಡ್ತಿದ್ರಂತೆ. ಬರೀ ಯಾರ ಹತ್ರ ಬಂದ್ರು? ಆಚಾರ ಹತ್ರ ಬಂದು ಸೋತ್ ಹೋಗ್ಬಿಟ್ಟು. ಆ ದೃಷ್ಟಿಯಿಂದ ಸಾಮಾನ್ಯ ಖಂಡನೆ ಸರ್ವಾತ್ಮನೆ ಎಲ್ಲರೂ ಮಾಡ್ಬೇಕು, ವಿಶೇಷ ಖಂಡನೆ ಮಾತ್ರ ಏನ್ ಮಾಡ್ಬೇಕಾಗತ್ತೆ? ವಿಶೇಷಾಧಿಕಾರರಾಗಬೇಕು, ಎಲ್ಲರೂ ಮಾಡಕ್ಕಾಗೋದಿಲ್ಲ. ಸಾಮಾನ್ಯ ದಂಡನೆಯನ್ನ ಜನ ಮಾಡು, ಯಾರೋ ಒಂದೇ ಹಾಕಿದ್ರೆ ಅಷ್ಟು ದೊಡ್ಡದಾಗೋದಿಲ್ಲ. ಅದು ಮನೆಯಲ್ಲಿ ಹೊರಗೆ ಹೊಡೆದ ಅದೇ ದೊಡ್ಡ ಕೇಸ್ ಆಗ್ಬಹುದು, ಹೊಡೆದಿದ್ದಕ್ಕೇನೆ ಗೊತ್ತಾಗ. ಹೊಡೆಯ ದಿವಾರಿಯು ತಮಾಷೆ ಒಂದೇ ಹೊಡೆದಿರ್ತಾನೆ, ಪೊಲೀಸ್ ಕೇಸ್ ಆಗ್ತದೆ. ಪೊಲೀಸ್ ಸಾವಿರ ಸತ್ತು ಹೊಡಿತಾರೆ, ಯಾಕೆ ಹೊಡೆದು ಹೇಳು ಅಂತ ಹೇಳ್ತಾರೆ, ಅರ್ಥ ಆಯ್ತಾ? ಒಂದ್ಸರಿ ಹೊಡೆದಿದ್ದಕ್ಕೆ ಅವ್ರು 100 ಸತ್ತು ಹೊಡೆದು ಯಾಕೆ ಹೊಡೆದು ಅಂತ ಕೇಳ್ತಾರೆ. ಅವ್ರಿಗೆ ಶಿಕ್ಷೆ ಇಲ್ಲ, ಯಾತಕ್ಕೆ? ಅವ್ರ ಕೆಲಸನೇ ಅದು, ಅರ್ಥ ಆಯ್ತಾ? ಪೊಲೀಸೇ ತಾನೇ ಹೊಡೆದ್ರೆ ಕೆಲಸ, ಅವ್ರ ಯೋಚನೆ ಇಲ್ಲ. ಇನ್ನೊಬ್ರು ಹೊಡೆದೇ ಹೊಡೆದು ಬಹಳ ಸೀರಿಯಸ್ ಆಗುತ್ತೆ. ಆ ದೃಷ್ಟಿಯಿಂದ ಕೆಲವರು ಇರ್ತಾರೆ, ಏನೇನೋ ಗೊತ್ತಿರೋದಿಲ್ಲ, ಒಂದು ಶಾಸ್ತ್ರ ಯಾವ ಶಾಸ್ತ್ರ ಗೊತ್ತಿರೋದಿಲ್ಲ. ಸಮಾರಂಭದಲ್ಲಿ ಮಾಯಾವಾದ ಕಾಲಿಗೆ ತುಳಿದು ಅಂತ ಹೇಳ್ತಾರೆ, ಸಿಟ್ಟು ಬರ್ತದಿಲ್ಲ, ಆಗ ದೊಡ್ಡ ಗಲಾಟೆ ಆಗದ. ಅದರಿಂದ ಯಾರೋ ಗೊತ್ತೆ ಮಾಯಾವಾದ ಗೊತ್ತಿ, ಯಾವುದೋ ಗೊತ್ತಿಲ್ಲ ಅವನಿಗೆ, ಹಾಡಾದ್ರೆ ಕುಣಿತಾ ಇರ್ತಾರೆ ಅಷ್ಟೇ. ಅದು ಸಮಾಜದಲ್ಲಿ ಕೆಟ್ಟ ಇದು ಮಾಡ್ಬಿಟ್ಟು. ಇವತ್ತು ಆ ರೀತಿಯಾಗಿ ಗಲಾಟೆ ಶುರುವಾಯಿತು. ದ್ವೈತಾದ್ವೈತದ ಗಲಾಟೆ ತಾತ್ವಿಕ ಗಲಾಟೆ ಆಗಿದ್ದಲ್ಲದು, ಅದು ತಾತ್ವಿಕ ಆ ಲೆವೆಲ್ನಲ್ಲಿ ಏನು ಯೋಚನೆ ಆಗೋದಿಲ್ಲ. ಲೋಯರ್ ಲೆವೆಲ್ನಲ್ಲಿ ಶುರು ಮಾಡಿಬಿಟ್ರೆ ಫಜೀತಾಗಿ. ಅದು ಹೇಳೋದಕ್ಕಿಂತ ಮುಂಚೆ ಏನಿರಬೇಕು? ಸ್ವಲ್ಪ ತಿಳುವಳಿಕೆ ಇರಬೇಕು, ತಿಳುವಳಿಕೆ ಇರಬೇಕು, ಪಾಸಿಟಿವ್ ಆಗಿ ಹೇಳಬೇಕು. ಯಾವಾಗಲೂ ವ್ಯಕ್ತಿ ನಿಂದೆ ಮಾಡಕ್ಕೆ ಹೋಗಬಾರ್ದು. ವ್ಯಕ್ತಿ ನಿಂದೆ ಮಾಡೋ ಅಭ್ಯಾಸ ಜಾಸ್ತಿ ಕಲಿಸ್ಬಿಟ್ರೆ ನಮ್ಮಲ್ಲಿ, ಅದ್ವೈತವತ ಬಯ್ಯೋದು ಅಂದ್ರೆ ಅದ್ವೈತಗಳನ್ನ ವೈಯಕ್ತಿಕವಾಗಿ ಬಯ್ಯೋದು ಅಂತ ಆಗೋಯ್ತು. ಅದ್ವೈತದ ಬಯ್ಯೋದು ಅಂತ ಹೇಳಿದ್ರೆ ವಿವರ್ಷೆ ಮಾಡೋದು ಖಂಡನೆ ಮಾಡೋದು. ಶಾಸ್ತ್ರದಲ್ಲಿ ಖಂಡನೆ ಶಬ್ದಕ್ಕೆ ಏನರ್ಥ? ಸಾಧಕ ಪ್ರಮಾಣ ಕೊಡಬೇಕು, ಬಾಧಕ ಪ್ರಮಾಣ ಕೊಡಬೇಕು, ಆಗ ಅದು ಖಂಡನೆ ಆಗುತ್ತೆ. ಹೊರತು ಕೂಗಿದರೆ ಕಿರಿಚಿದರೆ ಖಂಡನೆ ಆಗೋದಿಲ್ಲ. ಕೂಗಿದರೆ ಕಿರಿಚಿದ್ರೆ ಒದರಾಡಿದರೆ ಆ ಬಾಯಿ ಬಂದ ಬೈದು ಬಿಟ್ಟರೆ ಅದು ಖಂಡನೆ ಅಲ್ಲ. ಯಾತಕ್ಕೆ ಮಾಡಿದ್ರವರು ಯೋಚನೆ ಮಾಡಿ, ಯಾತಕ್ಕೆ ಮಾಡಿದ್ರವರು ಪರಿಸ್ಥಿತಿಗಿಂತ ಹೆಚ್ಚಾಗಿ ಅವ್ರು ಮೂಲತಃ ಯಾರವರು? ಅದ್ವೈತದಿಂದ ಬಂದರು. ಅದಕ್ಕೆ ಭಾರಿ ಸಿಟ್ಟು ಬಂತು, ಬೈದ್ರು. ಅರ್ಥ ಆಯ್ತಾ ಈಗ? ಆದ್ರೆ ಉಳಿದವರು ಯಾರು ಮಾತಾಡಲಿಲ್ಲ ಮತ್ತೆ. ಅರ್ಥ ಆಯ್ತಾ ಈಗ? ಅವ್ರಿಗೆ ಭಯ ಹಕ್ಕಿದೆ. ಅರ್ಥ ಆಯ್ತಾ ಈಗ? ಭಯ ಹಕ್ಕಿದೆ. ಯಾಕೆ ಅವತ್ತಲ್ಲಿ ಬಂದು ನಮ್ಗೆ ಗೊತ್ತಾದ್ರೆ ಏನು ರಿಸ್ಕ್ ಅಂತ ಹೇಳಿದ್ರು. ಆ ಬೈತೀವಿ ನೀವ್ ಯಾಕೆ ಗಲಾಟೆ ಮಾಡ್ಕೋತೀರಿ ಅಂತ ಹೇಳಿದ್ರು. ಉಳಿದವರು ಏನು ಅದನ್ನೇ ದೊಡ್ಡ ಹೈಲೈಟ್ ಮಾಡ್ಬೇಡ, ಅದು ತಪ್ಪಾಯ್ತು. ವ್ಯಕ್ತಿ ದೂಷಣ ಯಾತಕ್ಕೆ ಅವರೇ ಬಾದ್ರಿಂದ ತಿಸಿಟ್ಟು ಬಂತು ಮಾಡಿದ್ರು ಅವರು. ಅದು ತಪ್ಪಾಗಲಿಲ್ಲ. ಅದನ್ನು ಮಾಡಿದ್ರು ಅಂತ ಅಷ್ಟು ಹೇಳಿದ್ರೆ ತಪ್ಪಲ್ಲ. ನಾವು ಮಾಡಕ್ ಹೊರ ತಪ್ಪಾಗುತ್ತೆ. ವ್ಯಕ್ತಿನಿಂದ ವೈಯಕ್ತಿಕ ನಾವು ಮಾಡಕ್ ಬರೋದಿಲ್ಲ. ಅದಕ್ಕೆ ಟೀಕಾರ ಆಚೆ ಎಲ್ಲೂ ಹೆಸರು ಹೇಳೋದಿಲ್ಲ. ಇವ್ರು ಮಾತ್ರ ಹೇಳೋದು, ಅವ್ರಿಬ್ರೆ ಹೇಳೋದು ಹೆಸರು. ಕಾರಣ ಅಂದ್ರೆ ಬೇಸಿಕ ಅಲ್ಲಿಂದ ಬಂದಿದ್ದರಿಂದ ಅವ್ರು ಹೇಳೋದು ಯಾರಿಗೆ ಹೌದು ನಮ್ಮ ವಿಷಯ ಗೊತ್ತಿಲ್ಲ ಅಂತ ಹೇಳೋದಿಲ್ಲ. ಇವತ್ತು ಉದಾಹರಣೆಗೆ ಒಬ್ಬ ಇವ್ರು ತಿಳಿದು ವಿಧರ್ಮಿಯನ್ನು ಅವರೇ ಬೈಕೊಂಡು ಯಾರು ಏನು ಗಲಾಟೆ ಮಾಡೋದಿಲ್ಲ. ಇವ್ರು ಬಂದ್ರೆ ಫೈನ್ ಶುರುವಾಗಿಬಿಡ. ಅರ್ಥ ಆಯ್ತು? ಈಗ ಒಬ್ಬ ಮುಸಲ್ಮಾನರು ಮೊದಲಾದವರನ್ನ ಹಿಂದೂಗಳು ಬೈದ್ರೆ ದೊಡ್ಡ ಗಲಾಟೆಯಾಗಿ ಸುಟ್ಟಾಕ್ಬಿಡ್ತಾರೆ. ಆದ್ರೆ ಅವರೇ ಬೈಕೊಂಡ್ರೆ ಏನು ಮಾಡಿದ್ರೆ? ಆ ಕಡೆ ತಾವಡಿಸ ಹೊಂದಾಣಿಕೆ ಒಂದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆ ತರ ಅವ್ರು ಆ ಸಿಟ್ಟಿಯಿಂದ ಬೈದ್ರು ಅವ್ರು ಉತ್ತರ ಕೊಡಕ್ ಆಗ್ಲಿಲ್ಲ ಕೂಡ. 300 ವರ್ಷ ಸುಮ್ಮನೆ ಕೂತಿದ್ದೆ ಎಲ್ಲರೂ ಕೂಡ. ಅದು ಸರಿ ಹೋಯ್ತು. ಅದನ್ನ ಆ ರೀತಿ ಹೇಳಿದ್ರು ಅಂತ ತಿಳ್ಕೊಬೇಕು. ಅದನ್ನ ಪ್ರಧಾನ ಮಾಡಬಾರ್ದು. ಹೋಗ್ಲಪ್ಪ ಆಗ್ಲಿ. ನಾರಾಯಣ ಪಂಡಿತ ಅದೊಂದೇ ಬಂದಿಲ್ಲ. ನಾರಾಯಣ ಪಂಡಿತ ಅದೊಂದೇ ಬರೆದಿದ್ದಾರ? ಎಷ್ಟು ಬರೆದಿದ್ದಾರೆ? ಅದ್ರ ಜೊತೆ ಬೈರಿ, ಪರವಾಗಿಲ್ಲ. ಬೈಯೋದೊಂದೇ ತಗೊಂಡ್ಬಿಟ್ರೆ ಪಂಚಿತ ಆಗೋದಿಲ್ಲ. ಸುಭದ್ವಿಜ ಓದಿ ಎಲ್ಲ ಬಿಟ್ಟುಬಿಡೋದು. ಇದೊಂದೇ ಹೇಳೋದು ಕೊನೆಗೆ. ಸಿಟ್ಟು ಬರುತ್ತಾ ಇಲ್ಲ. ಆಗ ಅವ್ರು ಎಲ್ಲ ಹೇಳಿದ್ರೆ ಅಷ್ಟು ಅನ್ಸೋದಿಲ್ಲ. ಹೌದು, ದೊಡ್ಡವ್ರದ್ದು ಗೊತ್ತಾಗ್ಬಿಡ್ತದೆ. ಅದು ಮಾತ್ರ ಹೈಲೈಟ್ ಮಾಡಿದ್ರೆ ಭಾರಿ ಸಿಟ್ಟು ಬರುತ್ತೆ. ಒಟ್ಟು ವ್ಯಕ್ತಿ ನಿಂದೆ ಪರಿವಸಾನ, ಅದಕ್ಕೆ ಅವಕಾಶ ಕೊಡಬಾರ್ದು. ನಿಂದಾ ಶಬ್ದಕ್ಕೆ ಅರ್ಥ ಅದಲ್ಲ. ಮನೋವಾಕ್ಕಾಯದಂಡಂ ಸತ್ಯಂ ಅತ ಸುರಾಯವ ತನ್ನಿಂದನಂ ಕುರುವಂತಿ ಅಂತ ಬರೆದ್ರು ದೇವತೆಗಳು. ದೊಡ್ಡ ಉತ್ತಮಾಧಿಕಾರಿಗಳು. ಅದಕ್ಕೆ ಅದು ಅವತಾರ ಮಾಡೋದು ಅದಕ್ಕೇನೆ. ಅವರು ಉತ್ತಮಾಧಿಕಾರಿ ಅದಕ್ಕೆ ಅವತಾರ ಮಾಡಕ್ಕೆ ಕಳಿಸ್ತಾರೆ ಅಂದ್ರೆ ಎಲ್ಲಾ ಏಕವಂಶದ ಕುಭಾಷ ದೂಷಣ ಮಾಡಕ್ಕೆ ಯಾರು ಬರಬೇಕಾಗಿತ್ತು? ಆಚಾರ್ಯ ಬರಬೇಕಾಗಿತ್ತು. ಆಜ್ಞಾ ಮನ್ನೇ ಇರಾಧಾರ್ಯ. ಉಳಿದವರಿಗೆ ಸಾಧ್ಯತೆ ಇರಲಿಲ್ಲ. ಅದಕ್ಕಾಗಿ ಉಳಿದವರಿಗೆ ಅಪ್ರೋಚ್ ಇರಬೇಕು. ಅರ್ಥ ಆಯ್ತಾ? ಉಳಿದವರಿಗೆ ಅಪ್ರೋಚ್ ಇರಬೇಕು. ಆದ್ರೆ ಆಕ್ಚುಲಿ ಹ್ಯಾಂಡಲ್ ಮಾಡೋದು ಯಾರು? ತಾನೇ. ವಾದವಾದ ನಡೀತಾ ಇರ್ತದೆ ಕೋರ್ಟ್ನೊಳಗೆ. ನೋಡೋರಿಗೆ ಗೊತ್ತಾಗ್ಬಿಡುತ್ತೆ ಯಾರು ಸರಿ ಯಾರು ತಪ್ಪು ಅಂತೇಳಿ. ಬಟ್ ನಾವ್ ಹೇಳಿದ್ರೆ ಬೆಲೆ ಇರೋದಿಲ್ಲ. ಅದಕ್ಕೆ ಯಾರು ಹೇಳಬೇಕು? ಅದನ್ನ ಜಡ್ಜ್ ಹೇಳಬೇಕು. ಆ ರೀತಿ ಕಾಂಪಿಟೆನ್ಸ್ ಇರೋದು ಅವರಿಗೆ. ಶ್ರದ್ಧಾ ತು ಆಸ್ತಿಕ್ಯ ಬುದ್ಧಿ ಸ್ಯಾತ್ ಇತ್ಯಾದಿ ಪ್ರತಿಪಾದ್ಯಂಚ ಚಾಪರಂ ಇತ್ಯಂತೇನ. ಇದಿಷ್ಟು ಕೂಡ ಆಚಾರ್ಯ ಭಾಗವತಾತ್ಮರು ಹೇಳಿದ್ದಾರೆ ಅಂತೇಳಿ ದೊಡ್ಡ ಕೊಟೇಶನ್ ರೆಫರ್ ಮಾಡ್ತಾರೆ. ಕಿಂಚ ಭಗವತ್ ಶಾಸ್ತ್ರ ವಿರೋಧಿ ಶಾಸ್ತ್ರಾಭ್ಯಾಸೇನ ಅಂಧಂತಮೋಪಿ ಶ್ರೂಯತೆ ಅಂಧಂತಮ ಪ್ರವಿಶಂತಿ ಇತ್ಯಾದಿ ಶ್ರುತ. ಆದ್ರಿಂದ ಭಗವತ್ ಶಾಸ್ತ್ರಕ್ಕೆ ವಿರೋಧಿಯಾದ ಶಾಸ್ತ್ರದ ಖಂಡನೆ ಮಾಡಲೇಬೇಕು ಎಂಬುದಕ್ಕೆ ಈಶಾವಾಸ್ಯ ಉಪನಿಷತ್ತು ಆಧಾರ ಅಂತ ಹೇಳಿದರು. ನ ಕೇವಲಂ ಯತೇಹೇ ಕರಾಭ್ಯ ಪ್ರಯೋಜನಾಭಾವ ಕಿಂಚ ಅಲ್ಪಜ್ಞಶ್ಚ ಗೃಹಿಣೋಪಿ ಇತಿ ಇವಾರ್ಥಂ ನಿಶಬ್ದೇನ ಧ್ವನಯತಿ ಗೃಹಿಣೋಪಿ ಅಲ್ಪಮೇಧಸ್ಯ ಇತ್ಯಾದಿ ವಾಕ್ಯ. ಇನ್ನು ಗೃಹಸ್ಥರು ಕೂಡ ವಿನಾಕಾರಣ ಕಲಾವಿದ್ಯೆ ಅಭ್ಯಾಸ ಮಾಡಕ್ಕೆ ಹೋಗಬಾರ್ದು. ಎಷ್ಟು ಅನಿವಾರ್ಯನೋ ಅಷ್ಟೇ. ಅರ್ಥ ಆಯ್ತಾ? ಎಷ್ಟು ಅನಿವಾರ್ಯನೋ ಅಷ್ಟು ಮಾಡಬೇಕು. ಅವ್ರು ಹೆಚ್ಚು ಮಾಡಿ ಸಿಕ್ಕಾವು. ಯತಿಗಳು ಸರ್ವಾತ್ಮನ ಮಾಡಬಾರ್ದು. ಗೃಹಸ್ಥರು ಎಷ್ಟು ಮಾಡಬೇಕು? ಲಿಮಿಟೆಡ್ ಟೈಮ್ ಮಾಡಬೇಕು. ಹೆಚ್ಚು ಮಾಡಕ್ಕೆ ಹೋಗಬಾರ್ದು. ಟೂ ಮಚ್ ಮಾಡಿದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಶ್ರವಣಂ ಕೀರ್ತನಂ ಧ್ಯಾನಂ ಹರೇರದ್ಭುತ ಕರ್ಮಣ ಜನ್ಮಕರ್ಮ ಗುಣಾನಾಂಚ ತದರ್ಥೇ ಅಖಿಲ ಚೇಷ್ಟಿತಂ. ಇಲ್ಲಿ ಶಮದಮೋಪಿ ಅಂತ ಹೇಳೋದಕ್ಕೆ ಹೋಗ್ಲಿಲ್ಲ, ಅರ್ಥ ಹೇಳಲಿಲ್ಲ. ಇಲ್ಲಿ ಮುಂದೆ ಉದ್ಧವರ ಪ್ರಶ್ನೆ ಕೇಳ್ತಾರೆ. ಈ ಶಮ ಅಂದ್ರೆ ಏನು, ದಮ ಅಂತ ಅಲ್ಲಿ ಬರುತ್ತೆ ಉತ್ತರ. ಶಮೋ ಮನ್ನಿಷ್ಠತಾ ಬುದ್ಧೇಹೆ ತಮ ಇಂದ್ರಿಯ ನಿಗ್ರಹ ಅಂತ ಅಲ್ಲಿ ಹೇಳೋದ್ರಿಂದ ಇಲ್ಲಿ ಹೇಳೋದಕ್ಕೆ ಹೋಗ್ಲಿಲ್ಲ. ಶ್ರವಣಂ ಕೀರ್ತನಂ ಧ್ಯಾನಂ ಹರೇ ಅದ್ಭುತ ಕರ್ಮಣ ಅದ್ಭುತ ಕಾರ್ಯ ಮಾಡತಕ್ಕಂಥ ಶ್ರೀಹರಿಯ ಬಗ್ಗೆ ಶ್ರವಣ ಕೇಳಬೇಕು, ಕೀರ್ತನಂ ಹಾಡಬೇಕು, ಧ್ಯಾನಂ ಧ್ಯಾನ ಮಾಡಬೇಕು. ಶ್ರವಣ ತಾನು ಕೇಳೋದು, ಕೀರ್ತನ ಇನ್ನೊಬ್ರು ಹೇಳೋದು, ಧ್ಯಾನ ಅನುಸಂಧಾನ ಮಾಡಿ ಚಿಂತನೆ ಮಾಡೋದು. ಮೂರು ಕೆಲಸ ಯಾವಾಗಲೂ ಮಾಡಬೇಕು. ಅದನ್ನೇ ಜ್ಯೋತವ್ಯೋ ಮಂತವ್ಯ ನಿಧಿ ಧ್ಯಾಸಿತವ್ಯ ಅಂತ ಹೇಳಿದ್ದು. ಅದಕ್ಕೆ ದೇವ ಇದೆಲ್ಲ ಯಾತಕ್ಕೆ ಅಂದ್ರೆ ಎಲ್ಲರಿಗೂ ಉಪಯೋಗ ಇದೆ. ಇನ್ನೊಂದು ವಿಶೇಷ ಬರುತ್ತೆ, ಆಗಲಿ ಬಿಡಿ. ಫಿಸಿಕ್ಸ್ ಎಲ್ಲರಿಗೂ ಹೇಳ್ಕೊತ ಹೋಗೋದಿಲ್ಲ, ಕೆಮಿಸ್ಟ್ರಿ ಎಲ್ಲರಿಗೂ ಹೇಳ್ಕೊತ ಹೋಗೋದಿಲ್ಲ. ಯಾರು ಹೇಳ್ತಾರೆ? ಸಬ್ಜೆಕ್ಟ್ ಅಡ್ಮಿಷನ್ ಆಗಿ ಬುಧವಾರಗಳು ಹೇಳೋದಕ್ಕೆ ಹೋಗೋದಿಲ್ಲ. ಮತ್ತೆ ನೀವ್ಯಾಕೆ ಎಲ್ಲ ವೇದಾಂತ ಎಲ್ಲರಿಗೂ ಹೇಳ್ತೀರಿ ಅಂತ ಕೇಳಿದ್ರೆ, ವೇದಾಂತ ಎಲ್ರಿಗೂ ಬೇಕಾದ್ರಿಂದ ಹೇಳಬೇಕು. ಅರ್ಥ ಆಯ್ತಾ? ವೇದಾಂತ ತನಗೂ ಬೇಕು, ಎಲ್ಲರಿಗೂ ಬೇಕು, ಯೋಗ್ಯರಿಗೆಲ್ಲ. ಅದಕ್ಕೆ ಹೇಳಲೇಬೇಕಾಗ್ತದೆ. ಅದು ಎಲ್ಲರಿಗೂ ಬೇಕಿಲ್ಲ. ಆದ್ದರಿಂದ ಕಲಾವಿದ್ಯೆಗೆ ಎಷ್ಟು ಪ್ರೋತ್ಸಾಹ ಕೊಡಬೇಕು ಅಂದ್ರೆ ಲಿಮಿಟೆಡ್ ಸೆನ್ಸಲ್ಲಿ ಕೊಡು, ಜಾಸ್ತಿ ಕೊಡಬಾರ್ದು. ಇವತ್ತು ಅನ್ಫಾರ್ಚುನೇಟ್ಲಿ ಅವರಿಗೆ ಜಾಸ್ತಿ ಕೊಡೋದು. ಕಲಾವಿದ ಸಂಗೀತ ಕಚೇರಿ ಇವತ್ತು ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿರ್ತಾರೆ ಸಮಾರಂಭಗಳಲ್ಲಿ. ವಿದ್ವಾಂಸರಿಂದ ಪ್ರವಚನ ಅಷ್ಟೇ. ಸಂಗೀತಕಾರ ಫುಲ್ ಹೆಸರು ದೊಡ್ಡದಾಗಿ ಹಾಕಿರ್ತಾರೆ, ಹೌದಲ್ಲ? ಸಂಗೀತ ಹೆಸರು ದೊಡ್ಡದ ಹೈಲೈಟ್ ಮಾಡಿರ್ತಾರೆ. ಇವ್ರ ಹೆಸರು ವಿದ್ವಾಂಸರಿಂದ ಸಣ್ಣದಾಗಿ, ಅದು ಕೂಡ ಒಬ್ಬರ ಹೆಸರು ಇಲ್ಲ ಅದರೊಳಗೆ. ಅವಾಗ ಏನಿಸುತ್ತೆ ನೋಡಿದ್ರೆ ಅವರಿಗೆ ಸಂಗೀತ ಕಲೆಯಿಂದ ವಾಸಿ ಅನಿಸ್ಬಿಡ್ತದೆ. ಹೌದಲ್ಲ, ಅದು ಎಲ್ಲಾದ್ರೂ ದೊಡ್ಡ ದೊಡ್ಡ ಸಮಾರಂಭದಲ್ಲಿ ಹಾಕಿರ್ತಾರೆ. ಸುಧಾಮಂಗಳ ಸಮಾರಂಭದೊಳಗೆ ಸಾಬಳ ಹೆಸರು ಸಣ್ಣದಾಗ ಹಾಕಿ ದೊಡ್ಡದಾಗ ಹಾಕಿಬಿಟ್ಟಿರ್ತಾರೆ. ಎಷ್ಟು ಆಭಾಸ ಆಗ್ತದೆ ಅದು, ಏನ್ ಕೊಟ್ಟಾಗೈತೆ ಅದರಿಂದ? ಬೇರೆದ ಕೊಟ್ಟಾಗ ಯಕ್ಷಗಾನ ಯಾವ್ದು ಹೈಲೈಟ್ ಮಾಡೋದು, ಹಾಗೆಲ್ಲ ಮಾಡಬಾರ್ದು. ಯಾವ್ದು ಹೈಲೈಟ್ ಮಾಡಬೇಕು ಅದನ್ನು ಹಾಗೆ ಅನಿವಾರ್ಯ ಬಿಟ್ಟರೆ ಹಾಕಿ ಪರವಾಗಿಲ್ಲ, ಏನು ಸಿಕ್ಕ ಅದಕ್ಕೊಂದು ಡ್ಯೂರ್ ಬೇಸ್ ಇರ್ತದೆ, ಅದನ್ನ ಎಕ್ಸಾಗರೇಟ್ ಮಾಡಿದ್ರೆ ತಪ್ಪಾಗುತ್ತೆ. ಇವತ್ತು ನಡೀತಾರೆ ಅನ್ಯಾಯಗಳು ಅಂತದ್ದು, ಅದು ಬಹಳ ಪ್ರಾಶಸ್ತ್ಯ. ಕೆಲವರಂತೂ ಮುಖ್ಯ ಕಾರ್ಯಕ್ರಮ ಶುರುವಾಗ್ತದೆ ನಿಲ್ಲಿಸಿಬಿಡಿರ್ತಾರೆ, ಅದು ಇದರ ಮುಖ್ಯ ಕಾರ್ಯಕ್ರಮ ಅಲ್ಲ ಇರೋದು, ಮುಖ್ಯ ಕಾರ್ಯಕ್ರಮ ಅಲ್ಲ ನಿಲ್ಲಿಸಿಬಿಡಿ ಅಂತ ಅರ್ಥ. ಸರ್ ಹೀಗೆ ಆಯಿತು, ಒಂದು ದೊಡ್ಡ ಸಮಾರಂಭ, ಪಾಪ ಸಾಮೂಳ ಅಧ್ಯಕ್ಷರು ಅವರಿನ್ನೂ ಭಾಷಣ ಆಗಿಲ್ಲ, ಒಬ್ರು ಯಾರೋ ತಿಳಿದರೆ ಬಂದರು, ಶುರು ಪರಮ ಮುಖ್ಯ ಕಾರ್ಯಕ್ರಮ ಹರಿಕತೆ ನಡೀತದೆ, ಅದಕ್ಕಿಂತ ಮುಂಚೆ ಒಂದು 5 ನಿಮಿಷ ಸಾವಳ ಉಪನ್ಯಾಸ ಮುಗಿತಲ್ಲ, ಸಾವಳ ಎದ್ದು ಹೋಗ್ಬಿಟ್ರೆ ಆ ಕಡೆ ರೆಡಿ ಅಂತೇಳಿ ಮುಖ್ಯ ಉಪನ್ಯಾಸನೇ ಮಾಡ್ಕೊಂಡ್ರೆ ಮಾಡೋದಿಲ್ಲ ಅಂತ ಸೀತ ಊರು ಬಿಟ್ಟೆ ಹೋಗ್ಬಿಟ್ರು, ಭಕ್ಷ್ಯ ಮಾಡಿ ಹೊರಟೋಗ್ಬಿಟ್ರು ಅವರು. ಅಷ್ಟಾದ್ರ ವರ್ಷ ಬುದ್ಧಿ ಬರೋದಿಲ್ಲ ತಮಾಷೆ ಅಂತ ಕೇಳಿದ್ರೆ, ಇವ್ರು ಹೋದ್ರೆ ಹೋಗಿ ನಮಗೇನಂತೆ ಅಂತ ಹೇಳ್ತಾರೆ, ತಿಳುವಳಿಕೆ ಇಲ್ಲ. ಇದರಿಂದ ಆ ಪಾಪ ಅವರು ಕಳಿಸಿದವರಿಗೂ ಅವಮಾನ ಇವರಿಗೂ ಅವಮಾನ. ಮುಖ್ಯ ಕಾರ್ಯಕ್ರಮ ಅಂತ ಹೈಲೈಟ್ ಮಾಡಿದ್ರೆ ಹೇಗಾಗ್ತದೆ? ಅದು ಅಮುಖ್ಯ ನಡೀಲಿ, ಅದಾದ್ರೂ ಕ್ಯಾನ್ಸಲ್ ಮಾಡಿ, ಡೋಂಟ್ ವರಿ, ಎಂಟ್ರ ಯಾರು ಕಾರ್ಯಕ್ರಮ ನಾಟಕ ಇಟ್ಕೊಂಡಿದ್ರಪ್ಪ ಮುಂದೆ ಟೈಮ್ ಆಗಲಿಲ್ಲ, ಕ್ಯಾನ್ಸಲ್ ಮಾಡಿಬಿಡಿ ಅಂತೆ. ಇದನ್ನು ಕ್ಯಾನ್ಸಲ್ ಮಾಡ್ತಾರೆ, ಮತ್ತೆ ಎಷ್ಟೋರು ಉಪನ್ಯಾಸ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಬಿಟ್ಟು ಮಾಡಿಸಿದ್ರೆ ಕ್ಯಾನ್ಸಲ್ ಆಗಿಬಿಡಿ, ಇವ್ರ ಉಪನ್ಯಾಸಗಳು ಬೇಡ, ಉಪನ್ಯಾಸ ಅದ ಕಾರ್ಯಕ್ರಮ ಇದ್ದೇ ಹಾಕ್ಬೋದು ಅಂತ ಕೇಳಿ. ಎಷ್ಟೊಂಥರ ಲೋ ಥಿಂಕಿಂಗ್ ಅಂದ್ರೆ ಆಶ್ಚರ್ಯನೇ ಆಶ್ಚರ್ಯ. ಇಷ್ಟಂ ದತ್ತಂ ಜನ್ಮಕರ್ಮ ಗುಣಾನಾಂಚ ತದರ್ಥೇ ಅಖಿಲ ಚೇಷ್ಟಿತಂ. ಜನ್ಮಕರ್ಮ ಗುಣಾನಾಂಚ ಅನ್ವಯ ಮತ್ತೆ, ಹರೇರ್ ಅದ್ಭುತ ಕರ್ಮಣಃ ಜನ್ಮಕರ್ಮ ಗುಣಾನಾಂಚ ಶ್ರವಣಂ ಕೀರ್ತನಂ ಧ್ಯಾನಂ. ಜನ್ಮ ಅಂದ್ರೆ ಅವತಾರ ಕಥೆ, ಕರ್ಮ ಅಂದ್ರೆ ಸಾಧನೆಗಳು, ಗುಣಗಳಂದ್ರೆ ಆನಂದಾದಿಗಳು, ಅವನ್ನೆಲ್ಲ ಶ್ರವಣ ಮಾಡಬೇಕು. ದೇವ್ರ ಗುಣ ಆನಂದ ಏನು ಶ್ರವಣ ಮಾಡೋದು ಅಂದ್ರೆ, ನಮ್ಮಂಥ ಆನಂದ ದೇವರದಲ್ಲ, ಪರಿಪೂರ್ಣ ಆನಂದ ದೇವ್ ಶುದ್ಧಾನಂದವರು ಸಂವಿದ್ಯುತೆ ಬಲಬಹುಲೋದಾರಿಯ ವೀರ್ಯಾದಿ ದೇಹಂ. ಹೀಗೆ ದೇವ್ರ ಗುಣಗಳಿದೆ, ಆತನ ಕರ್ಮಗಳೆಲ್ಲ ಪರಿತ್ರಾಣಾಯ ಸಾಧೂನ ವಿನಾಶಾಯ ದುಷ್ಟ, ಅದನ್ನು ಚೆನ್ನ ಮಾಡಿ. ಜನ್ಮವೆಲ್ಲ ನತಸ್ಯ ಪ್ರಾಕೃತ ಮೂರ್ತಿ ಮಾಂಸ ಮೇಧೋಸ್ಥಿ ಸಂಭವ, ಆತನ ಪ್ರಾಕೃತ ರೂಪಗಳಿಲ್ಲ, ಶುಕ್ಲಶೌಡದ ಸಂಬಂಧ ಇಲ್ಲ, ಇದನ್ನೆಲ್ಲ ತಿಳ್ಕೊಂಡಿರಬೇಕು. ಅದೆಲ್ಲ ಏನು ಉಪಯೋಗ ಬರುತ್ತೆ? ಇವನ ಸಾಧನೆಗೂ ಉಪಯೋಗ, ಬೇರೆಯವರ ಸಾಧನೆಗೂ ಉಪಯೋಗ, ಅದನ್ನು ಮಾಡಿ ಅಂತ ಹೇಳುತ್ತಾರೆ. ತದರ್ಥೆ ಅಖಿಲ ಚೇಷ್ಟಿತಂ, ಮತ್ತು ಉಳಿದ ಕೆಲಸ ಎಲ್ಲ ತದರ್ಥೆ ಶ್ರವಣ ಕೀರ್ತನ ಧ್ಯಾನಾರ್ಥೆ. ಏನೇ ಕೆಲಸ ಮಾಡಿಕೊಳ್ಳಿ, ವಿದ್ಯಾರ್ಥಿ ಹೇಗೆ ಫ್ರೇಮ್ ಟೈಮ್ ಟೇಬಲ್ ಫ್ರೇಮ್ ಮಾಡ್ಕೊಡ್ತಾನೆ, ಕ್ಲಾಸ್ ಮಿಸ್ ಆಗಬಾರ್ದಷ್ಟೆ. ಕ್ಲಾಸ್ ಮಿಸ್ ಆಗದಂತೆ ಎಲ್ಲ ಕಾರ್ಯಕ್ರಮ ಹೇಗೆ ಯೋಜನೆ ಮಾಡ್ತಾನೋ, ಶ್ರವಣ ಕೀರ್ತನ ಧ್ಯಾನಕ್ಕೆ ವಿರೋಧ ಬರಬಾರ್ದು, ಆ ರೀತಿ ಪ್ಲಾನ್ ಮಾಡೋದು. ವಿರೋಧ ಬರೋದು ಕೃಷ್ಣಾರ್ಪಣೆ ಬೇಡ ಬೇಡ, ನಮಗೆ ಓದೋಯ್ತದೆ, ವಿರೋಧ ಬರಬಾರ್ದು, ಇದು ಮುಖ್ಯ. ಕ್ಲಾಸ್ ಟೈಮ್ನಲ್ಲಿ ಆಟ ಇಟ್ಕೊಬಿಟ್ರೆ ಏನ್ ಮಾಡ್ತಾರೆ, ಗೇಮ್ ಟೀಚರ್ಗೆ ಅದು ಬೈತಾರೆ. ಕ್ಲಾಸ್ ಟೀಚರ್ ಕ್ಲಾಸ್ ಟೈಮ್ನೊಳಗೆ ಏನು ಇಟ್ಕೋಬಾರ್ದು, ಈ ಸ್ಪೋರ್ಟ್ಸ್ ಎಕ್ಸ್ಟ್ರಾಗ ಯಾವುದೇ ಇಟ್ಕೊಳ್ಳಾಗಿಲ್ಲ, ಅದು ಪ್ರಸಂಗ ಮೊದಲು ಪರ್ಮಿಷನ್ ತಗೊಂಡು ಮಾಡಬೇಕು, ಅವ್ರು ಹಾಗೆ ಮಾಡಕ್ ಬರೋದಿಲ್ಲ. ಯಾಕೆ ಮೇನ್ ಕಾರ್ಯಕ್ರಮ ಇದು, ಅಷ್ಟು ಸೆಕೆಂಡರಿ ಆಗಬೇಕು, ಹೊರತು ಬೇರೆ ಆಗಬಾರ್ದು. ಜನ್ಮಕರ್ಮ ಗುಣಾನಾಂಚ ತದರ್ಥೆ ಅಖಿಲ ಚೇಷ್ಟಿತಂ. ಎಲ್ಲಾ ಕಾರ್ಯಗಳನ್ನು ಕೂಡ ಕೇವಲ ಶ್ರವಣಾರ್ಥೆ ಬರೀತಾರೆ, ತದರ್ಥೆ ಶ್ರವಣಾರ್ಥೆ ಅಖಿಲ ಚೇಷ್ಟಿತ ಅಖಿಲ ವ್ಯಾಪಾರ. ಎಷ್ಟು ಮಟ್ಟ ಹೇಳ್ತಾರೆ, ಸಂಧ್ಯಾವಂದಿ ಮೊದಲಾದವುಗಳನ್ನು ಕೂಡ ಪಾಠ ಪ್ರವಚನ ಕಾಲಕ್ಕೆ ತಣ ಆದ್ರೆ ದೋಷ ಇಲ್ಲ ಅಂತ ಹೇಳ್ಬಿಡಲ್ಲ. ಸಂಧ್ಯಾವಂದಿ ಮೊದಲಾದವುಗಳು ಕೂಡ ಪ್ರಸಂಗ ಬಂದು ಸಜೆಸ್ಟ್ ಮಾಡಿಕೊಂಡ್ರೆ ಒಳ್ಳೇದು. ಯಾವ್ದೋ ಕಾಲ ಸೀರಿಯಸ್ ಆಗಿ ಕಟ್ಟಿರೋ ಹಾಗೆ ಪ್ರಸಂಗ ಬಂದುಬಿಟ್ರೆ ಪಾಠ ಪ್ರವಚನೆ ಮುಂದುವರಿಸಿಬಿಡಿ. ಯಾವ ಸೆಕೆಂಡರಿ ಆಗಬೇಕು? ಸಂಧ್ಯಾವಂದಿನೇ ಸೆಕೆಂಡರಿ ಆಗಬೇಕು ಅಂದ್ರೆ ನಿನ್ನೆ ಅದಕ್ಕಿಂತ ಇನ್ನೇನು ಹೇಳಬೇಕು? ಅಷ್ಟರ ಮಟ್ಟಿಗೆ ಒತ್ತು ಕೊಡ್ತಾರೆ. ತದರ್ಥೆ ಭಕ್ತಿ ಜನನಾರ್ಥೆ ಹರೇ ರೆಕೆರ ಚೇಷ್ಟಿತ ಮಿತಿವ. ದೇವರಲ್ಲಿ ಭಕ್ತಿ ಬರಬೇಕು, ಶ್ರವಣಾದಿಗಳಾಗಬೇಕು, ಅದಕ್ಕೆ ತರ ಪ್ಲಾನ್ ಮಾಡಬೇಕು ಅಂದ್ರೆ ಬೇರೆ ರೀತಿಯಲ್ಲ. ಯಾವ ಕಾರ್ಯಕ್ರಮ ನಮ್ಮ ಇದಕ್ಕೆ ಪಾಠ ಬರೋದಕ್ಕೆ ಕ್ಲಾಶ್ ಆಗಬಾರ್ದು, ಹಾಗಾದ್ರೆ ಅದು ಕ್ಯಾನ್ಸಲ್ ಅಂತ ಗಟ್ಟಿ ಮಾಡ್ಕೋಬೇಕೇ ಹೊರತು ಬೇರೆ ರೀತಿಯಲ್ಲ. ನಾವು ಹೇಳ್ತೇವೆ ಆಫೀಸ್ ಇದೆ ಅಂತ ತಕ್ಷಣ ಮುಂದೆ ಯಾರು ಮಾತಾಡಲ್ಲ, ಮತ್ತೆ ಅವ್ರು ಏನೋ ಕಾರ್ಯಕ್ರಮಕ್ಕೆ ಇರ್ತೀವಿ, ನಮ್ಮ ಆಫೀಸ್ ರಜೆ ಇಲ್ಲ, ಮತ್ತೆ ಮಾತಾಡೋದು ಮುಗ್ದು ಹೋಗ್ತಾರೆ. ಆಫೀಸ್ ರಜೆ ಯಾವತ್ತು ಕೆಲಸ, ದುಡ್ಡಿನ ವಿಚಾರ, ಇಲ್ಲಿ ಕ್ಲಾಸ್ ಇದೆ ಅಂದ್ರೆ ಮುಗ್ದೆ ಹೋಯ್ತು. ಕ್ಲಾಸ್ ಇದೆ ಅಂದ ತಕ್ಷಣ ಎಲ್ಲದಕ್ಕೂ ವಿನಾಯಿತು. ಬೆಸ್ಟ್ ಪ್ರಿನ್ಸಿಪಾಲ್ ಬೈತಿರ್ತಾರೆ ಹುಡುಗ ಬಾಯಿ ಬಂದ ಬೈತಿರ್ತಾರೆ, ಯಾರೋ ಒಂದು ಕ್ಲಾಸ್ ಇದೆ ಸರ್ ಅಂತ, ಓ ಭೂಷಣ ಮಾಮಿನ ಮತ್ತೆ ಬೈತೀರಿ ಅಂತ ಹೇಳ್ತಾರೆ. ಈ ಭೂಷಣ ಮತ್ತೆ ಆಮೇಲೆ ಬೈತಿ, ಈ ಬೈಯೋದಿಲ್ಲ, ಯಾತಕ್ಕೆ? ಕ್ಲಾಸ್ ಇದೆ, ಕ್ಲಾಸ್ ಹೋಗು ಫಸ್ಟ್. ಎಲ್ಲ ಮೇಷ್ಟ್ರುಗಳಿಗೆ ಆಗಿಲ್ಲ, ಪಾಠ ಕ್ಲಾಸ್ ತಗೊಳಕ್ ಹೋಗ್ತಿರ್ತಾರೆ ಮೇಷ್ಟ್ರು, ಏನೋ ವಿಚಾರಣೆ ಮಾಡಬೇಕಾಗಿರ್ತದೆ, ಕೆಲವು ಕ್ಲಾಸ್ ಕ್ಲಾಸ್ಗೆ ಹೋಗ್ತೀರ ಭೂಷಣ ಬರೀ ಅಂತ, ಕ್ಲಾಸ್ ಬಿಟ್ಟು ಬರೀ ಅಂತ ಕರಿಬಾರ. ಅಷ್ಟರ ಮಟ್ಟಿಗೆ ಮಹತ್ವ ಇದೆ, ಸರಿ ಮಾಡಿದ ತಪ್ಪು ಮಾಡಿದವರೇ ನಾವು ಮಹತ್ವನೇ ಇಟ್ಕೊಂಡು. ಶ್ರವಣ ಕೀರ್ತನಾದಿಗಳು ಅಂದ್ರೆ ಅದು ನೋ ಪ್ರಯಾರಿಟಿ ಅಲ್ಲ, ನೋ ಚಾನ್ಸ್ ಅದಕ್ಕೆ. ಹಾಗಾದ್ರೆ ಎಷ್ಟು ತಪ್ಪಾಗುತ್ತೆ? ಒತ್ತು ಹೇಳ್ತಾರೆ. ತದರ್ಥೆ ಅಖಿಲ ಚೇಷ್ಟಿತಂ, ಇಷ್ಟಂ ದತ್ತಂ ತಪೋ ಜಪ್ತಂ ಪೂರ್ತಂ ಯಚ್ಚಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಗೃಹಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ. ಇದನ್ನು ಆಚಾರ್ಯರು ಸದಾಚಾರ ಸ್ತುತಿಯಲ್ಲಿ ಕೋಟ್ ಮಾಡ್ತಾರೆ. ಇಷ್ಟಂ ದತ್ತಂ ಹುತಂ ಜಪ್ತಂ ಅಂತ ಪಾಠ ಅಂತಾರ, ತಪೋ ಜಪ್ತಂ ಅಂತ ಇನ್ನೊಂದು ಪಾಠ. ಏನು ಇಷ್ಟಂ ಅಂದ್ರೆ ಯಜ್ಞ ಮಾಡಿದ್ದು, ದತ್ತಂ ಅಂದ್ರೆ ದಾನ ಮಾಡಿದ್ದು, ತಪಸ್ಸು ತಪಸ್ ಮಾಡಿದ್ದು, ಜಪ ಜಪ ಮಾಡಿದ್ದು, ಪೂರ್ತಂ ಅಂದ್ರೆ ಕೆರೆ ಬಾವಿ ಕಟ್ಸೋದು, ಹೆಚ್ಚು ಆತ್ಮನ ಪ್ರಿಯಂ ತನಗೇನು ಪ್ರಿಯ ಇದೆ ಅದು, ದಾರಾನ್ ಸುತಾನ್ ಗೃಹಾನ್ ಪ್ರಾಣಾನ್ ಹೆಂಡತಿ ಮಕ್ಕಳು ಮನೆಗಳು ಇಂದ್ರಿಯಗಳು ಎಲ್ಲವನ್ನೂ ಕೂಡ ಏನ್ ಮಾಡಬೇಕಂತೆ, ಪರಸ್ಪರ ನಿವೇದೆ ದೇವರಿಗೆ ಅರ್ಪಿಸಿಬಿಡಬೇಕು. ದೇವರಿಗೆ ಅರ್ಪಿಸೋದ್ರೆ ಏನರ್ಥ? ಯಜ್ಞಾದಿಗಳನ್ನ ದೇವರಿಗೋಸ್ಕರ ಮಾಡಬೇಕು, ದಾನ ದೇವರಿಗೆ ಕೃಷ್ಣ ಪ್ರೀತ್ಯರ್ಥ ಮಾಡಬೇಕು, ಹೆಂಡತಿ ಮಕ್ಕಳ ಸಂರಕ್ಷಣೆ ಕೂಡ ಯಾತಕ್ಕೋಸ್ಕರ ವಿಷ್ಣು ಪ್ರೀತ್ಯರ್ಥವಂತ ಮಾಡಬೇಕು. ಎಲ್ಲದನ್ನು ಹೇಳ್ತಾರೆ. ಏನೇ ಯಾವ ಇಂದ್ರಿಯ ವ್ಯಾಪಾರ ಮಾಡಿದರೂ ಕೂಡ ಅದು ವಿಷ್ಣು ಪ್ರೀತ್ಯರ್ಥ ಆಗುತ್ತೆ. ಆಫೀಸ್ನಲ್ಲಿ ಏನ್ ಕೆಲಸ ಮಾಡಿದ್ರು ಆಫೀಸ್ ಕೆಲಸ ಅಂತ ಕರೀತಾರಲ್ಲ, ಆ ರೀತಿಯಲ್ಲಿ ಆ ಕೆಲಸ ಮಾಡಬೇಕೇ ಹೊರತು ತಮ್ಮದು ಅಂತ ಮಾಡ್ಕೊಳಕ್ ಹೋಗ್ಬಾರ್ದು. ಇಷ್ಟಂ ತಪ್ತಂ ತಪೋ ಜಪ್ತಂ ಪೂರ್ತಂ ಯಚ್ಚಾತ್ಮರ ಪ್ರಿಯಂ ದಾರಾನ್ ಸುತಾನ್ ಗ್ರಹಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ ಏವಂ ಕೃಷ್ಣಾತ್ಮನಾಥೇಶು ಮನುಷ್ಯೇಶು ಚ ಸಹೃದಂ ಪರಿಚರ್ಯಾಂಚ ಉಭಯತ್ರ ಮಹಸ್ಸು ನೃಷು ಸಾಧುಷು. ಏವಂ ಕೃಷ್ಣಾತ್ಮನಾಥೇಶು ಮನುಷ್ಯೇಶು ಚ ಸಹೃದಂ. ಎಷ್ಟು ಒಳ್ಳೆ ಪದ ಉಪಯೋಗಿಸ್ತಾರೆ. ಏವಂ ಹೀಗೆ ಕೃಷ್ಣಾತ್ಮನಾಥೇಶು, ಕೃಷ್ಣನೇ ನಮ್ಮ ಸ್ವಾಮಿ ಅಂತ ಯಾರು ಬದುಕಿರ್ತಾರಲ್ಲ ಅಂತ ಮನುಷ್ಯೇಶು ಸಹೃದಂ, ಅಂಥವರನ್ನು ಪ್ರೀತಿ ತೋರಿಸಿ ಅಂತ ಹೇಳಿದ್ರು. ಯಾರು ದೇವರು ನಂಬಿ ಬದುಕ್ತಾರೆ ಅವರನ್ನು ಬಂಧುಗಳು ಅಂತ ಟ್ರೀಟ್ ಮಾಡಬೇಕೆ ಹೊರತು ಬೇರೆ ರೀತಿ ಮಾಡಬಾರದು. ಬಾಂಧವ ವಿಷ್ಣು ಭಕ್ತ ಅಷ್ಟೆ. ಗೌರ್ಮೆಂಟ್ ಸರ್ವೆಂಟ್ಸ್ ಎಲ್ಲ ಸ್ಟ್ರೈಕ್ ಮಾಡಬೇಕಾದ್ರೆ ಒಂದಾಗಿಬಿಡ್ತಾರೆ. ಕಂಡಕ್ಟರ್ ಒಬ್ಬ ಕಂಡಕ್ಟರ್ ಹೊಡೆದ್ರೆ ಏನ್ ಮಾಡ್ತಾನೆ? ಎಲ್ಲಾ ಕಂಡಕ್ಟರ್ ಸ್ಟ್ರೈಕ್ ಮಾಡ್ತಾರೆ ಹೋಗ್ತಾನೆ. ಅದೇ ರೀತಿ ಒಬ್ಬ ವಿಷ್ಣು ಭಕ್ತನ ಬಂದ್ರೆ ಏನ್ ಮಾಡಬೇಕು? ಎಲ್ಲರೂ ಒಂದಾಗಬೇಕು, ಪ್ರೊಟೆಕ್ಟ್ ಮಾಡಬೇಕಾಗ್ತದೆ. ಹಾಗಲ್ಲ, ಅವರವರ ಗಲಾಟೆ ಉಡಿಸಿ ಬಯಸೋದೇ ಇವರೇ ಆಗಿಬಿಡ್ತಾರೆ. ಹಾಗೆ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು. ಅದಕ್ಕೆ ಕೋರ್ಟ್ ಕೇಸ್ ಅಂತ ಬಂದಾಗ ಏನ್ ಮಾಡಬೇಕು? ವೈಷ್ಣವರು ಎಲ್ಲ ಸೇರಿ ನಿಲ್ಲಿಸಬೇಕಾದ್ರೆ ವೈಷ್ಣವನಿಗೆ ಹಿತಾಗ ಮಾಡಬೇಕೇ ಹೊರತು ಅದು ದ್ರೋಹ ಕಾರಣ ಆಗಬೇಕು. ನಮ್ಮವನಲ್ಲ ಇವರನ್ನು ಯೋಚನೆ ಮಾಡಬಾರದು, ಅದೆಲ್ಲ ತಡಿಬೇಕಾದ್ರೆ. ವೈಷ್ಣವರಿಗೆ ಯಾವ ಕಾಲಕ್ಕೂ ಕೂಡ ಏನಾಗ, ವೈಷ್ಣವರು ಅಂದ್ರೆ ಯಾರು? ದೇವರನ್ನು ನಂಬಿ ಬದುಕೋರು ಅಂತ ಅರ್ಥ. ಬರೀ ಇದರಲ್ಲಿ ವೈಷ್ಣವ ಅಂತ ಆಗಬೇಕಾಗಿಲ್ಲ, ಹುಟ್ಟಿನಲ್ಲಿ ದೇವರನ್ನು ಬದುಕತಕ್ಕಂಥ ಯೋಗ್ಯ ವ್ಯಕ್ತಿ ಆದರೆ ಅವನು ಎಷ್ಟಾದ್ರೂ ಸಹಾಯ ಮಾಡಿದ್ರು, ಸೌಹೃದವನ್ನು ತೋರಿಸಿ ಎಲ್ಲ ನಂಬುತ್ತಾರೆ. ಯಾರು ಹೇಳಿದ್ರೆ ನಂಬುತ್ತಾರೆ ಅಂತ ನಿಮಗೆ? ಅವ್ರನ್ನೇ ಕೇಳಿ. ಯಾವ್ಯಾವ ದೇವರೊಬ್ಬರು ದೇವ್ರನ್ನ ಹೆಂಗ್ ನಂಬುತ್ತಾರೆ? ಎಲ್ಲಿದ್ದಾರೆ? ಎಲ್ಲಿ ಎಲ್ಲಿದ್ದಾರೆ? ಅವರ ಅದ್ವೈತಿಗಳು ಅಂತ ಕರೀಬಾರದು. ಅದ್ವೈತ ಮಾತ್ರ ಹುಟ್ಟಿದವರಷ್ಟೇ, ಅರ್ಥ ಆಯ್ತಾ? ಅದ್ವೈತಿಗಳು ಅಂದ್ರೆ ಏನು? ಇವತ್ತು ಮಾಧ್ವರ ಅಂದ್ರೆ ಏನು? ಮಾಧ್ವರ ಹುಟ್ಟಿದ್ರೆ ಮಾಧ್ವರಲ್ಲ, ಏನಾಗ್ಬೇಕು? ಅವರು ಆಚಾರಿಸಿದ್ದ ದೀಕ್ಷೆ ಇದ್ರೆ ಮಾಧ್ವರು. ಅದೇ ಅದ್ವೈತ ದೀಕ್ಷೆ ಇದ್ರೆ ಅದ್ವೈತಿಗಳೇ ಹೊರತು ಬರೀ ಹುಟ್ಟಿದ ಮಾತ್ರಕ್ಕೆ ಏನಾಗೋದಿಲ್ಲ, ಅವರು ಅದ್ವೈತಿಗಳು ಆಗೋದಿಲ್ಲ. ಅರ್ಥ ಆಯ್ತಾ? ಸರಿಯಾಗಿ ತಿಳ್ಕೊಂಡಿರ್ಬೇಕು. ದೀಕ್ಷೆ ಇದ್ದವರಿಗೆ ಹೆಲ್ಪ್ ಮಾಡಬಾರ್ದು, ದೀಕ್ಷೆ ಇಲ್ಲದವರಿಗೆ ನೋ ಪ್ರಾಬ್ಲಮ್. ಅದು ಪ್ರಾಕ್ಟಿಕಲಿ ದ್ವೈತ ಅನುಷ್ಠಾನ ಮಾಡ್ತಾರೆ ಯಾವಾಗಲೂ ಅಲ್ಲ. ಇವ್ರು ಪಂಡಿತರಾದ್ರೆ ಯಾವಾಗಲೂ ಮಾಡ್ತಾರೆ, ಅದು ಸಮಸ್ಯೆ ಇರೋದು. ಆದ್ರೆ ಪಂಡಿತರಿದ್ರೆ ಮಾಡ್ತಾರೆ, ಸ್ವಲ್ಪ ಸಾಮಾನ್ಯ ಹುಟ್ಟಿದವರು ಮಾಡೋದಿಲ್ಲ. ಅವ್ರು ಆಕ್ಚುಲಿ ಆ ವಿಷಯ ಹೇಳದೆ ಹೋದ್ರೆ ನಮ್ಮನ್ನೇ ಫಾಲೋ ಮಾಡ್ತಾರೆ, ಭದ್ರಸಿದ್ದಾರೆ ಅಷ್ಟು ಖುಷಿ ಪಡ್ತಾರೆ. ಅವ್ರಿಗೆ ಸಿಟ್ಟು ಬರೋ, ಅವ್ರ ಹೆಸರು ಹೇಳಿ ಬೈದಾಗಷ್ಟೇ ಅವ್ರಿಗೆ ಅರ್ಥ, ನಮ್ಮನ್ನು ಬೈತಾರೆ ಅಂತೇಳಿ. ಉಳಿದಂತೆ ಅವರು ಅದೇನ್ ಮಾಡೋ, ಇದು ಮಾಡೋದೇ ಇಲ್ಲ. ಏವಂ ಕೃಷ್ಣಾತ್ಮನಾಥೇಶು ಮನುಷ್ಯೇಶು ಚ ಸಹೃದಂ ಪರಿಚರ್ಯಾಂಚ ಉಭಯ. ಎಷ್ಟೋ ಸತ್ಯ ಅಂತ ರಾಮಕೃಷ್ಣ ಆಶ್ರಮದ ಅಂತೆಲ್ಲ ಹೋಗಬೇಕಾಗುತ್ತೆ ಉಪನ್ಯಾಸಗಳಿಗೆ. ಹೋದ ಕಾಲಕ್ಕೆ ಬರೀ ಆಚಾರ್ಯ ಹೇಳ್ಬಿಟ್ಟಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಇದಾದ್ರೂ ಗೊತ್ತೇ ಇದ್ದಿಲ್ಲ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಸ್ವಾಮಿಗಳು ಕೂತಿರ್ತಾರೆ, ಅವರು ಅವರ ಸ್ವಾಮಿಗಳು, ಅವರೆಲ್ಲ ಆಮೇಲೆ ಹೇಳ್ತಾರೆ. ಅಲ್ಲೇ ಉಪನ್ಯಾಸ ಹೇಳ್ಬಿಡ್ತು, ಯಾವ್ದು ನಮ್ಗೆ ಗೊತ್ತೇ ಇದ್ದಿಲ್ಲ, ಎಷ್ಟು ಒಳ್ಳೆ ವಿಷಯಗಳು ಕೇಳಿದ್ವಿ ಅಂತ ಹೇಳ್ತಾರೆ. ಅದೇ ಅವ್ರ ಹೆಸರು ಹೇಳ್ಬಿಡಿ, ಸಿಟ್ಟು ಬಂದಾಗ ಇನ್ನೊಂದು ಕೆಲಸ ಮಾಡಿಬಿಡ್ತಾರೆ. ಅವ್ರಿಗೆ ನಿಮ್ಮದೇ ಸಿದ್ಧ, ಅವರದೇ ಸಿದ್ಧಾಂತ ಬೈದಿರೋದು ನಾವು. ಅದು ಹೇಳಿರೋದಿಲ್ಲ ಅದ್ರ ಅವ್ರದ್ದು ಅಂತ ಹೇಳಿ. ಯಾರೇ ಹೇಳಿದ್ರೆ ತಪ್ಪು, ದೇವರಿಲ್ಲ ಅಂತ ಹೇಳಿದ್ರೆ ತಪ್ಪದು, ದೇವರೇ ನಾನು ಅಂತ ಹೇಳಿ ತಪ್ಪಾಗ್ತದೆ, ಸುಮ್ಮನೆ ಕೇಳ್ತಾರೆ. ಈ ರೀತಿ ಹೇಳ್ತಾರೆ ತಪ್ಪು ಅಂತ ಹೇಳಿ ಸಿಟ್ಟು ಬರುತ್ತೆ. ಅದು ಎಷ್ಟೋ ಸರ್ತಂತ ಪ್ರಸಂಗ ಬಂದು ಟೋಟಲಿ ಇದಾಗ್ಬಿಡ್ತಾರೆ. ಶಿವಮೊಗ್ಗ ಅಂತಲ್ಲಿ ಹೋದಾಗ ಅದ್ರ ದಿವಸ ಬಂದು ಕೂತಿರ್ತಾರೆ ಸ್ವಾಮಿಗಳು, ಉಪನ್ಯಾಸ ಬಗ್ಗೆವರೆಗೂ ದಿವಸ ಬಂದಿರ್ತಾರೆ. ಅಲ್ಲಿ ಚಿನ್ಮಯ ಮಿಷನ್ ಅವರೆಲ್ಲ ಕೂಡ ಅವರೆಲ್ಲ ಬಂದು ಕೇಳ್ತಿರ್ತಾರೆ. ಅದು ಯಾತಕ್ಕೆ ಅಂದ್ರೆ ಅವರಿಗೆ ತಮ್ಮ ಇದನ್ಸೋದಿಲ್ಲ, ಸತ್ಯ ಅನಿಸುತ್ತೆ, ಅದು ಫಾಲೋ ಮಾಡ್ತಾರೆ. ಅದು ದಿನ ಉಪನ್ಯಾಸ ಹೇಳ್ಕೊಂಡು ಬಿಡ್ತಾರೆ, ಹೇಳ್ಬೇಕಾದ್ರೆ ಅದೆಲ್ಲ ಮಾಡ್ತಾರೆ. ನಾವು ಹೆಸರು ಇರಿಟೇಟ್ ಮಾಡಕ್ ಹೋಗ್ಬಾರ್ದು. ಅದೆಲ್ಲ ಸರ್ಪಾಗ ಅದು ತಪ್ಪಾಗುತ್ತೆ. ಅದು ಇವರು ಅಲ್ಲೂ ಕೂಡ ಎರಡು ವಿಧ ಇದೆ. ಲೌಕಿಕ ಕಾರ್ಯಕ್ರಮ ಅಧ್ಯಾತ್ಮ ಕಾರ್ಯಕ್ರಮ ಮಾಡಿದಾಗ ಅದನ್ನು ಪ್ರೊಟೆಸ್ಟ್ ಮಾಡಬೇಕಾಗ್ತದೆ. ಅಲ್ಲಿ ಅಟ್ಲೀಸ್ಟ್ ನಾವು ಹೋಗ್ಬಾರ್ದು ಇದಕ್ಕೆ ಲೋಕಕ್ಕೆ ಹೇಳಿದ್ನಲ್ಲ. ಅದು ಲೋಕದ ದೃಷ್ಟಿಯಲ್ಲಿ ಲೌಕಿಕರ ವಿಚಾರ ಬೇರೆ, ಯತಿಗಳು ಪೀಠಾಧೀಶರು ಅಂತ ಹೋದ್ರೆ ತಪ್ಪಾಗುತ್ತೆ, ಗೊತ್ತಾಯ್ತಾ? ಯಾಕಂದ್ರೆ ಅದು ಸಾಮರಸ್ಯ ಮಾಡಬೇಕಾದ್ದೇ ಅವರೇ, ಅವರು ಬೇರೆಯವರು ಅವರೇ ಹೋಗ್ಬಿಟ್ಟಾಗ ಅದಕ್ಕೊಂದು ತಪ್ಪು ಹೋಗ್ಬಿಡುತ್ತಾರೆ ಮಹತ್ವ. ಏವಂ ಕೃಷ್ಣಾತ್ಮನಾಥೇಶು ಮನುಷ್ಯೇಶು ಚ ಸಹೃದಂ. ನಮ್ಮವನು ಬೇರೆಯವರು ಅಂತ ಭಾವನೆ ಇರಬಾರದು. ದೇವರ ಭಕ್ತರ ಹೋದೋ ಅಲ್ಲ ಅಷ್ಟೇ ಮುಖ್ಯ, ಅವನು ಪ್ರಾಮಾಣಿಕನ ದೇವರ ಭಕ್ತರ ಸಹಾಯ ಮಾಡಿಬಿಡಿ. ಪರಿಚರ್ಯಾಂಚ ಉಭಯತ್ರ ಮಹತ್ಸು ಋಷು ಸಾಧುಷು. ಎಲ್ಲ ಕಡೆ ದೊಡ್ಡವರಲ್ಲಿ ಸಜ್ಜನರಲ್ಲಿ ಪರಿಚರ್ಯ ಮಾಡಿಕೊಂಡು ಸೇವೆ ಮಾಡಬೇಕಂತೆ. ಅದಕ್ಕೆ ರಾಯರ ಸೇವೆ ಮಾಡೋದ್ರೆ ಯಾತಕ್ಕೆ ಬಂತು ಅಂದ್ರೆ ದೊಡ್ಡವರು ಸೇವೆ ಮಾಡಿ ಅಂತ ಹೇಳ್ತಾರೆ. ಪರಿಚರ್ಯ ಅಂದ್ರೆ ಏನು? ಅಲ್ಲಿ ಏನ್ ನೆಸಿಟಿ ಇದೆ ಅದನ್ನು ಮಾಡಬೇಕು. ಬರೀ ಪ್ರದಕ್ಷಿಣ ನಮಸ್ಕಾರ ಹಾಕಿದ್ದೆ ಹಾಕಿದ್ದೆ, ಬಹಳ ಜನ ಹೋದವರೆಲ್ಲ ಅದಷ್ಟೇ ಸೇವೆ ಆಗದೆ ನೆಸಿಟಿ ನೋಡ್ಬೇಕು. ಅಲ್ಲಿ ಮಣ್ಣು ಕಲ್ಲು ಬಿದ್ದಿರುತ್ತೆ, ಹಾಗೆ ಮಾಡಿ ತುರ್ಕೊಂಡು ಮಾಡುತ್ತಿರ್ತಾರೆ. ಅದು ಕ್ಲೀನ್ ಮಾಡಿದ ಅದಕ್ಕಿಂತ ದೊಡ್ಡ ಸೇವೆ ಇದೆ ನಿಮಗೆ? ಅದೆಲ್ಲ ಜನ ಯೋಚನೆ ಮಾಡೋದೇ ಇಲ್ಲ. ಹಾಳಾಗೋಲಿ, ಕ್ಲೀನ್ ಗಲ್ಟಿ ಮಾಡಿದ್ರೆ ಸಾಕು, ಕೊನೆ ಪಕ್ಷ ಇನ್ನೇನ್ ಮಾಡಬಹುದು? ತಾನೇ ಕೊನೆ ನಮಸ್ಕಾರ ಆಗ್ತಿರ್ತಾರೆ, ತಿಂದಲ್ಲೇ ಹೋಗಿತಾನೆ, ಏನ್ ಉಪಯೋಗ ಅದರಿಂದ? ಅದ್ರ ಸರಿಯ ನಮ್ಮ ಜನಕ್ಕೆ ಇದೆಲ್ಲ ಅರ್ಥ ಆಗಿಲ್ಲ. ಬರೀ ಮೆಕ್ಯಾನಿಕಲ್ ಪ್ರದಕ್ಷಿಣೆ, ಮೆಕ್ಯಾನಿಕಲ್ ನಮಸ್ಕಾರ, ಅದು ಸೇವೆ ಅಲ್ಲ. ಎಲ್ಲ ಇಲ್ಲ, ಅದ್ ಮಾಡಿ ಟೈಮ್ ಇದ್ದಾಗ ಅದನ್ನ ಮಾಡಿ. ಬಟ್ ಇದೆಲ್ಲ ಕ್ಲೀನ್ ಆಗಿರೋದು ಇವ್ರ ಪ್ರತಿಯೊಬ್ಬರ ಕೆಲಸ. ಅದು ಆ ಕಾರ್ಯಕರ್ತರ ಕೆಲಸ ಎಷ್ಟು ಮುಖ್ಯನೋ, ಹೋದವರಲ್ಲಿ ಹೇಗೆ ನೋಡ್ಕೋಬೇಕು ಅದನ್ನ, ಶುದ್ಧವಾಗಿ ನೋಡಬೇಕಾದ್ರೆ ಅದು ದೊಡ್ಡ ಸೇವೆ ಮಾಡಿ ಬಂದರೆ ಅದಕ್ಕಿಂತ ದೊಡ್ಡ ಸೇವೆ ಇನ್ನೊಂದಿಲ್ಲ. ದೊಡ್ಡವರ ಸೇವೆ ಇಬ್ಬ ಚಿಪ್ಪಗಿರಿ ಅಂತ ಹೋಗ್ತಾರೆ ಆರಾಧನೆ ಕಾಲಕ್ಕೆ, ಓಡಾಡಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕೈಲಿ. ಸಿತ್ತಿಗೆಲ್ಲ ಹೋದ ಕಾಲ ಅಷ್ಟು ಹೊಲಸು ಎಬ್ಬಿಸಿಬಿಟ್ಟಿರ್ತಾರೆ, ಏನು ಭಾರಿ ಭಕ್ತಿರೋ ಭಕ್ತಿನೇ, ಏನೇನರ್ಥ ಅದಕ್ಕೆ? ಆ ಪರಿಸರ ಕೊಳಕ ಕ್ಲೀನ್ ಮಾಡಿಬಿಡ್ರು. ಸೋಷಿಯಲ್ ಸರ್ವಿಸ್ ಎನ್ ಎಸ್ ಎಸ್ ಅವರು ಪಾಪ ಈ ಹಳ್ಳಿಗಳಿಗೆ ಸೋಷಿಯಲ್ ಸರ್ವಿಸ್ ಅಂತ ಮಾಡಿ ಬರ್ತಾರೆ. ಅಂಥದ್ದು ಸ್ಪಿರಿಚುವಲ್ ಸರ್ವಿಸ್ ಮಾಡಬಾರ್ದು. ಹೌದಲ್ಲಿ ಸುಖವಾಗಿ ಅದನ್ನ ನೀಟ್ ಮಾಡಿದ್ರೆ ಬಂದು ಆರಾಧ್ಯ ಮುಂದೆ ಹೇಗಿರಬೇಕು ಅನ್ನೋ ಜಾಗಗಳು ಅಷ್ಟು ಸ್ವಚ್ಛ ಇರಬೇಕು. ಪರಸ್ಪರ ಅನುಕಥನಂ ಪಾವನಂ ಭಗವದ್ಯಶಃ ಮಿಥೋರತಿರ್ ಮಿಥ ಸ್ತುಷ್ಟಿ ನಿರ್ವೃತಿರ್ ಮಿಥ ಆತ್ಮನಃ. ಪರಸ್ಪರ ಅನುಕಥನಂ ಪಾವನಂ ಭಗವದ್ಯಶಃ. ಇಬ್ರು ಸಾತ್ವಿಕರು ಸೇರಿದಾಗ, ವೈಷ್ಣವರು ಸೇರಿದಾಗ ಪರಸ್ಪರ ಅನುಕಥನಂ, ಇವ್ರು ಅವ್ರು ಹೇಳು ಅವ್ರು ಇವ್ರು ಹೇಳು, ಇಬ್ರು ಕೂಡ ಹೇಳಿ ಎಂಜಾಯ್ ಮಾಡಬೇಕಂತೆ. ಪಾವನಂ ಭಗವದ್ಯಶಃ ಪರಸ್ಪರ ಅನುಕಥನಂ, ಪವಿತ್ರವಾದ ಪರಮಾತ್ಮನ ಮಹಿಮೆಗಳನ್ನ ಪರಸ್ಪರ ಹೇಳಿಕೊಂಡು ಸಂತೋಷ ಪಡಬೇಕು. ಮಿಥೋರತಿ ಮಿಥ ಸ್ತುಷ್ಟಿ ನಿರ್ವೃತಿರ್ ಮಿಥ ಆತ್ಮನಃ. ಮಿಥೋರತಿ ಪರಸ್ಪರ ಎಂಜಾಯ್ ಮಾಡಬೇಕು, ಮಿಥ ಸ್ತುಷ್ಟಿ ಪರಸ್ಪರ ಸಂತೋಷ ಪಡಬೇಕು, ಪರಸ್ಪರ ಆನಂದ ಪಡಬೇಕು. ಇದೆಲ್ಲ ಕೂಡ ಭಗವದ್ಭಕ್ತ ಲಕ್ಷಣ. ಕಥಂತಿ ಚ ತುಷ್ಯಂತಿ ಚ ರಮಂತಿ ಚ ಭಗವದ್ಗೀತೆಯಲ್ಲಿ ಬರುತ್ತೆ. ಇನ್ನೊಬ್ರು ಹೇಳಿ ಸಂತೋಷ ಪಡ್ತಾರೆ, ಆನಂದ ಪಡ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ವ್ಯಾಸರಾಜರು ಎಲ್ಲ ಕೂಡ ಆ ರೀತಿ ಆನಂದ ಪಡ್ತಾರೆ. ಪರಸ್ಪರ ವಿಹಾರ ಮಾಡಿಕೊಂಡು ಅಷ್ಟು ಇದನ್ನ ಎಂಜಾಯ್ ಮಾಡ್ತಿದ್ರು ಅಂತ ಹೇಳ್ತಾರೆ ಅವ್ರ ಕಥೆಗಳನ್ನ ಹೇಳಬೇಕಾದ್ರೆ. ಸ್ಮರಂತಹ ಸ್ಮಾರಯಂತಶ್ಚ ಮಿಥೋ ಅಘೌಘ ಹರಂ ಹರಿಂ ಭಕ್ತ ಸಂಜಾತಯಾ ಭಕ್ತ್ಯ ವಿಭ್ರತ್ಯುತ್ಕುಲಕಾಂ ತನು. ಸ್ಮರಂತಹ ಸ್ಮಾರಯಂತಶ್ಚ ಮಿಥಃ ಅಘೌಘ ಹರಂ ಹರಿಂ ಭಕ್ತ ಸಂಜಾತಯಾ ಭಕ್ತ್ಯ ವಿಭ್ರತ್ಯುತ್ಕುಲಕಾಂ ತನು. ಅವಸರ್ಥ ಹಾಗಾಗಿತ್ತಂತೆ, ಯಾರೋ ಒಬ್ಬ ಸ್ವಾಮಿಗಳಿಗೆ ಚಿಕ್ಕಬಟ್ಟೆ ಸಾಲ ಮಾಡಿಬಿಟ್ಟಿದ್ರಂತೆ. ಆ ಸತ್ಯಸಾಂಡ್ರಿಗೆ ಗೊತ್ತಾಯ್ತಂತೆ ಆಗಿನ ಕಾಲಕ್ಕೆ, ಅವ್ರು ಇನ್ನೇನು ಅರೆಸ್ಟ್ ವಾರೆಂಟ್ ಬರಬೇಕು ಅವ್ರ ಆ ಸ್ಥಿತಿ ಇತ್ತು. ತಕ್ಷಣ ಕಳಿಸಿಕೊಟ್ರಂತೆ, ತಕ್ಷಣ ಎಷ್ಟು ಸಾಲ ಆಯ್ತು ಎಲ್ಲ ಕಳಿಸಿಬಿಟ್ಟು ಅವ್ರು ಬರೋದಕ್ಕೆ ಸರಿಯಾಗೋ ಇದು ಬಿಟ್ಬಿಡಿ ಅವ್ರನ್ನ. ಹೌದಲ್ಲ, ಆಕ್ಚುಲಿ ಅವ್ರ ದೊಡ್ಡಸ್ಟ್ ಕೇರ್ ಹಿ ಪ್ರಾಕ್ಟಿಸ್ಡ್ ಎವ್ರಿಥಿಂಗ್, ಏನು ಹೇಳ್ತಿರೋದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ತಕ್ಷಣ ಏನಾಯ್ತು, ಭಾರಿ ಕೃತಜ್ಞತೆ ಬಂತು ಅವ್ರಿಗೆ ಪಾಪ ಸ್ವಾಮಿಗಳಿಗೆ. ಅವ್ರ ಹತ್ರ ಓದಿದ್ರು, ಆಮೇಲೆ ಅವ್ರ ಹತ್ರ ಓದ್ಬಿಟ್ಟು ಭಾರಿ ಇದು ಮಾಡಿ ಬೇಕಾಷ್ಟು ಇದು ಮಾಡ್ಕೊಂಡು ಬಂದು ಅಂದ್ರೆ ಹೆಲ್ಪ್ ಮಾಡಿದ್ರು. ಆ ಥರ ಇದಾಯ್ತು, ಬರೋಕಾಯ್ತು, ಸಂತೋಷ ಪಟ್ಟು ಎಂಜಾಯ್ ಮಾಡ್ಬಿಡೋದು ಹೇಳಿ ಅಂತ ಸಿಕ್ಕರಲ್ಲ ಇನ್ನೊಬ್ರು ಅಂತ ಹೇಳ್ಬಿಟ್ಟು ಮಾಡಕ್ಕೆ ಹೋಗ್ಲಿಲ್ಲ. ತಕ್ಷಣ ಬಿಡಿಸಿದ್ರು ಅವ್ರಿಗೆ ಇದಾಯ್ತು, ಯಾರೋ ಕಾಲಕ್ಕೆ ಸಾಲ ಆಗಿತ್ತು ಪಾಪ. ಅದೆಲ್ಲ ತಿರುಗಿದ್ದಕ್ಕೆ ಅಷ್ಟು ಖುಷಿ ಆಯ್ತು. ಎಲ್ಲೋ ಈರಂತೆ ಕಳ್ಸೋ ಕಾಲ ಅಲ್ಲದು, ಏನ್ ಮಾಡ್ಬೋದು ಈಗ ಆನ್ಲೈನ್ ಮಾಡ್ಬಿಡೋದು ಬೇಕಾದ್ರೆ, ಈಗ ಆಗೆಲ್ಲ ಮಾಡಕ್ ಸಾಧ್ಯ ಇರಲಿಲ್ಲ. ಅಂತ ಕಷ್ಟದ ಕಾಲದಲ್ಲಿ ವಿಷಯ ತಿಳಿದ ತಕ್ಷಣ ಅಷ್ಟು ಕಳಿಸೋದು. ಆಗಿನ ಕಾಲ ಪೈಸೆ ಪೈಸಕ್ಕೆ ಅಷ್ಟು ಬೆಲೆ ಇದ್ದ ಕಾಲ. ಈಗ 50,000 ಚೆಕ್ ಕೊಟ್ಕೋ ಸಾಯ್ ಬಿಡ್ತಾರೆ, ಬೇಕಾದ್ರೆ 10 ರೂಪಾಯಿ ಕೂಡ ಸಾಧ್ಯ ಇಲ್ಲ. ಈ ಹಳೆ ಸಿನಿಮಾಗಳನ್ನ ನೋಡ್ತಿರ್ತೀರಿ, 500 ರೂಪಾಯಿ 100 ರೂಪಾಯಿ ಸಾಲ ತಿರ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ 100 ರೂಪಾಯಿ ಸಾಲಕ್ಕೋಸ್ಕರ. ಗೊತ್ತಾಯ್ತಾ, ಈಗ ಲಕ್ಷ ಕೋಟಿ ಗಟ್ಟಲೆ ಮಾಡಿದ್ರೆ ಯಾರು ಆತ್ಮಹತ್ಯೆ ಮಾಡ್ಕೋಬೋದಿಲ್ಲ, ಈಗ ಗೊತ್ತಾಯ್ತಿಲ್ಲ. ಕೊಟ್ಟವ್ರು ಆತ್ಮಹತ್ಯೆ ಮಾಡ್ಕೋತಾರೆ, ಅವರು ಹಚ್ಕೊಂಡವ್ರು ಆತ್ಮಹತ್ಯೆ ಮಾಡ್ಕೋಬೋದಿಲ್ಲ. ಕಾಲ ಚೇಂಜ್ ಆಗಿರೋ ಕಾಲ ಇದೆ. ಅಂತ ಕಾಲದಲ್ಲಿ ಹಾಗೆ ಮಾಡಿದ್ರು ಅಂದ್ರೆ ಎಷ್ಟು ಗ್ರೇಟ್ ಅದು. ಮಿಥೋರತಿ ಇದ್ಯಾತಕ್ಕೆ ಹೇಳಿದೆ ಅಂದ್ರೆ, ಏವಂ ಕೃಷ್ಣಾತ್ಮನಾಥೇಶು ಮನುಷ್ಯೇಷ್ಠ ಸಹೃದ. ಭಗವದ್ಭಕ್ತರು ಆಪತ್ತಿನಲ್ಲಿದ್ದಾರೆ ಅಂದ್ರೆ ಅವರಿಗೆ ಸಹಾಯ ಮಾಡಬೇಕಾದ ಪ್ರತಿಯೊಬ್ಬರ ಕರ್ತವ್ಯ. ಸ್ಮರಂತಹ ಸ್ಮಾರಯಂತಶ್ಚ ಮಿಥಃ ಅಘೌಘ ಹರಂ ಹರಿಂ ಭಕ್ತಾಃ ಸಂಜಾತಯಾ ಭಕ್ತ್ಯ. ಭಕ್ತರಾದವರೆಲ್ಲ ದೇವರ ಸ್ಮರಣೆ ಮಾಡ್ತಾ ಅಘೌಘ ಹರಂ ಹರಿಂ, ಅಘ ಔಘ ಹರಿ, ಅಘದ ಪ್ರವಾಹವನ್ನ ಪಾಪ ರಾಶಿಯನ್ನೇ ನಾಶ ಮಾಡತಕ್ಕಂಥ ಶ್ರೀಹರಿಯನ್ನ ಸ್ಮರಣೆ ಮಾಡಬೇಕು, ಭಕ್ತಿ ಹೆಚ್ಚು ಮಾಡ್ಕೋತಾ ಇರಬೇಕು. ಬಿಭ್ರತ್ಯು ಉತ್ಪುಲಕಾಂತ ಮೈಲಿ ರೋಮಾಂಚನ ಆಗಬೇಕು ಅಂತ ಹೇಳ್ತಾರೆ. ಉತ್ಪುಲಕಾಂ ಉದ್ಗತ ಪುಲಕಾಂ, ಉತ್ಪುಲಕ ಅಂದ್ರೆ ರೋಮಾಂಚನ, ರೋಮಾಂಚನಗೊಂಡ ದೇವರ ಮಹಿಮೆಗಳನ್ನ ಹಾಡಬೇಕು ಅಂತ ಹೇಳ್ತಾರೆ. ಇದಿಷ್ಟು ಕೂಡ ಏನಿದು ಭಾಗವತ ಧರ್ಮಗಳ ಅನೇಕ ಮುಖಗಳು. ಕ್ವಚಿತ್ ರುದಂತಿ ಅಚ್ಯುತ ಚಿಂತೆಯಾ, ಕ್ವಚಿತ್ ಹಸಂತಿ ನಂದಂತಿ ವದಂತಿ ಅಲೌಕಿಕಾಹ ನೃತ್ಯಂತಿ ಗಾಯಂತಿ ಅನುಶೀಲಯಂತ್ಯಜಂ ಭವಂತಿ ತೂಷ್ಣೀಂ ಪರಮೇತ್ಯ ನಿರ್ವೃತಾಹ. ಕ್ವಚಿತ್ ರುದಂತಿ ಅಚ್ಯುತ ಚಿಂತೆಯಾ, ಕ್ವಚಿತ್ ಹಸಂತಿ ನಂದಂತಿ ವದಂತಿ ಅಲೌಕಿಕಾಹ ನೃತ್ಯಂತಿ ಗಾಯಂತಿ ಅನುಶೀಲಯಂತಿ ಅಜಂ ಭವಂತಿ ತೂಷ್ಣೀಂ ಪರಮೇತ್ಯ ನಿರ್ವೃತಾಹ. ಹೇಗಿರ್ತಾರಂತೆ, ಕ್ವಚಿತ್ ರುದಂತಿ, ಕೆಲವೊಮ್ಮೆ ಮತ್ತುಬಿಡ್ತಾರಂತೆ ಆನಂದದಿಂದ. ಅಚ್ಯುತ ಚಿಂತೆಯ, ದೇವನ ಚಿಂತನೆ ಮಾಡ್ತಾ ಮಾಡ್ತಾ ಆನಂದದಿಂದ ದುಃಖ ಪಡ್ತಾರೆ. ಕ್ವಚಿತ್ ಹಸಂತಿ, ಕೆಲವೊಮ್ಮೆ ನಗುತ್ತಾರೆ, ಕೆಲವೊಮ್ಮೆ ನಂದಂತಿ ಬರೀ ಆನಂದಿಸ್ತಾರೆ. ನಂದಂತಿಗೆ ಹಸಂತಿ ವ್ಯತ್ಯಾಸ ಅಂದ್ರೆ, ಹಸಂತಿ ಅಂದ್ರೆ ದೇವರು ನಕ್ಕು ತೋರಿಸೋದು, ನಂದಂತಿ ಬರೀ ಆನಂದ ಪಡೋದು, ಎರಡು ವ್ಯತ್ಯಾಸ ಇದೆ ಎರಡಕ್ಕೂ ಕೂಡ. ವದಂತಿ ಅಲೌಕಿಕ, ದೇವರ ಬಗ್ಗೆ ಹೇಳೋದು. ಇವ್ರು ಅಲೌಕಿಕ, ಇವರಂಥವ್ರು ಲೋಕ ವಿಲಕ್ಷಣರು ಅಂತ ಅರ್ಥ. ಲೋಕಬಾಹ್ಯರು ಅಂತಾರಲ್ಲ ಹಾಗೆ, ಲೋಕವಂದ್ಯರು ಲೋಕಬಾಹ್ಯರು, ಲೋಕಕ್ಕೆ ವಿಲಕ್ಷಣವಾಗಿ ಕಾಡ್ತಕ್ಕಂಥ ಜನಗಳು ಇವರು. ನೃತ್ಯಂತಿ ನರ್ತನ ಮಾಡ್ತಾರೆ, ಗಾಯಂತಿ ಹಾಡ್ತಾರೆ, ಅನುಶೀಲಯಂತಿ ದೇವರು ಮಾಡಿದ್ರೆ ನರ್ತನ ಮಾಡ್ತಾರೆ, ನರಸಿಂಹದೇವರಿಗೆ ಕೊಂದುಬಿಟ್ರು ಅಂತ ಹೇಳಿ ಅಭಿನಯ ಮಾಡಿ ತೋರಿಸ್ತಾರೆ. ಅನುಶೀಲನ ಅಂದ್ರೆ ಆಕ್ಟ್ ಮಾಡೋದು, ಭವಂತಿ ತುಷ್ಣೀಂ ಪರಮೇತ್ಯ ನಿರ್ವೃತಾಹ. ಕೆಲವು ಸುಮ್ಮನೆ ಕೂತ್ಬಿಡ್ತಾರೆ, ಕೆಲವು ಆನಂದ ಪಡ್ತಾ ಏರು ತೋರಿಸ್ತಾ ಕೂತ್ಬಿಡ್ತಾರೆ. ಇವರು ಅನೇಕ ಹಂತಗಳು ಭಕ್ತರೆಲ್ಲ ಈ ರೀತಿ ಇರ್ತಾರೆ. ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಇದು, ಕ್ವಚಿತ್ ರುದಂತಿ ನಗುವರ ರೋಜಿಸುವರು ನಾಟ್ಯವಾಡರು ನಾಟ್ಯವಾಡೋರು ಅನುಶೀಲಯಂತಿ, ಇದೇ ಪದ ಹಾಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇದೇ ಶ್ಲೋಕದ ಧಾಟಿಯಲ್ಲೇ ಮಾಡಿದ್ದಾರೆ. ಕ್ವಚಿತ್ ಹಸಂತ ಅಚ್ಯುತ ಚಿಂತೆಯ ಕ್ವಚಿತ್ ಅಂತಿದೆಯಲ್ಲ, ಒಳ್ಳೆ ಇದು ರಾಘವತ್ವ ಹೇಳತಕ್ಕಂತ ಶ್ಲೋಕ. ಹಾಗೆ ರೀತಿ ಅವರು ಮಾಡಿದ್ದಾರೆ ಜಗನ್ನಾಥದಾಸರು. ಅವ್ರು ಸ್ವತಃ ಎಂಥವರು, ಸುಧಾದಿ ಭಾಗವತಾದಿಗಳ ಅಪ್ರತಿಮ ವಿದ್ವಾಂಸರಾದ್ದರಿಂದ ಆ ಶ್ಲೋಕಗಳು ಹಾಗಾಗಿ ಎಷ್ಟೋ ಕಡೆಗೆ ಅದು ಅನುವಾದ ಹಾಗೆ ಮಾಡಿಬಿಡ್ತಾರೆ. ಎಲ್ಲರೂ ಹಾಗೆ ಮಾಡ್ತಾರೆ. ಅವ್ರದ್ದು ವಿಶೇಷ, ನೃತ್ಯಂತಿ ಗಾಯಂತಿ ಅನುಶೀಲಯಂತ್ಯಜಂ ಭವಂತಿ ತೂಷ್ಣೀಂ ಪರಮೇತ್ಯ ನಿರ್ವೃತಾಹ. ಇದೆಲ್ಲದಕ್ಕೆ ಏನು ಕಾರಣ? ಒಂದು ಅಚ್ಯುತ ಚಿಂತೆಯ, ಇನ್ನೊಂದು ಪರಮೇತ್ಯ ನಿರ್ವೃತಾಹ. ದೇವರ ಚಿಂತನೆ ಮಾಡೋದೆಲ್ಲ ಒಂದು ಮುಖ, ದೇವರನ್ನ ಧ್ಯಾನ ಮಾಡೋದು ಇನ್ನೊಂದು ಮುಖ. ಧ್ಯಾನ ಮಾಡ್ತಾ ಮಾಡ್ತಾ ಮಾಡೋದು ಕೆಲವು ಕೆಲಸ, ಆಮೇಲೆ ಚಿಂತನೆ ಮಾಡ್ತಾ ಮಾಡ್ತಾ ಮಾಡೋದು ಇನ್ನೊಂದು ಕೆಲಸ. ಎರಡು ರೀತಿಯಲ್ಲಿ ಅವರು ಇರ್ತಾ ಇರೋದು, ಬೇರೆ ರೀತಿಯಲ್ಲಿ ತಮ್ಮ ವೇಳೆಯನ್ನ ಕಳೆಯೋದಿಲ್ಲ ಅಂತ ಹೇಳ್ತಾರೆ. ಏನು ಏನು ಗೊತ್ತಾಗಲಿಲ್ಲ, ಪಂಡಿತರದ್ದಲ್ಲ ಹೇಳ್ತಾರೆ. ಯಾರ ಬಗ್ಗೆ ಹೇಳ್ತಾರೆ ಅಂದ್ರೆ ಜ್ಞಾನಿಗಳು ಎಚ್ಚರ ತಪ್ಪಿ ರೀತಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಬರೀ ಮಾಡೋದು ಬೇರೆ, ನ್ಯಾಚುರಲ್ ಇನ್ವಾಲ್ವ್ಮೆಂಟ್ ಅದ್ರೊಳಗೆ ಆ ರೀತಿ ಬಂದ್ಬಿಡುತ್ತಂತ. ದೇವ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವ್ನು ಬಂದ ಆಕಿ ಬೆಳೆಸಿಗೆ ಏನಾಯ್ತು? ಖುಷಿಯಾಗೋದು, ಓಡೋಗ್ಬಿಟ್ಟು ಹಾಗೆ ಸ್ನಾನ ಮಾಡ್ತಿದ್ರೆ ಓಡೋಗ್ಬಿಟ್ಟು ಹೇಳ್ಕೊತಾನೆ. ಯಾಕೆ? ಯಾವುದು ಲೋಕ ಪ್ರಮೇಯ ಅಂತ ತಿಳಿದ್ರೆ ಕಷ್ಟ ಎಂಜಾಯ್ ಮಾಡ್ಬಿಟ್ಟು ಅವನು. ಅರ್ಥ ಆಯ್ತಾ? ಅದೇ ರೀತಿ ಇವರೆಲ್ಲ ಹೇಗಿರ್ತಾರೆ ಭಗವಂತ ಹೋಗ್ತಾರಲ್ಲ, ದೇವ್ರ ವಿಷಯ ದೇವ್ರ ವಿಷಯ ಕೊನೆಯಿಲ್ಲ ಮೊದಲಿಲ್ಲ. ಯಾವುದೋ ಒಂದು ವಿಷಯ ಪ್ರಮೇಯ ಹೊಳದ ತಕ್ಷಣ ಅಷ್ಟೇ ಎಕ್ಸೈಟ್ ಆಗಿಬಿಡ್ತಾರೆ ಅಂತ. ದೇವ್ರ ಬಗ್ಗೆ ತಿಳಿತಕ್ಕಂಥ ಪ್ರತಿಯೊಂದು ವಿಚಾರ ಆನಂದ ಕೊಡ್ತಕ್ಕಂಥ ವಿಚಾರ. ಕ್ವಚಿತ್ ರುದಂತಿ ಅಚ್ಯುತ ಚಿಂತೆಯ ಕ್ವಚಿತ್ ಹಸಂತಿ, ಉದಾಹರಣೆ ಅದೇ ಬಂತು. ಈಗ ಇನ್ನೊಬ್ಬರು ಬೈಬಾರದು ಅಂತ ಬಂತು, ಭಾರಿ ಗೊಂದಲ ಆಗಿತ್ತು ಮನಸ್ಸಿಗೆ. ಆಚಾರ ತಾತ್ಪರ್ಯ ಏನಾಗುತ್ತಾಗ ಸಿಕ್ಕಾಬಿಟ್ಟು ಖುಷಿ ಆಗ್ಬಿಡುತ್ತೆ. ಆ ಥರ ಆನಂದ ಪಡ್ತಾರೆ ಅಂತ ಅರ್ಥ. ದೇವರು ರಾಮದೇವರಿಗೆಲ್ಲ ಮಾಡಿಬಿಟ್ರಲ್ಲ, ಹೊಸ್ತಾಗಿ ಪುರಾಣ ಕೇಳ್ತಿರ್ತಾರ ಪಾಪ ರಾಮದೇವರು ಸೀತಾಕಾಂಡ ದುಃಖ ಪಡ್ತಾ ಕೇಳಿದ್ರೆ ಭಾರಿ ದುಃಖ ಆಗಿಬಿಡುತ್ತೆ ಅವನಿಗೆ. ಗೊತ್ತಾಯ್ತಾರೆ? ಎಷ್ಟು ಆಯ್ತು ಫೋನ್ ಮಾಡ್ತಿರ್ತಾರೆ, ದುಃಖ ಆಗಿಬಿಡುತ್ತೆ, ಏನಿದೆಲ್ಲ ರಾಮದೇವ್ರ ಬಗ್ಗೆ ಹೇಳ್ತಾ ಹೇಳ್ತಾರಲ್ಲ, ಯಾಕೆ ಕೂಡಿಸೋದು? ಆಮೇಲೆ ಆಚಾರದ ಬಗ್ಗೆ ನಿರ್ಣಯ ಕೇಳಿದ ತಕ್ಷಣ ಖುಷಿಯಾಗಿ ತಾಲೆ ಭಾರಿ ಆನಂದ ಆಗೋಯ್ತು. ದೇವ್ರ ಬಗ್ಗೆ ಏನೋ ಒಂಥರ ಮನಸ್ಸಿಗೆ ಕಸಿವಿಸಿ ಆಗಿಬಿಟ್ಟಿದ್ರು, ಕೇಳಿದ ತಕ್ಷಣ ಭಾರಿ ಖುಷಿಯಾಯಿತು. ಅರ್ಥ ಆಯ್ತಾ? ಕೇಳಿದವರಿಗೆ ಅನಿಸಲಿಲ್ಲ ಅದೆಲ್ಲ ಕೂಡ. ಭಾರಿ ಇನ್ವಾಲ್ವ್ಮೆಂಟ್ ಇದು ಕೇಳಿದವರಿಗೆ ಒಂದು ಪ್ರಾಬ್ಲಮ್ ಬಂದಾಗ ಏನಾಗುತ್ತೆ? ಊಟ ತಿಂಡಿ ಯಾವುದು ಸರಿ ಆಗಿಬಿಡುತ್ತೆ, ಸಾಲ್ವಾಗೋವರೆಗೂ ಅವ್ರಿಗೆ ಡಿಸ್ಟರ್ಬ್ ಆಗಿಬಿಡ್ತಾರೆ. ಉತ್ತರ ಗೊತ್ತಷ್ಟೇ ಏನಾಗುತ್ತಾಗ ಆನಂದ ಪಡ್ತಾರೆ. ಆ ದೃಷ್ಟಿಯಲ್ಲಿ ಆಗಿರೋ ನಮಗೆಲ್ಲ ಏನಾಗಿದೆ, ಜಡ್ ಕಟ್ಟರೆ ಆಗಿಬಿಟ್ಟಿದೆ, ಕೇಳಿ ಕೇಳಿ ಏನಾಗಿಬಿಟ್ಟಿದೆ ಹೇಗಂತ ಕೇಳಿದ್ರೆ, ಅನುಷ್ಠಾನ ಇಲ್ಲದೇನೆ ಅದು ಸರ್ವತ್ವಾಗಿ ಇರ್ಬೋದು ಬಿಡ್ರಿ, ದೊಡ್ಡ ನಾವೇನ್ ಮಾಡಕ್ ಆಗುತ್ತೆ ಅವ್ರಷ್ಟು ಮಟ್ಟಿಗೆ ಆಗಿಬಿಟ್ಟಿದೆ. ಅದ್ರ ಬಗ್ಗೆ ಮಹತ್ವ ಗೊತ್ತಾಗಿಲ್ಲ. ಯಾರಿಗೆ ಮಹತ್ವ ಗೊತ್ತಾಗುತ್ತೆ? ಬಾಯಾರಿಕೆ ಇದ್ದವರಿಗೆ ನೀರಿನ ಮಹತ್ವ ಗೊತ್ತಾಗುತ್ತೆ, ಕೆಲವರು ಉಳಿದ ಚಲ್ತಾ ಇರ್ತಾನೆ. ಅದೇ ರೀತಿ ಜ್ಞಾನದ ಹಸಿವಿದ್ದವರಿಗೆ ಗೊತ್ತಾಗುತ್ತೆ, ಅವರು ಉಳಿದವರಿಗೆ ಅದ್ರ ಮಹತ್ವ ಗೊತ್ತಾಗುತ್ತೆ. ಅದಕ್ಕೆ ಅರಿಯ ಎಲ್ಲ ಎಲ್ಲರೂ ಇರ್ಲಿಕ್ಕೆ ಆಗೋದಿಲ್ಲ. ಅದು ಎಂಜಾಯ್ಮೆಂಟ್ ಇರಬೇಕಾದ್ರೆ ರೂಪದ ಜ್ಞಾನ ಕಣ್ಣು ಹೇಗೆ ಬೇಕೇ ಬೇಕು, ಸಂಗೀತ ಅಪ್ರೇಟ್ ಮಾಡಿ ಕಿವಿ ಹೇಗೆ ಬೇಕೇ ಬೇಕು, ಅದೇ ರೀತಿಯೇ ಸ್ವರೂಪ ಯೋಗ್ಯತೆ ಬೇಕು. ಅದಕ್ಕೆ ಎಲ್ರಿಗೂ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇತಿ ಭಾಗವತಾನ್ ಧರ್ಮಾನ್ ಶಿಕ್ಷನ್ ಭಕ್ತ್ಯಾ ತದುತ್ಥಯ ನಾರಾಯಣ ಪರೋ ಮಾಯಾಂ ಅಂಜಸ್ತರತಿ ದುಸ್ತರಾಂ. ಈ ರೀತಿ ಬದುಕಿದ್ರೆ ದೇವ್ರ ಮಾಯಾಗೆ ಎಲ್ಲಕ್ಕಾಗುತ್ತೆ ಅಂತ ಅರ್ಥ. ಇತಿ ಭಾಗವತಾನ್ ಧರ್ಮಾನ್, ಈ ರೀತಿಯಾಗಿ ಭಾಗವತ ಧರ್ಮಗಳನ್ನ ಶಿಕ್ಷನ್, ಶಿಕ್ಷನ್ ಅನ್ನೋದಕ್ಕೆ ಎರಡರ್ಥ, ತಾನು ತಿಳ್ಕೊಳ್ತಾ ಉಳಿದವರಿಗೆ ತಿಳಿಸಿಕೊಡ್ತಾ. ಭಕ್ತ್ಯಾ ತದುತ್ಥಯ, ತನಗೆ ಅದರಿಂದ ಬರತಕ್ಕಂತಹ ಭಕ್ತಿಯಿಂದ ತಿಳಿಸಿಕೊಟ್ಟ, ಕೇಳಿ ಕೇಳಿ ಭಕ್ತಿ ಬರುತ್ತೆ, ಹೇಳಿ ಹೇಳಿ ಭಕ್ತಿ ಬರುತ್ತೆ, ಅದೊಂದು ವಿಶೇಷ. ಹೇಳ್ತಾ ಹೇಳ್ತಾ ಭಕ್ತಿ, ಕೇಳ್ತಾ ಕೇಳ್ತಾ ಭಕ್ತಿ. ನಾರಾಯಣ ಪರಹ, ಹರಿದೇವ ಪರಹ, ಹರಿದೇವ ಗುರು ಅಂತ ಬದುಕ್ತಾನಲ್ಲ ಅವನು, ಆತನ ಮಾಯಾಂ ಮಾಯೆಯನ್ನ, ದುಸ್ತರಾಂ ಮಾಯಾಂ ದುರತ್ಯಯಾಂ ಮಾಯಾಂ ಅದನ್ನ ಅಂಜಸ್ತರತಿ ಚೆನ್ನಾಗಿ ದಾಟಿಬಿಡ್ತಾನೆ ಅಂತ ಹೇಳ್ತಾರೆ. ಸ್ವಲ್ಪ ಅಲ್ಲ, ಟೋಟಲಿ ಓವರ್ ಕಮ್ಸ್ ದಿ ಮಾಯಾ. ನಾರಾಯಣ ಪರೋ ಮಾಯಾಂ ಅಂಜಸ್ತರತಿ ದುಸ್ತರಾಂ ಅಂಜಹ ಶಿಕ್ಷನ್, ಅಂಜ ಎರಡು ಕಡೆ ಅನ್ವಯ, ಅಂಜಹ ಶಿಕ್ಷನ್ ಸರಿಯಾಗಿ ಕೇಳುತ್ತಾ, ಸರಿಯಾಗಿ ಹೇಳುತ್ತಾ, ಸರಿಯಾಗಿ ದಾಟ್ತಾ, ಎಲ್ಲ ಕಡೆ ಸೇರಿಸಬೇಕಾದ ಪದ. ಇತಿ ಭಾಗವತಾನ್ ಧರ್ಮಾನ್ ಶಿಕ್ಷನ್ ಭಕ್ತ್ಯಾ ತದುತ್ಥಯ ನಾರಾಯಣ ಪರೋ ಮಾಯಾಂ ಅಂಜಸ್ತರತಿ ದುಸ್ತರಾಂ. ರಾಜೋವಾಚ, ನಾರಾಯಣಾಭಿಧಾನಸ್ಯ ಬ್ರಹ್ಮಣ ಪರಮಾತ್ಮನಃ ನಿಷ್ಠಾಮರ್ಹತ ನೋ ವಕ್ತುಂ ಯೂಯಂ ಹಿ ಬ್ರಹ್ಮವಿತ್ತಮಃ. ನಾರಾಯಣಾಭಿಧಾನಸ್ಯ ಬ್ರಹ್ಮಣಃ ಪರಮಾತ್ಮನಃ ನಿಷ್ಠಾಮರ್ಹತ ನೋ ವಕ್ತುಂ ಯೂಯಂ ಹಿ ಬ್ರಹ್ಮವಿತ್ತಮಃ. ಇನ್ನೊಂದು ಪ್ರಶ್ನೆ ಕೇಳಿದ ನಿಮಿರಾಜ, ನಾರಾಯಣಾಭಿಧಾನಸ್ಯ ಬ್ರಹ್ಮಣಃ ಪರಮಾತ್ಮನಃ, ನಾರಾಯಣ ಎಂಬ ಹೆಸರಿನ, ನಾರಾಯಣ ಅಭಿಧಾನಸ್ಯ ನಾರಾಯಣ ಎಂಬ ಹೆಸರಿನ ಬ್ರಹ್ಮಣ ಪರಮಾತ್ಮನಃ ಬ್ರಹ್ಮಣಃ ಪರಮಾತ್ಮನಾದ ಬ್ರಹ್ಮಶಬ್ದವಾಚ್ಯನಾದ ಶ್ರೀಹರಿಯ ನಿಷ್ಠಾಮರ್ಹತ, ನಿಷ್ಠಾಮದ್ರೆ ಮಹಿಮೆ, ಮಹಿಮೆಯನ್ನ ನೋವಕ್ತು ಅರ್ಹತ ಸ್ವಲ್ಪ ವಿಶೇಷವಾಗಿ ವರ್ಣಿಸಬೇಕು. ನಿಮ್ಮ ಜ್ಞಾತಿ ಕೇಳ್ತೇನೆ ಅಂದ್ರೆ ಯುಎಂ ಬಿ ಬ್ರಹ್ಮವಿತ್ತಮಾಹ, ಒಳ್ಳೆ ಬ್ರಹ್ಮಜ್ಞಾನಿಗಳಿವೆ, ಅದಕ್ಕೆ ನಿಮ್ಮನ್ನು ಕೇಳ್ತೇನೆ. ಯಾವುದ್ರಲ್ಲಿ ಎಕ್ಸ್ಪರ್ಟ್ ಅವ್ರನ್ನ ಕೇಳಬೇಕು. ಬ್ರಹ್ಮವಿತ್ತಮಾಹ ಕೃಷ್ಣಶಾಸ ಸಖಾ ಕಶ್ಚಿತ್ ಬ್ರಾಹ್ಮಣೋ ಬ್ರಹ್ಮವಿತ್ತಮಃ. ಸುಧಾಮನ್ ಹೇಳಬೇಕಾದ್ರೆ ಮಾತು ಹೇಳಿದ್ರು, ಇವರೆಲ್ಲ ಬ್ರಹ್ಮವಿತ್ ಬ್ರಹ್ಮವಿತ್ತರಹ ಬ್ರಹ್ಮವಿತ್ತಮಃ, ನೀವೆಲ್ಲ ಬ್ರಹ್ಮ ಪರಮಾತ್ಮನ್ನು ಭಾರಿ ತಿಳಿದಂತ ಜನಗಳು, ಅಥವಾ ತಿಳಿದ್ರೆ ಭಾರಿ ಶ್ರೇಷ್ಠರಾದವರು. ಅದಕ್ಕೆ ದೇವರ ಬಗ್ಗೆ ನೀವು ಅದು ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ಬ್ರಹ್ಮವಿತ್ತವಾಹಿ ಯಸ್ಮಾತ್ ತಸ್ಮಾತ್ ಯೂಯಂ ಬ್ರಹ್ಮಣೋ ನಿಷ್ಠಾಂ ಬ್ರಹ್ಮಾದಿ ಜೀವರಾಶೇ ಉತ್ಕೃಷ್ಟಂ ವಕ್ತುಮರ್ಹತ. ಬ್ರಹ್ಮ ಪರಮಾತ್ಮರ ಸರ್ವೋತ್ತಮತ್ವವನ್ನ ಬ್ರಹ್ಮಾದಿ ಜೀವರಿಗಿಂತ ಸರ್ವೋತ್ತಮ ಅಂಬುದು ತಿಳಿಸಿಕೊಡಿ ನಮಗೆ. ನಿಷ್ಠಾ ಉತ್ಕರ್ಷೆ ವ್ಯವಸ್ಥಾಯಾಂ ನಾಸೆ ಅಂತೆ ವ್ರತಯಾಂಚಯೋ ರೀತಿ ಯಾದವ. ನಿಷ್ಠಾ ಶಬ್ದಕ್ಕೆ ಹಿರಿಮೆ ಅಂತಾನೂ ಅರ್ಥ. ಸೊ ದೇವರ ಹಿರಿಮೆಯನ್ನು ವರ್ಣನೆ ಮಾಡಿ ಅಂತ ಅರ್ಥ. ದೇವರ ಹಿರಿಮೆಯನ್ನು ವರ್ಣನೆ ಮಾಡಿ. ಪಿಪ್ಪಲಾಯನ ಉವಾಚ ಸ್ಥಿತ್ಯುದ್ಭವ ಪ್ರಲಯ ಹೇತು ಅಹೇತುರಸ್ಯ ಯಸ್ವಪ್ನ ಜಾಗರ ಸುಷುಪ್ತಿಷು ಸನ್ ಬಹಿಶ್ಚ ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಯೇನ ಸಂಜೀವಿತಾನಿ ತದವೈಹಿ ಪರಂ ನರೇಂದ್ರ. ಇದು ದೇವರ ಮಹಿಮೆ. ಸ್ಥಿತಿ ಉದ್ಭವ ಪ್ರಲಯ ಹೇತು ಅಹೇತು ಅಸ್ಯ ಯಹ ಸ್ವಪ್ನ ಜಾಗರ ಸುಷುಪ್ತಿಷು ಸನ್ ಬಹಿಹಿ ಚ ದೇಹೇಂದ್ರಿಯ ಅಸು ಹೃದಯಾನಿ ಚರಂತಿ ಏನ ಸಂಜೀವಿತಾನಿ ತತ್ ಅವೈಹಿ ಪರಂ ನರೇಂದ್ರ. ಹೇ ನರೇಂದ್ರ ನಿಮಿರಾಜ, ತತ್ ಪರಂ ಅಯವಿ ಅವೈಹಿ, ಆ ಪರಮಾತ್ಮ ಇಷ್ಟು ಶ್ರೇಷ್ಠ ಅಂತ ಅರ್ಥ ಮಾಡಿಕೋ. ಹೇಗೆ? ಮೊದಲನೇದಾಗಿ ದೇವರು ಎಷ್ಟು ದೊಡ್ಡವನು ಅಂದ್ರೆ, ಸ್ಥಿತಿ ಉದ್ಭವ ಪ್ರಲಯ ಹೇತು ಅಸ್ಯ ಅಸ್ಯ ಜಗತಃ, ಈ ಜಗತ್ತಿಗೆ ಸ್ಥಿತಿ ಉದ್ಭವ ಪ್ರಲಯ ಹೇತು ಜನ್ಮಾದ್ಯಶ್ಚೇತ. ದೊಡ್ಡ ಮಹಿಮೆ ಇದು ಜಗತ್ತಿನ. ಜಗಜ್ಜನ್ಮಾದಿ ಕಾರಣನಾದವನು ಪರಮಾತ್ಮ. ಅಹೇತು ಹೇತು ಅಹೇತು, ಇದಕ್ಕೆಲ್ಲ ಕಾರಣ. ಅವನಿಗೊಂದು ಕಾರಣ ಅಂತಿಲ್ಲ, ಅವನಿಗೆ ಜಗತ್ ಸೃಷ್ಟಿ ಮಾಡಿದವನು ಯಾರೂ ಇಲ್ಲ. ಸರ್ವಕರ್ತ ನ ಕ್ರಿಯತೆ ತನ್ನ ಮಾಮಿ ಹರಿಂಪರ, ಅಂದ್ರೆ ಅವನಿಗೆ ಯಾರೂ ಕಾರಣದಿಲ್ಲ, ಎಲ್ಲದಕ್ಕೂ ಅವನ ಕಾರಣ. ಅದು ದೇವರ ಮಹಿಮೆ ಮೊದಲನೇದಾಗಿ. ಅದು ಇವರು ಅವ್ರು ಮಾಡಿದ್ರು ಅವರು ಇವ್ರು ಮಾಡಿದ್ರು ಅಂತ ಹೇಳಿದ್ರೆ ಒಂದು ಲಿಂಕ್ ಇರೋದು. ದೇವರಿಗೆ ಯಾವ ಹಿನ್ನೆಲೆ ಕೂಡ ಇಲ್ಲ. ಸನಾತ್ಯಾನಂತ ಕಾಲದಲ್ಲಿ ಯಾರ ಅನುಗ್ರಹಾದಿಗಳಿಲ್ಲದೇನೆ ಪರಮಾತ್ಮ ಏನಾಗಿದ್ದಾನೆ? ಸರ್ವೋತ್ತಮನಾಗಿದ್ದಾನೆ, ತನ್ನಷ್ಟೇ ತಾನೇ ಇದ್ದಾನೆ, ಸ್ವತಂತ್ರನಾಗಿದ್ದಾನೆ. ಇನ್ನೊಂದು ಅರ್ಥ, ಹೇತು ಅಹೇತು ಎಲ್ಲ ಮಾಡಿದ್ದಾನೆ, ಮಾಡಿಲ್ಲ ಅನ್ಸ್ಕೋತಾನೆ, ಅದೊಂದು ಬೇರೆ. ಪರಮಾತ್ಮನ ಬಗ್ಗೆ ತಾನೇ ಹೇಳ್ತಾನೆ ಕೃಷ್ಣ ಅರ್ಜನ, ಏವಂ ಕರ್ತಾರಮಪಿ ಮಾಂ ವಿದ್ಯೆ ಅಕರ್ತಾರಮವಿಯಂ, ಎಲ್ಲವನ್ನೂ ಮಾಡಿದ್ದೇನೆ. ತಸ್ಯ ಕರ್ತಾರಮಪಿ ಮಾಂ ವಿದ್ಯೆ ಅಕರ್ತಾರಮವಿಯಂ, ಮಾಡಿದವನು ನಾನೇ, ಮಾಡದೇ ಇದ್ದವನು ನಾನೇ, ಮಾಡಿದವನು ನಾನೇ ಫ್ಯಾಕ್ಟು, ಮಾಡದೇ ಇದ್ದವನೇ ಅಭಿಮಾನ ಏನಿಲ್ಲ ನನಗೆ. ಅದರಿಂದ ಏನರ್ಥ? ಮಾಡಿಲ್ಲದವನು ನಾನೇ. ಅದಕ್ಕೆ ಹೇತು ಅಹೇತು ಎರಡು ರೀತಿ ಅರ್ಥ ಅದಕ್ಕೆ. ಅದಕ್ಕೆ ಅಯ್ಯೋ ಅಸ್ಯ ಜಗತಃ ತದುತ್ಕರ್ಷೋಪಿ ಜನ್ಮಾದಿ ಕಾರಣತ್ವೇನ ಸ್ವಪ್ನಾದ್ಯವಸ್ಥಾ ಪ್ರವರ್ತಕತ್ವೇನ ತದನವಿಭೂತ ಶಕ್ತಿತ್ವೇನ ಮನ ಆದಿ ಇಂದ್ರಿಯಾಭಿಮಾನಿ ದೇವ ಅಜ್ಞೇಯತ್ವೇನ ಜನನಾದಿ ರಾಹಿತ್ಯೇನ ಜ್ಞಾತುಂ ಶಕ್ಯತೆ ಇತ್ಯಾಶಯೇನ ಪ್ರಶ್ನಂ ಪರಿಹರತಿ ಸ್ಥಿತಿತ್ಯಾದಿನ. ಯೋ ಅಸ್ಯ ಜಗತಃ ಸ್ಥಿತ್ಯಾದಿ ಹೇತು ಸ್ವಸ್ಯ ಹೇತು ಅನ್ಯಃ ನಾಸ್ತೀತಿ ಅಹೇತು. ಅದಕ್ಕೆ ಅವನು ಯಾವ ಕಾರಣವೂ ಇಲ್ಲ, ಎಲ್ಲದಕ್ಕೂ ಕಾರಣ. ಸ್ವಪ್ನಾದಿಷು ಸನ್ ನಿರ್ದೋಷತ್ವೇನ ಸ್ಥಿತ ಸ್ವಪ್ನ ಜಾಗರ ಸುಷುಪ್ತಿತು ಸನ್ ಬಹಿಷ್ಠ. ಮೂರು ಅವಸ್ಥೆಗಳಲ್ಲೂ ನಿಯಾಮಕ ಅವನೇ, ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ. ಅದಕ್ಕೆ ಸಂದೇಹ ಸೃಷ್ಟಿ ರಾಹ ಈ ಓಂ ಬ್ರಹ್ಮಸೂತ್ರದ ಇದೇನು ಶುರುವಾಯಿತು ಭಕ್ತಿಪಾದ, ಸ್ವಪ್ನದ ನಿಯಾಮಕ ಪರಮಾತ್ಮ ಹೇಳುತ್ತಾನೆ ಶುರು ಮಾಡಿದ್ರು. ಯಾತಕ್ಕೆ ನಮಗೆ ಹೊರಗೆ ಕಾಣೋದಕ್ಕಿಂತ ಜಾಸ್ತಿ ದೇವರ ಮಹಿಮೆ ಯಾವಾಗ ಕಾಣುತ್ತೆ? ಕನಸು ಕಂಡ ಕಾಣುತ್ತೆ ಅಂತ ಹೇಳ್ತಾರೆ. ಕನಸು ನಮ್ಮ ಕೈಯಲ್ಲಿಲ್ಲ, ಹೊರಗಿನ ವ್ಯಾಪಾರ ಆದರೂ ನಮ್ಮ ಕೈಗಿಲ್ಲ. ಸ್ವಲ್ಪ ನಮಗೆ ಏನಿಸುತ್ತೆ? ನಮ್ಮ ರೋಲ್ ಸ್ವಲ್ಪ ಇದೆ ಅನಿಸುತ್ತೆ. ಸ್ವಪ್ನದಲ್ಲಿ ಏನಾಗುತ್ತೆ? ಟೋಟಲಿ ಏನೂ ಇಲ್ಲ. ಅವಾಗ ಏನಾಗುತ್ತೆ? ಸರ್ವಸ್ವಾತಂತ್ರ್ಯ ಅಸ್ವಾತಂತ್ರ್ಯವನ್ನ ಸರ್ವ ರೀತಿಯಲ್ಲೂ ಫೀಲ್ ಮಾಡತಕ್ಕಂಥ ಅವಸ್ಥೆ ಯಾವುದು? ಸ್ವಪ್ನಾವಸ್ಥೆ. ಅದು ದೇವರು ಸ್ವಪ್ನ ಯಾತ ಕೊಡ್ತಾ ಇರ್ಬೇಕು, ಅದೊಂದು ಕಾರಣ. ತನ್ನ ಮಹಿಮೆ ತೋರಿಸಿಕೊಡ್ತಾನೆ ಅಂತ. ದೇವರು ಸ್ವಪ್ನವನ್ನು ತೋರಿಸೋ ಮೂಲಕ ಏನ್ ಮಾಡ್ತಾನೆ? ಮಹಿಮೆಯನ್ನು ತೋರಿಸಿಕೊಡ್ತಾನೆ. ಯಾಕೆ ನಮ್ಮ ರೋಡ್ ಏನೂ ಇಲ್ಲದೇನೆ ನಡೀತಾ ಇದೆ ಅಂದ್ರೆ ಏನರ್ಥ? ದೇವರು ಮಾಡಿಸ್ತಿದ್ದಾನೆ ಅಂತ ಅರ್ಥ. ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕು. ಆಮೇಲೆ ಸ್ವಪ್ನಾವಸ್ಥೆಯಲ್ಲಿ ಹೇಗೆ ನಾವು ಅಸ್ವತಂತ್ರರೋ ಅದೇ ರೀತಿ ಜಾಗೃತ ಅವಸ್ಥೆಯಲ್ಲಿ ಅಸ್ವತಂತ್ರರು ಅಂತ ತಿಳ್ಕೋಬೇಕು. ಅರ್ಥ ಆಯ್ತಾ? ಅದೇ ರೀತಿ ಸ್ವಪ್ನ ಕಾಣಕ್ಕೆ ಹೇಗೆ ಅಸ್ವತಂತ್ರರು, ನಿದ್ರೆ ಬರಲಿಕ್ಕೂ ಅಸ್ವತಂತ್ರರು, ಎಚ್ಚರಗೊಳ್ಳಕ್ಕೂ ಅಸ್ವತಂತ್ರರು. ಅಥ ಪ್ರಬೋಧೋ ಅಸ್ಮಾತ್, ಇನ್ನೊಂದು ಸೂತ್ರ. ಮತ್ತೆ ಸ್ವಪ್ನ ಬರಲಿಕ್ಕೂ ದೇವರು ಬೇಕು, ಎಚ್ಚರ ಆಗ್ಲಿಕ್ಕೂ ಏನು ಬೇಕು? ಎಷ್ಟು ದಿನ ಹೋದ್ರೆ ರೈಡ್ ಇನ್ ಸ್ಲೀಪ್ ಅಂತ ಹೇಳಿ ಡೀಪ್ ಸ್ಲೀಪರ್ ಹೋಗಿ ಬೆಳಗ್ಗೆ ಇದ್ದೇ ಇಲ್ಲ. ಯಾಕೆ? ಎಚ್ಚರಾಗೇ ಇಲ್ಲ. ಮತ್ತೆ ದೇವರು ಮಾಡಲಿಲ್ಲ. ಸ್ವಪ್ನ ಕೊಡೋದು ದೇವರ ಹಿರಿಮೆ, ಕನಸು ಕಾಣಿಸೋದು ಹಿರಿಮೆ, ಕನಸು ತೆಗೆಯೋದು ಹಿರಿಮೆ, ಒಳ್ಳೆ ಕನಸು ತೋರಿಸೋದು ಹಿರಿಮೆ, ಕೆಟ್ಟ ಕನಸು ತೋರಿಸೋದು ಹಿರಿಮೆ, ಕನಸ ಜ್ಞಾಪಕದಲ್ಲಿ ಇರಿಸೋದು ಹಿರಿಮೆ, ಮರೆಸಿಬಿಡೋದು ದೇವರ ಹಿರಿಮೆ, ಎಲ್ಲವೂ ದೇವರಿಗೆ ಸಂಬಂಧಪಟ್ಟಿದ್ದೆ. ಇದು ಆಲ್ ಇನ್ ಆಲ್ ಅದನ್ನ ಹೇಳೋದಕ್ಕೆ ಯಸ್ವಪ್ನ ಜಾಗರ ಸುಷುಪ್ತಿಷು ಸನ್ಬಹಿಷ್ಟ್ಯ ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಏನ. ನಮ್ಮ ದೇಹ, ನಮ್ಮ ಇಂದ್ರಿಯ, ನಮ್ಮ ಪ್ರಾಣ, ನಮ್ಮ ಹೃದಯ ಮನಸ್ಸು, ಹೃದಯ ಅಂದ್ರೆ ಮನಸ್ಸು, ಇವೆಲ್ಲ ಚರಂತಿ ಫಂಕ್ಷನ್ ಮಾಡೋದು ಯಾರಿಂದ? ಏನ? ದೇವರಿಂದ. ನಮ್ಮ ಹತ್ರ ಇದ್ರು ವರ್ಕ್ ಮಾಡೋದು ನಮ್ಮಿಂದ ಅಲ್ಲ. ಮಿಕ್ಸರ್ ನಮ್ಮ ಹತ್ರ ಇದೆ, ಕರೆಂಟ್ ಅಲ್ಲಿ ಏನ್ ಮಾಡ್ತಾನೆ? ಮಿಕ್ಸರ್ ಇದೆ, ಫ್ರೀ, ಎಲ್ಲ ಇಟ್ಕೊಂಡಿದೆ, ನೋ ಕರೆಂಟ್, ಎಲ್ಲ ಸ್ಟಾಪ್. ಸೊ ದೇಹ, ಇಂದ್ರಿಯ, ಹಸು, ಹೃದಯ. ದೇಹ ಫಂಕ್ಷನ್ ಮಾಡೋಕ್ಕೂ ದೇವರು ಬೇಕಿದ್ರೆ ಬಾಡಿ ಅಷ್ಟೇ. ದೇಹ ಏನಾಗುತ್ತೆ? ಅದು ಬಾಡಿ. ಆಮೇಲೆ ಇಂದ್ರಿಯಗಳೆಲ್ಲ ಫಂಕ್ಷನ್ ಮಾಡೋ, ಅಂತಃ ಪ್ರವೇಶ ಮಮಾಚ ಮಿಮಾಂ ಪ್ರಸುಪ್ತಾಂ. ಅದಕ್ಕೆ ಇಂದ್ರಿಯ ಹಸು ಅಂದ್ರೆ ಪ್ರಾಣಗಳು, ಹೃದಯಾನಿ ಮನಸ್ಸು, ಎಲ್ಲ ಫಂಕ್ಷನ್ ಮಾಡೋದೆಲ್ಲ ದೇವರಿಂದ. ಚರಂತಿ ಏನ? ಸಂಜೀವಿತಾನಿ. ಅದೇ ಮಾತೆ ಧ್ರುವನ ಮಾತು. ಯೋ ಅಂತಃ ಪ್ರವೇಶ ಮಮಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಸಂಜೀವಿತಾನಿ ಪದ ಇದು. ಅಲ್ಲಿ ಆ ಪದ ಇಲ್ಲಿ ಈ ಪದ ಇದೆ ಅಷ್ಟೇ. ಸಂಜೀವಿತಾನಿ ತತ್ ಅವೈಹಿ ಪರಂ ನರೇಂದ್ರ. ಯಾರಿಂದ ಇಡೀ ಜಗತ್ತು ಸೃಷ್ಟಿ ಸ್ಥಿತಿ ಲಯವನ್ನು ಕಾಣ್ತಾ ಇದೆಯೋ, ಯಾರಿಗೆ ಕಾರಣ ಪುರುಷನಿಲ್ಲವೋ, ಯಾವನು ಸ್ವಪ್ನಾದಿಗಳನ್ನ ಒಳಗು ಹೊರಗು ನಿಂತು ಮಾಡಿಸ್ತಾನೆಯೋ, ಯಾವನ ಅಧೀನದಲ್ಲೇ ಇದ್ದು ದೇಹ, ಇಂದ್ರಿಯ, ಹಸು, ಹೃದಯಾದಿಗಳು ಕೆಲಸ ಮಾಡ್ತಾ ಇವೆಯೋ, ತತ್ ಪರಂ ಅವೈ, ಅವನೇ ಪರಮಾತ್ಮ ತಿಳ್ಕೊಂಡ್ಬಿಡು ಅಂತ ಹೇಳಿದ್ರು. ದೇವರ ಮಹಿಮೆಯನ್ನು ಹೇಳಿದ್ರು. ಈಗ ದೇವರ ಮಹಿಮೆ ಎಂಬುದು ಆಲ್ರೌಂಡ್ ಗ್ರೇಟ್ನೆಸ್, ಪಾರ್ಷಿಯಲ್ ಗ್ರೇಟ್ನೆಸ್ ಅಲ್ಲ ದೇವರದು, ಆಲ್ರೌಂಡ್ ಗ್ರೇಟ್ನೆಸ್ ಅದನ್ನು ಹೇಳಿದ್ರು. ಮತ್ತೆ ಇಂಡಿಪೆಂಡೆಂಟ್ ಗ್ರೇಟ್ನೆಸ್, ಉಳಿದವರದೆಲ್ಲ ಡಿಪೆಂಡೆಂಟ್ ಗ್ರೇಟ್ನೆಸ್, ಉಳಿದವರದೆಲ್ಲ ಇಂಡೈರೆಕ್ಟ್ ಗ್ರೇಟ್ನೆಸ್, ದೇವರದು ಡೈರೆಕ್ಟ್. ಎಲ್ಲ ಚೇಂಜ್ ಮಾಡ್ತಾ ಹೋಗು, ಡೈರೆಕ್ಟ್, ಇಂಡೈರೆಕ್ಟ್, ಡಿಪೆಂಡೆಂಟ್, ಇಂಡಿಪೆಂಡೆಂಟ್, ಟೋಟಲ್, ರಿಲೇಟಿವ್, ಅದೆಲ್ಲ ಅರ್ಥ ಮಾಡಿಕೊಂಡು ದೇವರು ಎಷ್ಟು ದೊಡ್ಡವನು ಅಂತ ಗೊತ್ತಾಗುತ್ತೆ. ಸ್ಥಿತ್ಯುದ್ಧವ ಪ್ರಳಯ ಹೇತು ರಹೇತು ರಸ್ಯ ಯಸ್ವಪ್ನ ಜಾಗರ ಸುಷುಪ್ತಿಷು ಸನ್ಬಹಿಶ್ಚ ದೇಹೇಂದ್ರಿಯಾಸು ಹೃದಯ ನಿಚರಂತಿ ಏನ ಸಂಜೀವಿತಾನಿ ತದವೈಹಿ ಪರಂ ನರೇಂದ್ರ. ನೈನಂ ಮನೋವಿಶತಿ ವಾಗುತ ಚಕ್ಷುರಾತ್ಮ ಪ್ರಾಣೇಂದ್ರಿಯಾಣಿ ಚ ಯಥಾನಲಮರ್ಚಿಷಸ್ವಾಹ ಶಬ್ದೋಪಿ ಅಬೋಧಕ ನಿಷೇಧತಯ ಆತ್ಮಮೂಲಂ ಅರ್ಥೋಕ್ತಮಃ ಯದೃತೆ ನ ನಿಷೇಧ್ಯ ಸಿದ್ಧಿ. ನಾ ಏನಂ ಮನಃ ವಿಶತಿ ವಾಗುತ ಚಕ್ಷುಃ ಆತ್ಮ ಪ್ರಾಣ ಇಂದ್ರಿಯಾಣಿ ಚ ಯಥಾ ಅನಲಂ ಅರ್ಚಿಷಸ್ವಾಹ ಶಬ್ದಾಪಿ ಅಬೋಧಕ ನಿಷೇಧತಯ ಆತ್ಮಮೂಲಂ ಅರ್ಥ ಅರ್ಥೋಕ್ತಂ ಮಾಹ ಎದುರುತೆ ನಾ ನಿಷೇಧ್ಯ ಸಿದ್ಧಿ. ಮತ್ತೆ ಹೇಳ್ತಾರೆ, ನೈನಂ ಮನಃ ವಿಶತಿ, ಅವನ ಬಗ್ಗೆ ಯಾವ ಮನಸ್ಸು ಪೂರ್ತಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ನೈನಂ ಮನೋವಿಶತಿ ಅದ್ರ ಬಿಯಾಂಡ್ ಇಮ್ಯಾಜಿನೇಷನ್. ಅದು ದೇವರು ಎಷ್ಟು ದೊಡ್ಡವನು ಅಂದ್ರೆ ಜಸ್ಟ್ ವಿ ಕಾಂಟ್ ಇಮ್ಯಾಜಿನ್, ಅಷ್ಟು ದೊಡ್ಡವನಿದ್ದಾನೆ ದೇವರು. ವಿಶತಿ ವಾಗುತ ಯಾರ ಮಾತು ದೇವರನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಚಕ್ಷು ಯಾರ ಕಣ್ಣು ದೇವರನ್ನು ಕಾಣಕ್ಕಾಗೋದಿಲ್ಲ. ಅದಕ್ಕೆ ದಿವ್ಯಂ ದದಾಮಿತೆ ಚಕ್ಷು ಅಂತ ಹೇಳ್ತಾರೆ. ಆತ್ಮ ಯಾರ ಬಂದು ದೇಹ ಯಾವುದು ಮುಟ್ಟಕ್ಕಾಗೋದಿಲ್ಲ ದೇವರನ್ನ. ಪ್ರಾಣ ಇಂದ್ರಿಯಾಣಿಚ, ಪ್ರಾಣ ಇಂದ್ರಿಯಾಣಿಚ, ಯಾರ ಪ್ರಾಣಗಳು ಮುಟ್ಟಕ್ಕಾಗೋದಿಲ್ಲ, ಇಂದ್ರಿಯಗಳು ಮುಟ್ಟಕ್ಕಾಗೋದಿಲ್ಲ. ಯಥಾ ಅದಲಂ ಅಚ್ಚಿಷ ಸ್ವಾಹ, ಹೇಗೆ ಬೆಂಕಿಯಿಂದ ಬರತಕ್ಕಂಥ ಜ್ವಾಲೆಗಳಿಗೆ ಬೆಂಕಿಯ ಸ್ವರೂಪ ಹೇಗೆ ಗೊತ್ತಾಗೋದಿಲ್ಲೋ ಹಾಗೆ, ದೇವರಿಂದ ಹುಟ್ಟಿ ಬಂದಿರೋ ನಮಗೆ ದೇವರ ಬಗ್ಗೆ ಸಮಗ್ರ ಗೊತ್ತಾಗೋ ಚಾನ್ಸಸ್ಸೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದರಿಂದ ದೇವರು ಸಾಕಲ್ಲೇನ ಅಜ್ಞೇಯ, ಯಥೋಚಿತ ಜ್ಞೇಯ, ಸ್ವಯೋಗ್ಯತೆಗೆ ತಕ್ಕಂತೆ ಜ್ಞೇಯನೇ ಹೊರತು ಪೂರ್ತಿ ದೇವರು ತಿಳ್ಕೊಳ್ಳೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಶಬ್ದ ಅಪಿ ಅಬೋಧಕ ನಿಷೇಧತೆಯ, ನಮಗೆ ನೋಡಿ ಯಾವುದೊಂದು ತಂದುಕೊಡ್ತಾರೆ, ಯಾವ ವರ್ಕ್ ಮಾಡುತ್ತೆ ಗೊತ್ತಾಗಲ್ಲ ನಮಗೆ. ಆ ಕಂಪ್ಯೂಟರ್ ಮೇಲೆ ನೋಡ್ತಾ ಹೋದ್ರೆ ಆಶ್ಚರ್ಯ ಪಡೋದು ಗೊತ್ತೇ ಹೊರತು ಹೌ ಇಟ್ ಫಂಕ್ಷನ್, ಎಷ್ಟು ವಂಡರ್ಗಳಿವೆಲ್ಲ ಕೂಡ. ಎಷ್ಟು ತಿಳಿದವ್ರಿಗೆ ಏನಾಗ್ತಾ ಇರುತ್ತೆ? ಆಶ್ಚರ್ಯನೇ ಆಶ್ಚರ್ಯ. ಪ್ರತಿಯೊಂದು ಇವತ್ತು ಲೋಕದಲ್ಲಿ ಆಶ್ಚರ್ಯಗಳನ್ನು ಕಾಣುತ್ತೇವೆ. ದೇವರು ಮಾಡಿರೋ ಆಶ್ಚರ್ಯ ಅರ್ಥ ಮಾಡಿಕೊಳ್ಳೋದೇ ಕಷ್ಟ, ಇನ್ನು ದೇವರನ್ನ ಅರ್ಥ ಮಾಡಿಕೊಳ್ಳೋದು ಹೇಗೆ ಸಾಧ್ಯ? ಸಾಧ್ಯನೇ ಇಲ್ಲ, ಅಷ್ಟು ದೊಡ್ಡವನು ದೇವರು. ಶಬ್ದ ಅಪಿ ಅಬೋಧಕ ನಿಷೇಧತೆಯ ಆತ್ಮಮೂಲಂ ಅರ್ಥೋಕ್ತಮಾಹ ಎದುರುತೆ ನ ಶೇಷ್ಯ ಸಿದ್ಧಿ. ವೇದಗಳು ಅಂತ ಕೇಳಿದರೆ ಅವು ಅಷ್ಟೇನೆ. ಅಂದ್ರೆ ಮತ್ತೇನು ಹೇಳಿದ್ರು? ಮನಸ್ಸು, ಮಾತು, ಕಣ್ಣು, ಇನ್ನೂ ಯಾವುದು ತಿಳ್ಕೊಳ್ಳಲ್ಲ ಅಂತ ಹೇಳಿಬಿಟ್ರು. ಒಂದು ವೇದಗಳಿಗೆ ಆಗಬಹುದಲ್ಲ ಅಂತ ಕೇಳಿದರೆ ಶಬ್ದೋಪಿ ಅದಕ್ಕೂ ಪೂರ್ತಿ ಆಗೋದಿಲ್ಲ. ಯಥೋ ವಾಚೋ ನಿವರ್ತಂತೆ ಅಂತ ಹೇಳಿದ್ರಿಂದ ನಮ್ಮ ಮಾತಿಗೂ ಆಗೋದಿಲ್ಲ, ವೇದದ ಮಾತಿಗೂ ಆಗೋದಿಲ್ಲ ಅಂತ ಅರ್ಥ. ಅದನ್ನು ಹೇಳ್ತಾರೆ, ನಿರ್ದೋಷ ಶಬ್ದ ಆಗಬೈತೆ, ನಿರ್ದೋಷ ಶಬ್ದ ರಾಶಿ ಅಭಿಮಾನಿನಿ ಲಕ್ಷ್ಮೀಬೋಧಕಾದ ಅನ್ಯ ಬೋಧಕಂ ಪರಮೇಶ್ವರ ಇತರಾತ್ ಲೋಕಾದ ಆನಂದ ಜ್ಞಾನಾಧಿಕಮ್ಯತ್ತ ನಿಷೇಧತೆಯ ಆನಂದೋ ಹರಿಹಿ ನೇದೃಶಾನಂದ ಜ್ಞಾನರೂಪ ನೇದೃಶ ಜ್ಞಾನರೂಪ ಇತ್ಯಾದಿ ನಿಷೇಧ ರೂಪೇಣ ಆತ್ಮಮೂಲಂ ಸಕಾರಣಂ ಅರ್ಥೋಕ್ತಂ ಅರ್ಥತಾ ಪರಿಶೇಷಿತತ್ವೇನ ಉತ್ತಮಃ. ಶಬ್ದ ಅಪಿ ವೇದವು ಕೂಡ ದೇವರನ್ನ ಇಂಥ ಆನಂದ ಇತ್ಯಾದಿ ಹೇಳಿದ ವೇದಗಳಿಗೂ ಭಾರಿ ಕಷ್ಟ. ಅದಕ್ಕೇನು ಮಾಡುತ್ತೆ? ಇದಲ್ಲ ಅದಲ್ಲ ಅಂತ ಹೇಳುತ್ತಷ್ಟೇ. ಅರ್ಥ ಎಷ್ಟು ಗ್ರೇಟ್ ಅಂತ ಕೇಳ್ತಾರೆ. ಇದನ್ನು ತೋರಿಸ್ಬಿರಲಿ, ಭಾರಿ ಬೆಳಕು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಅಂತ ಬಗ್ಗೆ ಹೇಳ್ಬಿಟ್ರಿ ಯಾರೋ ಪಾಪ. ಇವನಿಗೆ ಕಣ್ಣು ಕಾಣಿಸ್ತಿದ್ದಿಲ್ಲ, ಕಣ್ಣು ಬಂತು ಪಾಪ, ರಾತ್ರಿ ಕಣ್ಣು ಬಂತು. ಸೂರ್ಯನ ಬಗ್ಗೆ ಭಾರಿ ವರ್ಣನೆ ಮಾಡಿದ್ರು, ಕೇಳಿದ್ರು ಸೂರ್ಯ ಹೇಗಿರ್ತಾನೆ ಅಂತ ಕೇಳಿ. ಅವನೇನ್ ಮಾಡ್ದ, ಭಾರಿ ಬೆಳಕು ಅಂತ ಹೇಳಿದ ತಕ್ಷಣ ಏನ್ ಮಾಡ್ದ, ದೊಡ್ಡ ಕ್ಯಾಂಡಲ್ ಹೀಗಿರ್ತಾನ ಅಂತ ಕೇಳಿದ. ಛೇ ಅಲ್ಲವಾರಾಯ ಅಂತ ಹೇಳಿದ. ಆಮೇಲೆ ದೊಡ್ಡ ಲೈಟ್ ತೋರಿಸಿ ಅಲ್ಲ ಅಂತ ಹೇಳಿದ. ಚಂದ್ರ ತೋರಿಸ್ತಾ ಕೊನೆಗೆ ಅಲ್ಲ ಅಂತ ಹೇಳಿದ. ಸೂರ್ಯನ ಹೇಗೆ ತೋರಿಸ್ಬೇಕು? ಸೂರ್ಯ ನೋಡಿದ ಗೊತ್ತಾಗ್ಬೇಕಂತೆ. ಸೂರ್ಯನ ಬೆಳಕಿನ ನಾವು ಯಾವ ಬೆಳಕಿ ಕೂಡ ಏನ್ ಹೇಳಿದ ಅಲ್ಲ ಅಲ್ಲ ಅಂತ ಹೇಳ್ಬೇಕಂತೇನೆ. ಸೊ ದೇವರು ಯಾವ ಗುಣ ಹೇಳಿದ ಅಂತ ಹೇಳ್ಬೇಕು ನಾವು? ಹೀಗೆ ಅಂತ ಹೇಳೋದಕ್ಕೆ ಹೀಗೆ ಅಲ್ಲ ಅಂತ ಹೇಳೋದು ಸುಲಭ ಅಂತ ಹೇಳಿದ. ನಮ್ಮ ಆನಂದ ದೇವರದಲ್ಲ, ನಮ್ಮ ರೀತಿ ದೇವರದಲ್ಲ, ನಮ್ಮ ಹುಟ್ಟು ದೇವರದಲ್ಲ. ಅಲ್ಲಿ ತಿಳ್ಕೊಂಡ್ಬಿಟ್ರೆ ಏನಾಯ್ತಾಗ? ಅದೇ ಭೇದ ಅಂದ್ರೆ ಅದೇ ದೇವ್ರ ಬಗ್ಗೆ ಭೇದ ಹೇಳ್ತಾ ಇರೋದು ಏನರ್ಥ ಗೊತ್ತಾ? ದೇವ್ರ ಟೋಟಲಿ ಡಿಫರೆಂಟ್. ಡಿಫರೆಂಟ್ ಅಂದ್ರೆ ಎ ಈಸ್ ಡಿಫರೆಂಟ್ ಫ್ರಮ್ ಬಿ, ಬಿ ಈಸ್ ಡಿಫರೆಂಟ್ ಫ್ರಮ್ ಎ ಇದ್ದಾಗಲ್ಲ. ಡಿಫರೆಂಟ್ ಅಂದ್ರೆ ಗ್ರೇಟ್ ಅಂಬರ್ತಾರೆ. ಡಿಫರೆಂಟ್ ಅಂದ್ರೆ ಯಾವ ರೀತಿ ಡಿಫರೆಂಟ್? ಗ್ರೇಟ್. ಇಬ್ಬರು ಫೇಲ್ ಆಗಿದ್ದಾರೆ, ಇಬ್ಬರು ಡಿಫರೆಂಟ್, ಇಬ್ಬರು ಫೇಲ್ ತಗೊಂಡು ಏನ್ ಮಾಡ್ಬೇಕಾಗ? ಆದ್ರೆ ದೇವ್ರ ಪಾಸು ಅದಿಬ್ಬರು ಪಾಸು ಆ ತರ ಅಲ್ಲ, ಇನ್ಕಂಪೇರಬಲಿ ಗ್ರೇಟ್ ದೇವ್ರು. ಅದು ದೇವ್ರ ಮಹಿಮೆ. ನೈನಂ ಮನೋ ವಿಶತಿ ವಾಗುತ ಚಕ್ಷುರಾತ್ಮ ಪ್ರಾಣೇಂದ್ರಿಯಾಣಿ ಚ ಯಥಾ ಅನಲಂ ಅರ್ಚಿಷ ಸ್ವಾಹ ಶಬ್ದೋ ಅಪಿ ಅಬೋಧಕ ನಿಷೇಧತೆಯ ಆತ್ಮಮೂಲಂ ಅರ್ಥೋಕ್ತಮಿಹ ಎದುರುತೆ ನ ನಿಷೇಧ್ಯ ಸಿದ್ಧಿ. ಅದಕ್ಕೆ ನ ನಿಷೇಧ್ಯ ಸಿದ್ಧಿ ಅದಕ್ಕೆ ಎರಡರ್ಥ ಹೇಳಿದ್ರು. ಶಬ್ದ ಅಂಬೋದಕ್ಕೆ ಒಂದರ್ಥ, ವೇದಗಳು ಅಂತರ್ಥ. ಇನ್ನೊಂದರ್ಥ ವೇದಾಭಿಮಾನಿನ ಮಹಾಲಕ್ಷ್ಮಿ ಅಂತರ್ಥ. ವೇದಾಭಿಮಾನಿ ಮಹಾಲಕ್ಷ್ಮಿಗೂ ಕೂಡ ಏನಂತಾಗಬೇಕು? ದೇವ್ರಮಯ ಪೂರ್ತಾಗೋದಿಲ್ಲ. ಅದೇ ಪ್ರಳಯ ಜಲದ ಇಳುಳ್ಳ ನಾಭೆಯು ಹೊಲಬುಗಾಣದೆ ಸುತ್ತು ಒಂದರಿ. ಮಹಾಲಕ್ಷ್ಮಿ ದೇವಿ ದೇವ್ರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಹೋದ ಏನಾಗುತ್ತಂತೆ? ಪ್ರಳಯ ಕಾಲದ ನಾವೇ ಡಿಸ್ಟರ್ಬ್ ಆದಾಗುತ್ತಂತೆ. ಅಷ್ಟರ ಮಟ್ಟಿಗೆ ರಮಾದೇವಿಗೂ ಸಾಕಲ್ಲೇನ ಚಿಂತನೆಗೆ ಎಟಕದ ದೊಡ್ಡ ವ್ಯಕ್ತಿತ್ವ ದೇವರದು ಅದನ್ನು ತಿಳಿಸಿದರು. ಶಬ್ದೋಪಿ ಅಬೋಧಕ ನಿಷೇಧತೆಯ ಆತ್ಮಮೂಲಂ ಅರ್ಥೋಕ್ತಂ. ಆತ್ಮಮೂಲಂ, ತನಗೆ ಮೂಲ ಕಾರಣವಾದ ಪರಮಾತ್ಮನ ಬಗ್ಗೆ ವೇದವೂ ಕೂಡ ಅಬೋಧಕ ನಿಷೇಧತೆಯ ಪೂರ್ತಿ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳುತ್ತೆ ಅಬೋಧಕ. ಮತ್ತು ಇದು ಈ ರೀತಿ ಅಲ್ಲ ಆ ರೀತಿ ಅಲ್ಲ ಅಂತ ಹೇಳುತ್ತೆ ನಿಷೇಧತೆಯ. ಅಷ್ಟೇ ಹೊರತು ಪೂರ್ತಿ ಹೇಳೋದಕ್ಕಾಗೋದಿಲ್ಲ. ಅಬೋಧಕ ನಿಷೇಧತೆಯ ಅಬೋಧಕ ಅನ್ಯದ ಅಬೋಧಕಂ ಪರಮೇಶ್ವರ ಇತರ ಲೌಕಿಕಾನಂದ ಜ್ಞಾನಾಧಿಕಮ್ಯತ್ತಸ್ಯ ನಿಷೇಧತೆಯ ಆನಂದೋ ಹರೇಹೇ ನೇದೃಶಾನಂದ ಜ್ಞಾನರೂಪೋ ನೇದೃಶ ಜ್ಞಾನರೂಪ. ದೇವರು ಜ್ಞಾನರೂಪ, ನಮ್ಮಂತ ಜ್ಞಾನ ಅಲ್ಲ. ದೇವರ ಆನಂದ ರೂಪ, ನಮ್ಮಂತ ಆನಂದ ಅಲ್ಲ. ಈ ರೀತಿಯ ದೇವ್ರು ಹೇಳ್ಬೇಕಾಗಿ ನೇತಿ ನೇತಿ ಹೋವಾಚ ಅಂತ ಬರುತ್ತೆ. ನೇತಿ ನೇತಿ ದೇವ್ರು ಹೀಗಿಲ್ಲ ಹೀಗಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ರಲ್ಲ ಆ ರೀತಿ. ಅರ್ಥ ಶಬ್ದ ಏನಾತ್ರ ಪರಿಶೇಷ ಪ್ರಮಾಣ ಮುಚ್ಚತೆ ನಾ ಲಕ್ಷಣಾವೃತ್ತಿ. ಇಲ್ಲಿ ಅರ್ಥ ಶಬ್ದದಿಂದ ಪರಿಶೇಷ ಪ್ರಮಾಣ ಅಂದ್ರೆ ಲಕ್ಷಣಾವೃತ್ತಿಯಿಂದ ಹೇಳ್ತಾ ಇಲ್ಲ, ಪರಿಶೇಷ ಪ್ರಮಾಣದಿಂದ ಅಂದ್ರೆ ಅದು ಆನಂದ, ನಮ್ಮ ಆನಂದ ಅಲ್ಲ, ಸೊ ಬೇರೆ ಆನಂದ ಅಂತ ಅರ್ಥ. ಆ ರೀತಿ ತಿಳ್ಕೋಬೇಕು ಅಂತ ಅರ್ಥ. ಕಥಂ ಅತ್ರಾಹ ಎದುರುತೆ ಇತಿ ಯತ್ ಸರ್ವ ವಿಲಕ್ಷಣಾನಂದಾಧಿಕಂ ವಿನಾ ನಿಷೇಧ್ಯಸ್ಯ ಏತನ್ನಭವತಿ ಇತಿ ನಿಷೇಧ ವಚನಾರ್ಥಸ್ಯ ಲೌಕಿಕ ಆನಂದಾದೇಹೇ ಸಿದ್ಧಿರ್ನ ಸ್ಯಾತ್. ಸರ್ವ ವಿಲಕ್ಷಣ ಆನಂದಾದಿಗಳು ಹೊಂದಿರೋದ್ರಿಂದ ಪರಮಾತ್ಮರ ಬಗ್ಗೆ ನಾವು ಲೌಕಿಕ ಆನಂದಾದಿಗಳು ಸಿದ್ಧಿ ಕೊಡಕ್ ಬರೋದಿಲ್ಲ. ಅದರಿಂದಾಗಿನೇ ಬಿಯಾಂಡ್ ಎಕ್ಸ್ಪ್ಲನೇಷನ್ ಅಂತ ಅರ್ಥ. ಪ್ರತ್ಯಕ್ಷಾದಿ ಪ್ರಮಾಣ ಸಿದ್ಧತ್ವ ಸಾಸ್ತಿ. ಆಧಾರ ಇದೆ, ಒಪ್ಪಬೇಕು. ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ, ಅದನ್ನು ಒಪ್ಪಬೇಕು ನಾವು. ಅದು ಇಲ್ಲ ಅಂತ ಹೇಳೋದು ತಪ್ಪಾಗುತ್ತಷ್ಟೆ. ಬ್ರಹ್ಮಾದ್ಯಾ ಯಂನ ಜಾನಂತಿ ಕರಣಾದ್ಯಭಿಮಾನಿನಃ ಜಾನಂತ್ಯನುಗ್ರಹಾಚ್ಯಾಸ್ಯ ಪ್ರಧಾನಾಗ್ನಿಮ್ಯಥಾರ್ಚಿಷಃ ಅಗ್ನಿಪುತ್ರ ನಮಸ್ತಸ್ಮೈ ಯಮಾಃ ಸ್ತ್ರೀಶ್ಚರ ಸ್ಫುಟಂ ವೇದರೂಪಾ ಪರಂ ದೇವಂ ವೈಲಕ್ಷಣ್ಯಾತ್ ಸಮಸ್ತಶಃ ಆನಂದೋ ನೇದೃಶಾನಂದಃ ಇತ್ಯುಕ್ತೇ ಲೇಶ ಲೋಕತಃ ಪರಂ ಪ್ರತಿಭಾತಿ ನಚಾಭಾತಿ ಯಥಾವತ್ ದರ್ಶನಂ ವಿನಾ ಇತ್ಯನೇನ ಪರಿಹರ್ತವ್ಯ. ಇದಿಷ್ಟು ಆಚಾರ ಕೊಟ್ಟ ತಾತ್ಪರ್ಯ ಇದೆ. ಮೊದಲೇನು ಹೇಳಿದ್ರು, ನೈನಂ ಮನೋ ವಿಶತಿ ಎಂಬುದಕ್ಕೆ ಎರಡೆರಡು ಅರ್ಥ ಹೇಳ್ತಾರೆ. ಒಂದರ್ಥ ಮನಸ್ಸಿಗೆ ಸಿಗೋದಿಲ್ಲ, ಕಣ್ಣಿಗೆ ಸಿಗೋದಿಲ್ಲ, ಆಗಲೇ ಅರ್ಥ ಹೇಳಿಬಿಟ್ರು. ಇನ್ನೊಂದರ್ಥ ಮನೋಭಿಮಾನಿ ರುದ್ರದೇವರಿಗೂ ಸಿಗೋದಿಲ್ಲ. ಅದೇ ರೀತಿ ವಾಗುತ ವಾಗಭಿಮಾನಿ ಸರಸ್ವತಿ ಉಮಾದಿಗಳಿಗೂ ಗೊತ್ತಾಗೋದಿಲ್ಲ. ಚಟ್ಟು ಸೂರ್ಯನಿಗೂ ಕಾಣೋದಿಲ್ಲ. ಹೊಸ ಬೇರೆ ಯಾರು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ ಅರ್ಥನ. ಆಚಾರ್ಯ ಹೇಳಿದ ಅರ್ಥನ ಬೇರೆ ಮತದವರು ಅಭಿಮಾನಿ ದೇವತೆ ಕಾನ್ಸೆಪ್ಟೇ ಗೊತ್ತಿಲ್ಲದವ್ರು ಹೇಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ವಿಶತಿ ವಾಗುತ ಚಕ್ಷುರಾತ್ಮ ಪ್ರಾಣೇಂದ್ರಿಯಾಣಿಚ ಪ್ರಾಣಾಭಿಮಾನಿಗಳು ಇಂದ್ರಿಯಾಭಿಮಾನಿಗಳು ಯಾರು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಹೇಗೆ ಅರ್ಚಿಷ ಅಗ್ನಿಪುತ್ರರು ಪ್ರಧಾನ ಅಗ್ನಿ ಹೇಗೆ ತಿಳ್ಕೊಳ್ಳೋದಕ್ಕಾಗೋದಿಲ್ಲವಲ್ಲ ಹಾಗೆ ಇಲ್ಲಿ ಕಿಡಿಗಳು ಅಗ್ನಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅಂಬುದು ಹೊರಗಿನ ಅರ್ಥ. ಅಗ್ನಿಪುತ್ರರಾದವರು ತನ್ನ ತಂದೆಯಾದ ಅಗ್ನಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಾಗಾಗೋದಿಲ್ಲವಲ್ಲ ಹಾಗೆ ಅಂತ ದೃಷ್ಟಾಂತ. ಶಬ್ದೋಪಿ ಮಹಾಲಕ್ಷ್ಮಿ ಬಂದರು, ಬೇರೆಯವರೆಲ್ಲ ಆದರೀಗ ಮಹಾಲಕ್ಷ್ಮಿ ಅವ್ರು ಯಾರು ತಿಳ್ಕೊಳ್ಳೋದಕ್ಕಾಗೋದಿಲ್ಲ, ಪೂರ್ತಿ ತಿಳಿಸ್ಲಕ್ಕೂ ಆಗೋದಿಲ್ಲ ಅಷ್ಟು ದೊಡ್ಡವರು. ಬ್ರಹ್ಮಾದ್ಯ ಯಂನ ಜಾನಂತಿ ಕರಣಾದ್ ಅದರಿಂದ ಇನ್ನೊಂದು ಅರ್ಥ ಐತೆ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಃ ಸಹ ಅಂದ್ರೆ ವಾಗಭಿಮಾನಿ ದೇವತೆಗಳು ಮನೋಭಿಮಾನಿ ದೇವತೆಗಳು ಪರಮಾತ್ಮನ ವಿಚಾರ ಹೇಳಕ್ಕಾಗದೆ ಸುಮ್ಮನಾಗಿ ಬಿಡ್ತಾರೆ. ಆ ಅರ್ಥನೂ ಬಂದು ಅದಕ್ಕೇನು ಅರ್ಥ ಹೇಳಿಲ್ಲ, ಇಲ್ಲಿಂದ ಎಕ್ಸ್ಟೆಂಡ್ ಮಾಡ್ಕೋಬೇಕಲ್ಲ. ಭಾಗವತ ತಾತ್ಪರ್ಯದಿಂದ ಉಪನಿಷತ್ವಕ್ಕೆ ಅರ್ಥ ಮಾಡ್ಕೋಬೇಕಾಗ. ಆಚೆ ಇಲ್ಲಿ ಹೇಳಿದ್ರೆ ಅಲ್ಲಿ ಹೇಳೋದು, ಅಲ್ಲಿ ಹೇಳೋದು, ಇಲ್ಲಿ ಹೇಳೋದು, ಅವ್ರ ವೈಶಿಷ್ಟ್ಯನೇ ಆಗಿ ಎಲ್ಲ ಒಂದು ಕಡೆ ಸೇರಿಸಿದರೆ ಮಾತ್ರ ಸಮಗ್ರ ಸ್ವರೂಪನಾಗು. ಪ್ರಧಾನ ಅಗ್ನಿಂ ಯಥಾರ್ಥಿಶಃ ಅಗ್ನಿಪುತ್ರ ನಮಸ್ತಸ್ಮೈ ಯಮಃ ಶ್ರೀಶ್ಚನ ಸ್ಫುಟಂ. ಅಗ್ನಿಪುತ್ರರು ಪ್ರಧಾನ ಅಗ್ನಿಯನ್ನು ಹೇಗೆ ತಿಳ್ಕೊಳ್ಳೋದಿಲ್ವಲ್ಲ, ಶ್ರೀಶ್ಚ ಮಹಾಲಕ್ಷ್ಮಿ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ವೇದರೂಪ ಶ್ರೀಹಿ ವೇದಾಭಿಮಾನಿಯ ದೇವತೆಯ ಮಹಾಲಕ್ಷ್ಮಿ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆ? ವೈಲಕ್ಷಣ್ಯಾತ್ ಸಮಸ್ತಶ, ಎಲ್ಲರಿಂದ ಡಿಫರೆಂಟ್ ಆದ್ರಿಂದ ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಆನಂದೋ ನೇದೃಶಾನಂದ, ಒಟ್ಟಷ್ಟೇ ದೇವರ ಆನಂದ ನಮ್ಮ ಆನಂದದಂತೆ ಅಲ್ಲ. ಇತ್ಯುಕ್ತೆ ಲೋಕತಃ ಪರಂ ಪ್ರತಿಭಾತಿ, ಲೋಕ ವಿಲಕ್ಷಣ ಅಂತ ಗೊತ್ತಾಗುತ್ತೆ. ನಚಾಭಾತಿ ಯಥಾವತ್ ದರ್ಶನಂ ವಿನ, ಅದು ಕೂಡ ಎಕ್ಸ್ಪೀರಿಯನ್ಸ್ ಬರೋ ಎರಡು ಸ್ಟೇಜ್. ನಮಗೆ ಮೊದಲು ಓದ್ದೇ ಇರೋ ಸ್ಟೇಜ್ ಬೇರೆ, ಸ್ವಲ್ಪ ಓದಿ ಸ್ಟೇಜ್ ಬೇರೆ, ಸ್ವಲ್ಪ ಸಮಾರ್ಗ ಒಂದು ಪರೋಕ್ಷ ಜ್ಞಾನ ಗಟ್ಟಿ ಆದ್ಮೇಲೆ ಬೇರೆ, ಅಪರೋಕ್ಷ ಜ್ಞಾನ ಬಂದ್ಮೇಲೆ ಬೇರೆ, ಅದು ಸರ್ವಾಪರೋಕ್ಷ ಬೇರೆ. ಎಲ್ಲ ಅಪರೋಕ್ಷ ಎಷ್ಟು ವೆರೈಟಿ ಇದೆ ಮತ್ತೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಜ್ಞಾನ, ದೇವರ ಆನಂದಾದಿಗಳನ್ನ ಅರ್ಥ ಮಾಡಿಕೊಳ್ಳೋದು ನಮ್ಮ ಜೀವನದ ಗುರಿ ಅಂತ. ದೇವರ ಆನಂದಾದಿಗಳನ್ನ ಅರ್ಥ ಮಾಡಿಕೊಳ್ಳದೆ ನಮ್ಮ ಜೀವನದ ಗುರಿ ಆಗಬೇಕೇ ಹೊರತು ಅರ್ಥ ಆಗೋದಿಲ್ಲ. ಆ ವಿಚಾರ ಬೇರೆ, ಎಷ್ಟಾಗುತ್ತೋ ಅಷ್ಟು ಅದು ಸಾಧನೆ ಅಂದ್ರೆ ಅದೇನೇ ಹೊರತು ಬೇರೆ ಅಲ್ಲ. ಯಥ ಅರ್ಥೋಕ್ತಮಃ ಎದುರುತೆ ನಶೇಷ್ಯ ಸಿದ್ಧಿ, ದೇವರ ಬಗ್ಗೆ ತಿಳ್ಕೊಂಡಷ್ಟು ಕೂಡ ಏನ್ ಗ್ಯಾರಂಟಿ ಆಗುತ್ತಂತೆ, ತಿಳ್ಕೊಂಡದ್ ಭಾರಿ ಕಡಿಮೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ. ತಿಳ್ಕೊಂಡಷ್ಟು ಓದ್ದಷ್ಟು ಕೂಡ ಮನುಷ್ಯನಿಗೆ ಎಷ್ಟು ಕಡಿಮೆ ಓದಿದ್ದೇನೆ ಅಂತ ಗೊತ್ತಾಗುತ್ತೆ. ಉಳಿದವರಿಗೆ ಗೊತ್ತಾಗೋದಿಲ್ಲ. ಯಾವ್ದೋ ತಮಿಳು ಭಾಷೆ ಬರೋದ್ರೆ ಲೆಟರ್ ಬಂತು, ಈ ನೋಡಿ ಇಟ್ಟುಬಿಟ್ಟೆ, ಏನು ಅರ್ಥ ಆಗಲಿಲ್ಲ, ಗೊತ್ತಾಯ್ತಿಲ್ಲ. ಯಾಕೆಂದ್ರೆ ಏನು ಅರ್ಥ ಕಣ್ಣಿಗೆ ಕಾಣುತ್ತೆ, ಓದಕ್ಕೆ ಬರೋದೇ ಇಲ್ಲ ಅವನಿಗೆ. ಓದಕ್ಕೆ ಬಂದವನಿಗೆ ಭಾಷೆ ಸ್ವಲ್ಪ ಅರ್ಥ ಆಯ್ತು, ಕೆಲವು ವರ್ಡ್ಸ್ ಅರ್ಥ ಆಗಲಿಲ್ಲ, ಪಜೀತಿ ಆಗಿರುತ್ತೆ. ಅದು ಶಾಸ್ತ್ರ ವಿಚಾರ ಕೃಷ್ಣಾರ್ಪಣ ಪೂರ್ತಿ ಇಟ್ಟುಬಿಟ್ಟಾಕೆ, ಅರ್ಥ ಆಯ್ತಾ? ಅದು ಏನು ಅರ್ಥ ಆಗದಿರೋದು ಬೇರೆ, ಲಿಪಿ ಕಾಣಿಸೋದು ಬೇರೆ, ಸಾಮಾನ್ಯ ಓದೋದು ಬೇರೆ, ಟೆಕ್ನಿಕಲಿ ಅರ್ಥ ಮಾಡ್ಕೊಳ್ಳೋದು ಬೇರೆ. ಒಂದು ಲೆಟರ್ನಲ್ಲೇ ಎಷ್ಟು ಅವಾಂತರ ಆಗಬೇಕಾದ್ರೆ ಶಾಸ್ತ್ರದಲ್ಲಿ ಎಷ್ಟು ಕಷ್ಟ ಇದೆ, ಅದು ತಿಳ್ಕೊತಾ ಹೋಗೋದೇ ಸಾಧನೆ ಅಂದ್ರೆ ಅರ್ಥ. ಅದು ಅಲ್ಲಿಗೆ ನಾಳೆ ದಿವಸ ಇನ್ನು ಭಾರಿ ವರ್ಣನೆ ಮಾಡ್ತಾರೆ ಅದೆಲ್ಲ ಕೂಡ. ನಾಳೆ ಕಂಟಿನ್ಯೂ ಮಾಡ್ತಾರೆ, ಗೊತ್ತಾಯ್ತು? ಇದರಿಂದ ನಾಳೆನೇ ಶುರು ಮಾಡಿ, ನಾಳೆ ಪಾಠ ಇರೋದಿಲ್ಲ ಅಂದಾಗೆ. ನಾಳೆ ಸಂಕ್ರಾಂತಿ ಆದ್ರಿಂದ ನಾಳೆ ರಜೆ, ನಾಡಿದ್ದು ಗ್ರಹಣ ಆದ್ರಿಂದ ರಜೆ ಆಯ್ತಾ? ಶನಿವಾರದ ಸೂರ್ಯಲ್ಲಿ ಎಲ್ಲ ಭಾನುವಾರ ರಜೆ, ಸೋಮವಾರ ಲೇಟಾಗಿ ಬರ್ತೀರಿ ರಜೆ, ಮಂಗಳವಾರ ಪಾಠ. ನಾಳೆದೇನು ಯೋಚನೆ ಇಲ್ಲ, ಸಂಕ್ರಾಂತಿ ಅಷ್ಟೇ. ಮಠಗಳಲ್ಲಿ ವ್ಯತ್ಯಾಸ ಇದೆ, ಕೆಲವು ಮಠ ಬರ್ತು ಸಾಮಾನ್ಯ ಘಟ್ಟದ ಮೇಲೆ ಮಠಗಳಲ್ಲೆಲ್ಲ ಕೂಡ ಸುಮಾರು 6:59 ಪುಣ್ಯಕಾಲ ಅಂದ್ರೆ 6 ಗಂಟೆಯಿಂದ ಶುರುವಾಗುತ್ತೆ. ಆದ್ರೆ ಇವರೆಲ್ಲ ಕಾಯ್ಬೇಕಾದ ಕಾರಣ ಇಲ್ಲ. ಹೆಂಗ ವೆಂಕಟೇಶ್ವರ ಮಗ ಯಾರು ತರ್ಪಣ ಕೊಡ್ತಾರೋ ಅವ್ರು ಇರಬೇಕಾದ್ದು ಮುಖ್ಯ. ಇವ್ರು ತರ್ಪಣ ಕೊಡದೇ ಇದ್ದವ್ರಿಗೆ ಅಂತ ನಿಜ ಏನಿಲ್ಲ, ಬೇಗ ಮಾಡ್ಕೊಂಡ್ಬಿಡ್ಬೋದು. ಅವರು ನೈವೇದ್ಯ ಎಲ್ಲ ಸಾಯಂಕಾಲನೇ, ದೇವರ ಅಡಿಗೆ ನೈವೇದ್ಯ ಮಾಡಬೇಕಾದ್ದು ಇವರಿಗೆ ರಾತ್ರಿ, ಬೆಳಿಗ್ಗೆ ಮಾಡಿದ್ರೆ ಇವರಿಗೆಲ್ಲ ಕೊಡ್ಬೋದು ಅಷ್ಟೇ. ತಾನು ತರ್ಪಣಕ್ಕೆ ಮಾತ್ರ ಸಾಯಂಕಾಲಕ್ಕಾದ್ ಕೊಡಬೇಕಾದ್ದು ಇದು ವಿಧಿ. ಅವ್ರು ಉಡುಪಿ ಕಡೆಗೆ ಹಾಗೆ ಮಾಡೋದು, ಬೆಳಿಗ್ಗೆ ಕೊಟ್ಬಿಡ್ತಾರೆ ಅವರ ಕ್ರಮ. ಗ್ರಹಣ ಅಂತೂ ಭಾರಿ ದೊಡ್ಡ ಗ್ರಹಣ ಆದ್ರಿಂದ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. 3:51 ಲೆಂತಿಯಷ್ಟು ಗ್ರಹಣ ಕಾಣುತ್ತೆ, ಒಳ್ಳೆ ಕಾಲಕ್ಕೆ ಬಂದಿದೆ. ಮತ್ತೆ ಸಾಯಂಕಾಲ ಸುಸ್ತಾಗ್ಬಿಟ್ಟಿರ್ತಾರೆ ಶುರುವಾಗ ಹೊತ್ತಿಗೆನೆ, ಒಳ್ಳೆ ಫ್ರೆಶ್ ಆಗಿರೋ ಕಾಲಕ್ಕೆ ಬಂದಿರುತ್ತೆ. ಆದ್ರಿಂದ ಪಾರಾಯಣ ಜಪ ಎಲ್ಲ ಮಾಡಿಕೊಂಡು ಉಪಯೋಗ ಮಾಡ್ಕೋಬಹುದು. ಗ್ರಹಣದ ಬಿಟ್ಟು ನಾಳೆ ಗಂಟೆ ಬಿದ್ದುಬಿಟ್ಟಿರಲ್ಲ ಪೂರ್ತಿ, ನೀವು ತರ್ಪಣ ಬೆಳೆ ಕೊಡ್ಲಕ್ ಬರಲ್ಲ ಇಲ್ಲಿ ಪರ. ಏನ್ ತರ್ಪಣ ನಾಳೆ, ಏನ್ ತರ್ಪಣ ಕೊಡ್ತೀರಿ? ಎರಡು ಸೇರಿಬಿಟ್ಟು, ಎರಡು ಸೇರಿದಾಗ ಒಂದೇ ಪ್ರತ್ಯೇಕ ಕೊಡಬಾರ್ದು ಎರಡಕ್ಕೂ. ಎರಡು ಒಂದಿವಸ ಸೇರಿದಾಗ ಇಲ್ಲ ಇಲ್ಲ, ಯಾವ ಒಂದೇ ದಿವಸ ಸೇರಿದ್ರು ಕೂಡ ಅದಕ್ಕೆ ಉಡುಪಿಯಲ್ಲಿ ಏನ್ ಮಾಡ್ತಾರೆ, ಒಟ್ಟಿಗೆ ಮಾಡ್ಬಿಡ್ತಾರ. ಎರಡು ಸೇರಿಸಿದ್ರೆ ಎರಡು ಒಂದೇ ಕಾಲಕ್ಕೆ ಪ್ರಧಾನ ಅಷ್ಟೇ ಲೆಕ್ಕ. ಅದಕ್ಕೆ ಹಗಲು ಒಂದು ರಾತ್ರಿ ಬಂದ್ರೆ ಬೇರೆ ವಿಚಾರ, ಹಗಲಲ್ಲೇ ಬಂದಿರೋದ್ರಿಂದ ಎರಡು ಕೂಡ ಕಾರಣ ಇಲ್ಲ. ನಮ್ಮಲ್ಲ ವ್ಯತ್ಯಾಸಗಳು ಬೇಕಾದಷ್ಟಿರುತ್ತೆ, ಪಕ್ಷಾಂತರಗಳು ಬೇಕಾದಷ್ಟು ಆ ರೀತಿ ಮಾಡೋದು. ಈಗ ಇದನ್ನ ತಗೊಳ್ಬೇಕಾದ್ರೆ ವೇದ ಎಷ್ಟು ಶುರುವಾಗುತ್ತೆ ರಾತ್ರಿ ನಾಳೆ ಅಂತ ಕೇಳಿದ್ರೆ 9:00 to 11:00, ಗೊತ್ತಾಯ್ತಿಲ್ಲ. ಯಾಕೆ ವ್ಯತ್ಯಾಸ ಬರುತ್ತೆ ಅಂದ್ರೆ, 4 ಕ್ಯಾಮ ಅಂತೇಳಿ 12 ಅವರ್ಸ್ ತಗೊಳ್ಳೋದು ಒಂದು ಗುಂಪು, ಗೊತ್ತಾಯ್ತಾ? ಬರೀ 12 ಅವರ್ಸ್ ಜಸ್ಟ್, ಇವ್ರು ಹಾಗಲ್ಲ. ಯಾಮ ಅಂತ ಹೇಳಿದ್ರೆ ಬರೀ 12 ಅವರ್ಸ್ ಅಲ್ಲ, ಆ ಯಾಮದ ಕೊನೆಯಿಂದ ತಗೊಂಡು ಮತ್ತೆ ಇನ್ನೊಂದು ಯಾಮಕ್ಕೆ ತಗೊಳ್ಳು. ಆ ರೀತಿ ತಗೊಂಡ ಏನಾಗ್ಬಿಡುತ್ತೆ, ಪೂರ್ತಿ ಕೌಂಟ್ ಆಗ್ಬಿಡುತ್ತೆ. ಉದಾಹರಣೆಗೆ 9:00 ಶುರು ಆಗುತ್ತೆ ಯಾಮ ಅಂತ ತಿಳ್ಕೊಬೋಣ. ಅದಕ್ಕೆ ಏನ್ ಮಾಡ್ಬಿಟ್ಟಾರೆ, 9 ಸೂರ್ಯ ಮುಳುಗೋದು 6:00 ಆದ್ರೆ, 6:30 ಆದ್ರೆ 9:30 ಹೇಳ್ಬಿಟ್ರಿ ಅವರು. ಅವ್ರೇನ್ ಮಾಡ್ತಾರೆ, ಕರೆಕ್ಟ್ 12 ಗಂಟೆ ತಗೊಂಡ್ರೆ ವಾಪಸ್ ಬರುತ್ತೆ. ಈ ಎರಡು ಪಕ್ಷ ಇದೆ, ಯಾವ ಪಕ್ಷ ಸರಿ ಅಂತ ಹೇಳಕ್ ಬರೋದಿಲ್ಲ ಅದಕ್ಕೆ. ಯಾಕೆ ಯಾವ ಶಬ್ದ ಎರಡರ್ಥನೂ ಇರೋದ್ರಿಂದ ಅವರವರೊಂದು ಅನುಷ್ಠಾನ ಮಾಡ್ಬೇಕಷ್ಟೆ, ಅದು ಚೇಂಜ್ ಮಾಡಕ್ಕಾಗಲ್ಲ. ಯಾವ್ದು ಅದು ಕೂಡ ಶ್ರೇಷ್ಠ, ನಮ್ಮ ಪದ್ಧತಿ ಇದ್ರೆ ಕೊಡ್ರಿ, ಏನು ತಪ್ಪೇನಿಲ್ಲ ಆ ರೀತಿ ಮಾಡೋದಾದ್ರೆ. ಬಟ್ ಸಾಮಾನ್ಯ ಬೇರೆ ಕಡೆ ಮಾಡೋದು ಆ ರೀತಿ ಮಾಡೋದು. ಯಾವ್ದನ್ನ ಯಾವಾಗ ಬ್ರಹ್ಮಜ್ಞ ಅವಾಗ ಸಂಜೆ ಸಂಜೆ ಇದ್ರೆ ಕೂಡ ಶ್ರೇಷ್ಠ ಅಲ್ಲೇ ನಾವು. ಮಾಡ್ತಾರೆ ಎಲ್ಲ ಒಟ್ಟಿಗೆ.